ಆಸ್ತಿ ಬೇರೆ ಚರಾಸ್ತಿ ಬೇರೆ, ಅದು ನಮಗೆ ಅರ್ಥ ಆಗ್ತದೆ. ಆದರೆ ಜ್ಞಾನಿಗಳಿಗೆ ಇನ್ನೊಂದು ಆಸ್ತಿ ಇದೆ, ದೈವ ಸಂಪತ್ತು ಬೇರೆ, ಈ ಮನುಷ್ಯ ಸಂಪತ್ತು ಬೇರೆ. ಈ ಮನೆ ಮಠ ಇತ್ಯಾದಿಗಳೆಲ್ಲ ಮನುಷ್ಯ ಸಂಪತ್ತು, ಮನುಷ್ಯ ಲೋಕಕ್ಕೆ ಎಂಡಾಗಿಬಿಡ್ತಾರೆ. ದೈವಿ ಸಂಪತ್ತು ಅಂದ್ರೆ ವಿದ್ಯಾ ಅಂತ ಹೇಳ್ತಾರೆ. ಭಾರಿ ಫಸ್ಟ್ ರ್ಯಾಂಕ್ ಹುಡುಗ, ಭಾರಿ ಶ್ರೀಮಂತ, ಆಕ್ಚುಲಿ ಅವನು ಹರಕಂಗಿ ಅವನು, ಯಾಕೆ ಗ್ಯಾರಂಟಿ ಸಿಗುತ್ತೆ ಮುಂದೆ ಓದಿ ಹೋಗಿ ಹೋಗ್ತಾನೆ ಗ್ಯಾರಂಟಿ. ಭಾರಿ ಶ್ರೀಮಂತ ದಡ್ಡ ಹುಡುಗ, ಹುಚ್ಚ ಕೋಟೆ ದೀಶ, ಭಾರಿ ಬಡವ ಅವನ, ಯಾಕೆಲ್ಲ ಕಳ್ಕೊಂಡ್ಬಿಡ್ತಾನೆ ಸ್ವಲ್ಪ ದಿವಸಕ್ಕೆ. ಮೊದಲೇ ಹುಚ್ಚ, ಕೋಟ್ಯಂತರ ರೂಪಾಯಿ ಇದೆ, ತಲೆ ಸರಿ ಇಲ್ಲ, ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ವಾರಾನ್ನದ ಹುಡುಗ, ಒಳ್ಳೆ ಬ್ರೈಸ್ ಫ್ಯೂಚರ್ ಇದೆ ಅವನಿಗೆ. ಇವ್ನು ನೋಡಿದ್ರೆ ಕೋಟ್ಯಾಧೀಶ, ಒಂದು ಭಿಕ್ಷಾಪಾತ್ರೆ ಹಿಡ್ಕೊತಾನೆ. ಅದಕ್ಕೆ ದೈವಿ ಸಂಪತ್ತು ಶಾಶ್ವತ, ಅದನ್ನು ನಾನು ಹೇಳಿದೆ ಅಂತ ಅರ್ಜುನ ಹೇಳ್ತಾನೆ. ಅಂದರೆ ಅರ್ಜುನ ವಿಚಾರಧಾರೆಯೊಳಗೆ ಅರ್ಥವನ್ನು ಪ್ರಧಾನ ಮಾಡಿಕೊಂಡು ಅದನ್ನು ಮೋಕ್ಷಕ್ಕೆ ಲಿಂಕ್ ಮಾಡ್ಕೊಂಡ್ಬಿಟ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಮುಂದೆ ನಕಲ ಸರ್ ಇಡೀ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಸ್ವಲ್ಪ ಧೈರ್ಯ ಬಂತು, ಯಾರು ಹೇಳಿದಾಗ ತಾವು ಕೈ ಎತ್ತಬಹುದಲ್ಲ. ಅವ್ರು ಹೇಳ್ತಾರೆ, ಅಣ್ಣ ಹೇಳಿದ್ದು ಸರಿ, ನಾವು ಅರ್ಥವೇ ಶ್ರೇಷ್ಠ ಅಂತ ಹೇಳಿಬಿಟ್ರೆ. ಅರ್ಜುನೋಕ್ತಂ ಅನೂಚತುಹು, ಅರ್ಜುನ ಹೇಳಿದ್ದನ್ನು ಒಪ್ಕೊಂಡು ಬಿಟ್ರಂತೆ. ಈಗ ಭೀಮಸೇನ ಸರದಿ ಬಂತು. ಭೀಮಸೇನ, ನಿನ್ನ ಪ್ರಕಾರ ಯಾರು ಶ್ರೇಷ್ಠ? ಅವ್ರ ಮಾತಿ ಭಾರಿ ಬೆಲೆ. ಯಾಕೆ ಯಾರು ಮಾತಾಡ್ತಾರೆ? ಈಗ ಮಧ್ವಾಚಾರ್ಯ ಮಾತಾಡ್ತಾರೆ, ಭಾರಿ ದೊಡ್ಡ ವಿಚಾರ. ಅವ್ರು ಮಾತಾಡಿದ್ರು ಅಂದ್ರೆ ಜಗತ್ತಿನ ಪರವಾಗಿ ಪ್ರೆಸಿಡೆಂಟ್ ಮಾತಾಡ್ತಾರೆ ಅಂದ್ರೆ ಸಂಸ್ಥೆಯ ಪರ ಮಾತಾಡ್ತಾನೆ. ಮೆಂಬರ್ಸ್ ಮಾತಾಡಿದ್ರೆ ಮಹತ್ವ, ಪ್ರೆಸಿಡೆಂಟ್ ಮಾತಾಡಿದ್ರೆ ಫೈನಲ್. ಮತ್ತು ಭೀಮಸೇನ ಜೀವೋತ್ತಮ, ಏನು ಮಾತಾಡ್ತಾನೆ ಕೇಳಬೇಕು ಅಂತ ಹೇಳಿದ್ರೆ ಭೀಮಸೇನ ಯಾವ ಶ್ರೇಷ್ಠ? ಜಗತ್ತು ಆಶ್ಚರ್ಯ ಪಡ್ತಕ್ಕಂಥ ಉತ್ತರ ಭೀಮಸೇನದವರು ಕೊಡ್ತಾರೆ, ಕಾಮ ಅಂತ ಹೇಳಿಬಿಟ್ರೆ. ಕಾಮ ಶ್ರೇಷ್ಠ, ಎಲ್ಲರಿಗೂ ಶಾಕ್ ಆಗಿಬಿಡ್ತದೆ ಇಮಿಡಿಯೇಟ್. ನಮ್ಮ ಅತ್ಯಾಧಿಕ ನಮ್ಮ ಇವರು ಕಾಲೇಜ್ ಹೋಗಿಟ್ರು ಗಟ್ಟೆ ಹೇಳೋದಿಲ್ಲ ಮಾತನ್ನು ಕೊನೆ ಪಕ್ಷ. ಭೀಮಸೇನ ಗಟ್ಟೆ ಕಾಮ ಅಂತ ಹೇಳಿಬಿಟ್ರು. ಕೃಷ್ಣ ಕೂತಿದ್ದಾರೆ ಮಧ್ಯ ಜೊತೆಗೆ, ತುಂಬಿದ ಸಭೆ, ದೇವತೆಗಳು ಕೂತು, ನಾರದಾದಿ ಮಹರ್ಷಿಗಳು ಕೂತಿದೆ, ಎಲ್ಲರೆದುರಿಗೆ ಕಾಮ ಶ್ರೇಷ್ಠ. ಇದು ನಮ್ಮ ಜನ ಅರ್ಥ ಮಾಡ್ಕೊಂಡೇ ಇಲ್ಲ. ಅನೇಕ ನಮ್ಮವರೇ ಬರೆದವರಿದ್ದಾರೆ, ನೋಡಿದ್ರೆ ಭೀಮಸೇನ ಕಾಮ ಶ್ರೇಷ್ಠ ಅಂತ ಹೇಳಿದ್ದಾನೆ, ಆದ್ರಿಂದ ಕಾಮ ಕೆಟ್ಟದ್ದು ಅಲ್ವೇ ಅಲ್ಲ ಅಂತ ತೀರ್ಮಾನ ಮಾಡಿದವರಿದ್ದಾರೆ. ಕಷ್ಟ, ಎಲ್ಲರೂ ಕೂಡ ಭೀಮಸೇನನ ಮಾತು ಅಂದರೆ ಬಹಳ ಗಂಭೀರವಾದ ಮಾತದು, ಯಾರು ಕೂಡ ಇದು ಮಾಡೋದಿಲ್ಲ. ಹೇಗೆ ಅಂತ ಕೇಳಿದ್ರೆ, ಭೀಮಸೇನನ ಮಾತು ಬಹಳ ಅರ್ಥವತ್ತಾದದ್ದು ಗೊತ್ತಿದೆ, ಹೇಗೆ ಅಂತ ಕೇಳಿದ್ರೆ ಕಷ್ಟ. ಭೀಮಸೇನ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾಮ ಅಂತ ಏನು ತಿಳ್ಕೊಂಡಿದ್ದಾರೆ ಜನಗಳೆಲ್ಲ. ಮತ್ತು ಕಾಮ ಶಬ್ದಕ್ಕೆ ಅರ್ಥನೇ ಬೇರೆ ಆಗಿಬಿಟ್ಟಿದೆ, ಸೆಕ್ಸ್ ಎಂಬ ಅರ್ಥ ಬಂದೋಗ್ಬಿಟ್ಟಿದೆ. ಆದರೆ ಅರ್ಥ ಎಲ್ಲ ಭೀಮಸೇನಿಂದ ಅರ್ಥ, ಸನ್ಯಾಸ ಅಂತಷ್ಟು ಮೋಸ ಅಂತ ಆಗಿದೆ ಅಲ್ಲ. ಆಗಿವತ್ತು ಸನ್ಯಾಸಿಗಳು ಭಾರಿ ಡೇಂಜರಸ್ ಅಂತ ಹೋಗ್ಬಿಟ್ಟಿದೆ, ಎಷ್ಟೋ ಸಲ ಏನು ಮಾಡ್ತಾರೋ ಗೊತ್ತೇ ಇಲ್ಲ. ಒಳ್ಳೇದದು, ಕೆಟ್ಟ ಹಾಳಾಗಿ ಹೋಗ್ಬಿಟ್ಟು. ಆಚಾರ ಅವತಾರ ಮಾಡೋಕ್ಕಿಂತ ಮುಂಚೆ ಸನ್ಯಾಸಾಶ್ರಮ ಕುಲಗೆಟ್ಟು ಹೋಗಿತ್ತಂತೆ. ತತ್ವಪ್ರದೀಪದಲ್ಲಿ ನಾನು ತಿರುಕುಪಟ್ಟಿದ ಆಚಾರ ಬರೀತಾರೆ, ಆಚಾರ ಸನ್ಯಾಸ ತಗೊಂಡಿದ್ದಕ್ಕೆ ಸನ್ಯಾಸಕ್ಕೆ ಮತ್ತೆ ಮರ್ಯಾದೆ ಬಂತು ಅಂತ ಹೇಳ್ತಾರೆ. ಮತ್ತೆ ಎಷ್ಟೋ ಪ್ರಶಸ್ತಿ ಕೆಟ್ಟ ಹಾಳಾಗೋಗಿರುತ್ತೆ, ಒಳ್ಳೆಯವರು ಬಂದು ಓ ಪರವಾಗಿಲ್ಲ ಅದಕ್ಕೊಂದು ಮಹತ್ವ ಇದೆ ಅಂತ ಅನಿಸ್ತಲ್ಲ ಆ ಟೈಪ್. ಇಲ್ಲದವರು ಜನ ಅದೇ ಆ ದರಿದ್ರ ಅಂದ್ಬಿಡ್ತಾರೆ, ಆ ಥರ ಆಗಿಬಿಡುತ್ತೆ. ಇವತ್ತು ಲೋಕದೊಳಗೆ ಎಷ್ಟೋ ಕೋರ್ಸ್ಗಳಿಗೆ ಬೆಲೆ ಇರೋದೇ ಇಲ್ಲ, ಒಬ್ರು ಬುದ್ಧಿವಂತ ಮಾಡಿದಾಗ ತಕ್ಷಣ ಬೆಲೆ ಬಂದ್ಬಿಡುತ್ತಾರೆ. ಇವತ್ತು ಭೀಮಸೇ ಆಚಾರ ಸನ್ಯಾಸ ತಗೊಂಡಿದ್ದಕ್ಕೆ ಮತ್ತೊಮ್ಮೆ ರಿಯಲ್ ಸನ್ಯಾಸ ಹೊರಗೆ ಬಂತಂತೆ, ಆ ಥರ ಆಯಿತು. ಇವತ್ತಿನ ದಿವಸ ಭೀಮಸೇನ ಹೇಳಿದ್ದು ಕಾಮ ಶಬ್ದಕ್ಕೆ ಹೊಸ ಅರ್ಥ ಬಂತ. ನಿಜವಾದ ಅರ್ಥ ಭೀಮಸೇನ ಹೇಳ್ತಾರೆ, ಕಾಮ ಅಂದರೆ ಜನ ತಿಳ್ಕೊಂಡ ಕಾಮ ಅಲ್ಲ, ನಾನು ಹೇಳೋ ಕಾಮ ಅದಲ್ಲ, ಕಾಮ ಅಂದರೆ ಇಚ್ಛಾ, ಇಚ್ಛೆ ಅಂತ ಅರ್ಥ. ಇಚ್ಛೆ ಒಂದು ಎಲ್ಲ ಪುರುಷಾರ್ಥಕ್ಕಿಂತ ಇಚ್ಛೆ ಶ್ರೇಷ್ಠ. ಯಾಕೆ ಅಂದರೆ ಇಚ್ಛೆ ಇಲ್ಲದ್ರೆ ಪುರುಷಾರ್ಥಗಳೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಕರೆಸಿ ಖೀರ್ ಮಾಡಿರ್ಬೋದು, ನಾವು ಬೇಡ ಏನು ಮಾಡ್ತೀರಿ ನೋ, ಪುರುಷಾರ್ಥ ಆಗಲೇ ಇಲ್ಲ ಅದು ಅಂತ. ಅವ್ರಿಗೆ ಬೇಕಿಲ್ಲ, ಏಕಾದಶಿ ದಿವಸ ಕರೀತಾರೆ, ಯಾರು ಏನೋ ಕರೆದಿರ್ತಾರೆ, ನೋಡ್ ತಗೊಳ್ಳೋದಿಲ್ಲ ಯಾರು ಪುರುಷ. ಏಕಾದಶಿ ಬಿಟ್ಟು ಎಲ್ಲವೂ ಪುರುಷಾರ್ಥನೇ ಅಲ್ಲ ಅವತ್ತಿನ ದಿವಸ. ಪಂಚವಕ್ಷ ಪರಮಾನ ನಿಷಿದ್ಧ ಅವತ್ತಿನ ದಿವಸ. ಇಚ್ಛೆ ಒಂದಿಲ್ಲದೆ ಹೋದರೆ ಯಾವ ಪುರುಷಾರ್ಥವೂ ಪುರುಷಾರ್ಥ ಅಲ್ಲ. ಸೊ ಬೇಸಿಕ್ ಪುರುಷಾರ್ಥ ಅಂದರೆ ಕಾಮನೆ. ಇದು ಭೀಮಸೇನ ಹೇಳಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ನಮ್ಗೆ ಅರ್ಥ ಆಗುತ್ತಾಗ. ಭಗವಂತ ಕೃಷ್ಣ ಹೇಳ್ತಾನೆ ಗೀತೆಯೊಳಗೆ, ಭೀಮಸೇನ ಹೇಳಿದ ಉತ್ತರನೇ ಕೃಷ್ಣ ಹೇಳಿರೋದು. ಅರ್ಜುನ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತ ಋಷಭ. ಕಾಮದಲ್ಲಿ ಸನ್ನಿಧಾನ ಇಟ್ಟಿದ್ದೀನಿ ಅಂತ ಭಗವಂತ ಹೇಳ್ತಾನೆ. ಯಾವ ಕಾಮನೆ ಎರಡು ವಿಧ, ಧರ್ಮಕ್ಕೆ ವಿರುದ್ಧವಾದ ಕಾಮ ಬೇರೆ, ಧರ್ಮಕ್ಕೆ ಅನುಕೂಲವಾದ ಕಾಮ ಬೇರೆ. ಉದಾ ವಿದ್ಯಾರ್ಥಿಗಳು, ಅಪ್ಪ ನಾನು ಟೆಕ್ಸ್ಟ್ ಬುಕ್ ತೊಗೋಬೇಕಾಯ್ತು ದುಡ್ಡು ಕೊಡು ಅಂತ ಕೇಳ್ತಾರೆ. ಏ ಸುಮ್ಮನೆ ಕೊಡ ಬಾಬಿಚ್ಕೊಡು ಅಂತ ಹೇಳಿದ್ರೆ ಒಂದು ಅಪ್ಪ ಹುಚ್ಚಾಗ್ತಾನೆ. ಟೆಕ್ಸ್ಟ್ ಬುಕ್ ತೊಗೋಬೇಕು, ಎಕ್ಸಾಮ್ ಫೀಸ್ ಕೊಡಬೇಕು ಅಂತ ಕೇಳಿದರೆ ಭಾರಿ ಒಳ್ಳೆ ಇಚ್ಛೆ. ಹುಡುಗ ಅಂತ ಕೇಳದೆ ಹೋದ್ರೆ ದುಃಖ ಆಗಿಬಿಡುತ್ತೆ, ಇವನು ಫೇಲ್ ಆಗ್ತಾನೆ ಅಂತ ಅರ್ಥ ಅಂತ ಆಗಿಬಿಡುತ್ತೆ. ಎಕ್ಸಾಮ್ ಫೀಸ್ ಕಟ್ಟೋದ್ರಲ್ಲಿ ಬಿಡಪ್ಪ ಎರಡು ಸಾವಿರ ಕೇಳಿದರೆ ಅವ್ನು ಗ್ಯಾರಂಟಿ ಫೇಲ್ ಅಂತ ಅರ್ಥ. ಇನ್ನು ರಿಸಲ್ಟ್ ನೋಡೋ ಚಾನ್ಸೇ ಇಲ್ಲ, ಅಲ್ಲಿಗೆ ಮುಗಿದೋದು ಕತೆ ಅಂತ. ಒಳ್ಳೆ ಇಚ್ಛೆ ಅದು, ನಾನು ಟೆಕ್ಸ್ಟ್ ಬುಕ್ ತೊಗೋಬೇಕು, ಕ್ಲಾಸ್ಗೆ ಹೋಗಬೇಕು, ದೂರದಾಗ ಹೋದರೂ ಪರವಾಗಿಲ್ಲ, ಭಾರಿ ಓದಬೇಕು ನಾನು, ಅವೆಲ್ಲ ಒಳ್ಳೆ ಇಚ್ಛೆಗಳು. ನಾನು ಸಿನಿಮಾಗೆ ಹೋಗ್ಬೇಕು, ಟಿಕೆಟ್ ತೊಗೋಬೇಕು, ಕ್ಲಾಸ್ ಚೆಕ್ಕಿ, ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತೇನೆ ಅಂದರೆ ತಲೆ ಕೆಟ್ಟಿದೆ ಅಂತ ಅರ್ಥ. ಇವತ್ತು ಕಳಿಸೋರು ತಲೆ ಕೆಟ್ಟಿರ್ತಾರೆ, ಕಳಿಸಿಬಿಡ್ತಾರೆ ಪಾಪ, ಅವರು ತಲೆ ಕೆಟ್ಟವರೇ. ಮೊದಲು ಹೇಳಬೇಕು ಅದೆಲ್ಲ ಬುದ್ಧಿ ಇಲ್ಲದರಿಗೆ ಅಂತ ಹೇಳಬೇಕು. ಅಂದರೆ ಕಾಮನೆ ಎರಡು ವಿಧ, ಇದು ನಮಗೆ ಗೊತ್ತಿಲ್ಲ. ಅನೇಕರಿಗೆ ಮತಾಚಾರಿಗೆ ಗೊತ್ತಿಲ್ಲ, ಎಲ್ಲ ಕಾಮ ಬಿಡಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ ಎಷ್ಟು ಜನ. ಆಚಾರ್ಯ ಹೇಳ್ತಾರೆ, ಎಲ್ಲ ಕಾಮವನ್ನು ಬಿಟ್ಟರೆ ಭೀಮಸೇನ ದೇವರು ಹೇಳ್ತಾರೆ, ಘಟಕುಟ್ಯ ವಶ್ಯ. ಮನುಷ್ಯ ಮನುಷ್ಯನೇ ಅಲ್ಲ ಆಗಿದ್ರೆ, ಚೇತನ ಚೇತನನೇ ಅಲ್ಲ ಆಗಿದ್ರೆ ಟೇಬಲ್ ಭಾರಿ ಶ್ರೇಷ್ಠ, ಇಚ್ಛೆನೇ ಇಲ್ಲ ಅದಕ್ಕೆ. ಪಾಪ ಮೈಗೆ ಭಾರಿ ಶ್ರೇಷ್ಠ, ಇಚ್ಛೆನೇ ಇಲ್ಲ ಅದಕ್ಕೆ. ಜಡಗಳು ಭಾರಿ ಶ್ರೇಷ್ಠ ಆಗುತ್ತೆ. ಜಡವಸ್ತುಗಳು ಶ್ರೇಷ್ಠ ಅಲ್ಲ, ಯಾಕೆ ಇಚ್ಛೆನೇ ಇಲ್ಲ ಅವಕ್ಕಾದ್ರಿಂದ. ಶ್ರೇಷ್ಠ ಆಗೋದು ಯಾವುದು? ಚೇತನ. ಆದರೆ ಚೇತನ ಕೆಟ್ಟ ಇಚ್ಛೆ ಇದ್ರೆ ಅಯೋಗ್ಯ ಅಂತ ಬಯಸ್ಕೊಂಡ್ಬಿಡ್ತಾರೆ, ಒಳ್ಳೆ ಇಚ್ಛೆ ಇದ್ರೆ ಗುಡ್ ಅಂತ ಕರೀತಾರೆ. ಆದ್ದರಿಂದ ಸದಿಚ್ಛೆ, ಕಾಮಶಬ್ದಕ್ಕೆ ಸದಿಚ್ಛೆ ಅಂತ ಅರ್ಥ. ಅಂತ ಇಚ್ಛೆ ಒಂದು ಇಲ್ಲದೆ ಹೋದರೆ ಧರ್ಮನೂ ಅಷ್ಟೇ, ಕಾಮನೂ ಅಷ್ಟೇ, ಮೋಕ್ಷನೂ ಅಷ್ಟೇ, ತಗೊಂಡು ಏನು ಮಾಡ್ತೀರಿ ನಿಮಗೆ? ಆ ದೃಷ್ಟಿಯಿಂದ ಬೇಸಿಕ್ ನಮಗೆ ಬೇಕಾಗಿರ್ತಕ್ಕಂಥ ಪುರುಷಾರ್ಥ ಕಾಮ. ನಮ್ಮಲ್ಲಿ ಆಗಿರೋ ತೊಂದರೆ ಇವತ್ತು ಅದೇನೆ. ಆಚಾರ ಶಾಸ್ತ್ರ ಇದೆ, ಓದಬೇಕು ಅಂತ ಇಚ್ಛೆ ನಮಗಿಲ್ಲ, ದೇರ್ಫ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಪೀಸಸ್ ಆಗ್ತಿದ್ದಾರೆ ಮನುಷ್ಯ. ಇಚ್ಛೆ ವಸ್ತು ಇದೆ, ಅವನಿಗೆ ಇಚ್ಛೆ ಇಲ್ಲ. ವಸ್ತು ಇದೆ ಇಚ್ಛೆ ಇಲ್ಲ ಅಂದರೆ ವಸ್ತು ಇದ್ದು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲ ಶಾಸ್ತ್ರಗಳ ಮೂಲಭೂತವಾದ ಉದ್ದೇಶ ಕಾರ್ಯತಾವಾದ ಅಲ್ಲ. ನಾತ್ವೈವಹಿ ಇಷ್ಟ ಸಾಧನತಾಂ ಪ್ರವರ್ತತೆ ನಿವರ್ತತೆ ಚ ವಿಪರ್ಯಯೇಣ. ಇಷ್ಟ ಸಾಧನ ಹೇಳಿದಾಗ ಶಾಸ್ತ್ರ ಶಾಸ್ತ್ರವಾಗ್ತದೆ. ಆದ್ದರಿಂದ ಕಾಮನೆ ಕಾಮ ಅದು ಬಹಳ ಶ್ರೇಷ್ಠ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಗವದ್ಗೀತೆಯನ್ನು ಹೇಳಿದ ಕೃಷ್ಣ ಪಕ್ಕದಲ್ಲಿ ಕೂತಿದ್ದಾನೆ, ಭೀಮಸೇನ ಮಾತಾಡ್ತಾ ಇದ್ದಾನೆ, ಗೀತಾ ಭಾಷ್ಯ ಬರೋರು ಇಲ್ಲಿದ್ದಾರೆ, ಗೀತಾ ಹೇಳಿದ ಕೃಷ್ಣ ಇದ್ದಾನೆ, ಅವರಿಬ್ಬರ ಮಾತು ಆ ಎಲ್ಲರಿಗೂ ತಿಳಿತಂತ. ಓ ಭೀಮಸೇನ ಹೇಳಿದ್ದು ಸರಿಯಾದದ್ದು. ಇವತ್ತು ಇಚ್ಛೆ ಇಲ್ಲ ಅನ್ನೋ ಮಾತ್ರ ಜನ ಬೈತಾರೆ. ಅವನು ಇಚ್ಛೆನೇ ಎಲ್ಲರಿ ತಗೊಂಡು ಏನು ಮಾಡ್ತೀರಿ? ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಪುರುಷಾರ್ಥ ಅಲ್ಲ ಅವನಿ ಪಾಲಿಗೆ ಅಂತೇಳಿ. ಇಚ್ಛೆ ಇದ್ದಾಗ ಅವನಿಗೆ ಭಾರಿ ಖುಷಿಯಾಗುತ್ತೆ. ಆದ್ದರಿಂದ ನಾವು ಇಚ್ಛೆ ಇರೋದು ಮುಖ್ಯ. ಸ್ನಾನ ಮಾಡಬೇಕು, ಇಚ್ಛೆ ಇದ್ದಿರ್ತಾನೆ. ಸಂಧ್ಯಾ ಒಂದು ಇಚ್ಛೆ ಇದ್ದಿರ್ತಾನೆ. ಶಾಸ್ತ್ರ ಓದಬೇಕು, ಇಚ್ಛೆ ಒಂದಿಲ್ಲ, ಎಲ್ಲ ವೇಸ್ಟ್. ದೇರ್ಫೋರ್ ಬೇಸಿಕ್ ಪುರುಷಾರ್ಥ ಕಾಮನೆ. ಅಂತ ಕಾಮನೆ ಇದ್ರೆ ಮನುಷ್ಯ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ತಾನೆ. ಮೋಕ್ಷ ಕೂಡ ಯಾವಾಗ ಕಾಮನೆ ಆಗೋದು? ಇಚ್ಛೆ ಬಂದಾಗ ಮಾತ್ರ. ದುರ್ಯೋಧನಾದಿಗಳಿಗೆ ಮೋಕ್ಷದ ಬಗ್ಗೆ ಆಸೆ ಇಲ್ಲ ಅವರಿಗೆ. ಅಂಥ ಜನ ಇದ್ದಾರೆ. ಇವತ್ತು ಕೆಲವರು ಇರ್ತಾರೆ ನೋಡಿ, ಯಾವ ಒಳ್ಳೆ ಕೆಲಸ ಮಾಡಿ ಜನ ಒಳ್ಳೆ ಹೊರಡ್ತಾರೆ ಅಂದರೆ ಹೊಳಗೆ ಯಾರಿಗೆ ಬೇಕಾಗಿದ್ರೆ ದುಡ್ಡು ಕೊಟ್ಟು ತೊಗೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ನೀವು ಅಪ್ರಿಷಿಯೇಟ್, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ ಬಾಯ್ಬಿಟ್ಟು. ಅದೆಲ್ಲ ಬೇಕಿಲ್ಲ, ರ್ಯಾಂಕಿಂಗ್ ಬೇಕಾಗಿಲ್ಲ, ನನಗೆ ಬೇಕಾಗಿ ದುಡ್ಡು ಅಷ್ಟೇ. ಇಂಥ ಜನ ನಮ್ಮೆದುರಿಗೆ ಸಿಗ್ತಾರೆ ಇವತ್ತಿನ ದಿವಸ. ಅಂದಮೇಲೆ ಅವರಿಗೆ ಒಳ್ಳೇದಾಗಬೇಕು ಅಂತ ಅಪೇಕ್ಷೆನೇ ಬಂದಿಲ್ವಲ್ಲ, ಅದು ಸರಿಯಲ್ಲ. ಆಮೇಲೆ ಹೇಳ್ತಾರೆ ಕಾಮಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಭೀಮಸೇನ ಹೇಳ್ತಾರೆ. ಅರ್ಥ ಶಬ್ದಕ್ಕೆ ಅನೇಕ ಅರ್ಥ ಅರ್ಜುನ ಹೇಳ್ತಾನೆ, ಕಾಮಶಬ್ದಕ್ಕೆ ಅನೇಕ ಅರ್ಥ ಭೀಮಸೇನ ದೇವರು ಹೇಳ್ತಾರೆ. ಭೀಮಸೇನ ಹೇಳ್ತಾರೆ ಕಾಮ ಅಂದ್ರೆ ಇನ್ನೊಂದೇನು ಗೊತ್ತಾ? ಕಾಮ ಅಂದ್ರೆ ಭಗವಂತ ಅಂತ ಅರ್ಥ. ಕಾಮಹ ಕಾಮಪ್ರದ ಪ್ರಭು ವಿಷ್ಣು ಸಹಸ್ರ ಮೊದಲೇ ಬರುತ್ತೆ. ಕಾಮ ಅಂತ ಭಗವಂತನ ಹೆಸರು. ಅಂದ್ರೆ ಅದು ಕೆಟ್ಟದಾಗ ಚಾನ್ಸ್ ಇದೆ, ಯೋಚನೆ ಮಾಡಿ. ಈಗ ಕೆಟ್ಟ ಕಾಮನೆ ಆಗೋ ಚಾನ್ಸೇ ಇಲ್ಲ. ಅದರಿಂದಾಗಿನೇ ಕಾಮ ಶ್ರೇಷ್ಠ ಅಂದ್ರೆ ಭಗವಂತನ ಬಗ್ಗೆ ನಮಗೆ ಭಕ್ತಿ ಬರ್ತದಲ್ಲ, ಅದು ಭಾರಿ ಶ್ರೇಷ್ಠ. ಇದು ಭೀಮಸೇನ ಉತ್ತರ. ಮನುಷ್ಯ ಇವತ್ತು ಸತ್ಕಾಮ ಮೂರು ವಿಧ ಭೀಮಸೇನ ಅನಲೈಸ್ ಮಾಡ್ತಾರೆ. ಕಾಮ ಮೂರು ವಿಧ: ಧರ್ಮಕ್ಕೆ, ಅರ್ಥಕ್ಕೆ ಅನುಗುಣವಾದ ಕಾಮ. ಅಂದ್ರೆ ಅರ್ಥ ಏನದಕ್ಕೆ ಅಪೇಕ್ಷೆ ಪಟ್ಟ, ಶಾಸ್ತ್ರಕ್ಕೆ ಅನುಕೂಲವಾದದ್ದು, ಶಾಸ್ತ್ರಕ್ಕೆ ಅನುಕೂಲವಾದ ಇಚ್ಛೆ ಬಂತು, ಭಾರಿ ಖುಷಿ ಅದು ಬಂತು. ಜೊತೆಗೆ ತಗೊಳ್ಳೋ ದುಡ್ಡುಗೂ ಭಾರಿ ಅನುಕೂಲ. ಅವನಿಗೆ ದುಡ್ಡಿದೆ, ದೇರ್ ಪೂಜೆಗೆ ಏನೋ ಬೇಕು ಅನಿಸ್ಬಿಟ್ಟಿದೆ, ಮಂಗಳಾರತಿ ನಿಂತು ತಗೋಬೇಕು ಅವನು, ದೊಡ್ಡ ಬಂಗಾರದ ಹಲೆ ಕಲಸ ತಗೋಬೇಕು, ಒಳ್ಳೆ ಅಪೇಕ್ಷೆ, ದುಡ್ಡಿದೆ, ಧರ್ಮನೂ ಆಯಿತು, ದುಡ್ಡು ಇದೆ, ಎ ಒನ್ ಅದು. ಆದರೆ ಬಂಗಾರದ ಮಾಡೋಕ್ಕಂತ ಅಪೇಕ್ಷೆ, ದುಡ್ಡಿಲ್ಲ, ಕಳ್ಳತನ ಮಾಡಿದ್ರೆ ಹೇಗೆ ಅನ್ಕೋತಾನೆ, ಇದು ಡೇಂಜರಸ್. ಇದು ಮಾಡೋ ದೇವರಿಗೆ ಬಗ್ಗೆ ಆದರೂ ಕೂಡ ಅವನಿಗೆ ಹಣ ಸರಿ ಇಲ್ಲ, ಅವನ ಹತ್ರ ಹಣ ಸರಿ ಇಲ್ಲ, ಏ ಬುದ್ಧೆ ಕುತ್ಕೋ ಸಾಕು ದಡ್ಡ ಅಂದ್ಬಿಡ್ತಾರೆ. ಧರ್ಮ ಅರ್ಥ ಎರಡೂ ಸೇರಿಕೊಂಡು ಬಿಟ್ರೆ ಆ ಕಾಮ ನಂಬರ್ ಒನ್. ಒಳ್ಳೆ ಇಚ್ಛೆ ಅದು ಧರ್ಮದ ಇಚ್ಛೆ, ಬೇಕಾದಷ್ಟು ಹಣಕ್ಕೆ ಅನುಕೂಲ ಬೇರೆ ಇದೆ, ಯೋಚನೆ ಇಲ್ಲ. ಇನ್ನೂ ಕೆಲವುದಿದೆ, ಧರ್ಮಕ್ಕೆ ಅಥವಾ ಅರ್ಥಕ್ಕೆ ಅನುಕೂಲ, ಎರಡಕ್ಕೂ ಅನುಕೂಲ ಇಲ್ಲ, ಅದು ಮಧ್ಯಮ ಕಾಮ. ಅದು ಧರ್ಮಕ್ಕೆ ಅನುಕೂಲ ಇದೆ, ಹಣ ಇಲ್ಲ, ಹಣ ಇದೆ ಧರ್ಮಕ್ಕೆ ಅನುಕೂಲ ಇಲ್ಲ, ಅದು ಮಧ್ಯಮ. ಅದು ಹಣ ಕೆಟ್ಟ ಹಣ ಅಲ್ಲ, ಒಳ್ಳೆ ಸಂಬಳದ ಹಣನೇ, ಆದರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇಲ್ಲ ಅವನು. ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇಲ್ಲ ಅಂದಮೇಲೆ ಅದು ಒಬ್ಬ ಧರ್ಮ ಕಾರ್ಯಕ್ಕೆ ಉಪಯೋಗಿಸಿ ವಿನಿಯೋಗನೇ ಮಾಡೋದು. ಎಷ್ಟೋ ಜನ ಫಾರಿನ್ನಲ್ಲಿ ಅವರೆಲ್ಲ 10 ರೂಪಾಯಿ 100 ರೂಪಾಯಿ 1,000 ರೂಪಾಯಿ ದಾನ ಮಾಡೋರಲ್ಲ, ಅವರೆಲ್ಲ ಕೂಡ ಲಕ್ಷಗಳಲ್ಲ, ಮಿಲಿಯನ್ಸ್ ಆಫ್ ಡಾಲರ್ಸ್ ಬರೆದು ಹೋಗ್ತಾರಂತೆ. ಎಲ್ಲಿಗೆ? ಚರ್ಚ್ಗಳಿಗೆ, ಮಿಲಿಯನ್ಸ್ ಆಫ್ ಡಾಲರ್ಸ್. ಯೋಚನೆ ಮಾಡಿ ಅಂತ. ಯಾಕೆ ಮಕ್ಕಳಿಗೆ ಕೂಡ ಅಭ್ಯಾಸ ಆ ಕಡೆಗೆಲ್ಲ ಇಲ್ಲ, ಮಕ್ಕಳಿಗೆ ಕೂಡ ಅಭ್ಯಾಸ ಇಲ್ಲ. ಅವ್ರು ತಾವು ದುಡ್ಕೊಂಡು ಬದುಕಬೇಕೇ ಹೊರತು ಇವ್ರ ದುಡ್ಡೆಲ್ಲ ಇದ್ದ ಧರ್ಮ ಸಂಸ್ಥೆಗೆ ಹೋಗೋದೇನೆ. ಅವ್ರ ಧರ್ಮ ಸಂಸ್ಥೆ ಅಂದರೆ ಅವ್ರ ಪ್ರಕಾರ ಚರ್ಚ್ಗಳು, ಅದಕ್ಕೆ ಬರ ಸಾಯ್ತಾರಂತೆ ಕೋಟಿಗಟ್ಟಲೆ ಹಣವನ್ನು. ತಮಾಷೆ ಅಂತ ಕೇಳಿದರೆ ಅದು ವೇದ ಅಲ್ಲ, ವೇದ ಸಂಬಂಧಿ ಅಲ್ಲ. ದೇರ್ಫೋರ್ ಧರ್ಮ ಮಿಸ್ ಆಯಿತು, ಹಣ ಇದೆ. ಇಲ್ಲಿ ಹಣ ಇದೆ, ಧರ್ಮ ಮಿಸ್ ಆಯಿತು, ಧರ್ಮ ಇದೆ, ಹಣ ಮಿಸ್ ಆಯಿತು. ಒಂದು ಮಿಸ್ ಆದರೆ ಅದು ಮಧ್ಯಮ ಆಗ್ತದೆ. ಆದರೆ ಮೂರನೇದಿದೆ, ಆ ಧರ್ಮಕ್ಕೂ ಅನುಕೂಲ ಇಲ್ಲ, ಅರ್ಥಕ್ಕೂ ಅನುಕೂಲ ಇಲ್ಲ. ಕಳ್ಳತನ ಮಾಡಿ ಕ್ಲಬ್ಗೆ ಹೋಗ್ಬೇಕು, ಎರಡೆರಡು ಕೆಲಸ ಬಜೆಟ್ಗೆ ಹೋಗೋದು ಕ್ಲಬ್ಗೆ, ಕಳ್ಳತನ ಮಾಡಿ ಬೇರೆ ಹೋಗೋದು ದುಡ್ಡು ಬೇರೆ. ಇನ್ನು ಹಣೆ ಏನು ಲೆಕ್ಕ ಹಾಕಿ ನೋಡಂತೆ. ಇದು ಭಾರಿ ಅನ್ಯಾಯ. ಈ ಅರ್ಥದೊಳಗೆ ಅವನು ಎರಡರಲ್ಲೂ ಕೂಡ ಸೋಲ್ತಾನೆ. ಧರ್ಮಕ್ಕೂ ವಿರೋಧಿ, ಅರ್ಥಕ್ಕೂ ವಿರೋಧಿ, ಅದು ಉಭಯ ವಿರೋಧಿಯಾದ ಕಾಮ. ಧರ್ಮಕ್ಕೆ ಅರ್ಥಕ್ಕೆ ಒಂದಕ್ಕೆ ವಿರೋಧಿ, ಇನ್ನೊಂದಕ್ಕಲ್ಲ, ಅದು ಏಕ ಅವಿರೋಧಿಯಾದ ಕಾಮ, ಮಧ್ಯಮ ಅದು. ಆದರೆ ಧರ್ಮಕ್ಕೂ ಅನುಕೂಲ, ಇದಕ್ಕೂ ಅನುಕೂಲ, ಅದು ಉತ್ತಮ ಕಾಮ. ಅಂತ ಉತ್ತಮ ಕಾಮನೆ ಇದ್ದರೆ ಮನುಷ್ಯ ಬದುಕಿ ಹೋಗ್ತಾನೆ ಅಂತ ಹೇಳ್ತಾರೆ. ಉತ್ತಮ ಕಾಮನೆ ಬದುಕಿ ಹೋಗ್ತಾನೆ. ಉತ್ತಮ ಕಾಮನೆ ಇಟ್ಟುಕೊಂಡ ಮನುಷ್ಯ ಎಂದು ಕೂಡ ಸುಖ ಪಡಲಿಕ್ಕೆ ದುಃಖ ಯೋಚನೆ ಮಾಡಬೇಕಾಗಿಲ್ಲ. ಇವತ್ತು ಧ್ರುವಾದಿಗಳೆಲ್ಲ ಕಡಿಮೆ ಸುಖ ಪಟ್ಟವರಲ್ಲ, ನಾವೆಲ್ಲ ತಪ್ಪು ತಿಳ್ಕೊಂಡಿರ್ತೇವೆ. ಧ್ರುವ ಮೊದಲ ಭಗವದ್ಭಕ್ತರೆಲ್ಲ ಬರೀ ದುಃಖ ಪಡೋದೇ ಹಣೆ ಬಾರ, ಸುಖ ಪಡೋದೇ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಭಗವದ್ಭಕ್ತರ ಸುಖ ಪಡಲಿಕ್ಕೆ ಬೇರೆಯವರಿಗೆ ಆಗೋದಿಲ್ಲ. ಧ್ರುವರಾಜ ಮಲಗೋ ಹಾಸಿಗೆ ಹಾಲಿನ ಕೆಲೆಯಂತೆ ಇತ್ತಂತೆ ಮೆತ್ತಗೆ. ಅದು ದಂತದ ಮಂಚ, ಅದಕ್ಕೆ ಬಂಗಾರದ ಕೋಟಿಂಗ್ ಮೇಲ್ಗಡೆ ಬಂಗಾರದ ಬೆಳೆಯನ್ನು ಹಾಕಿದ್ರಂತೆ. ಅಂಥದ್ರಲ್ಲಿ ಧ್ರುವ ಮಲಗ್ತಿದ್ದಂತೆ. ಹೇಗಿರಬೇಕು ಸುಖ ಆತನ ಅಂದ್ರೆ ಅಂಥ ಎಂಜಾಯ್ ಮಾಡ್ತಾನೆ. ಆ ಕೆಲಸ ಮುಗಿತೋ ಇಲ್ಲೆಲ್ಲ ಬಿಟ್ಟು ಬದಿರಿ ತಪಸ್ಸಿಗೆ ಬೇಕಾದ್ರೆ ಹೋಗ್ತಾನೆ. ಇಂಥ ಒಂದು ವೈಶಿಷ್ಟ್ಯ ಇತ್ತು. ಅಂದರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ರಸಂಶಯ. ಇವಳೆ ದ್ವಾಸಿ ಪಾಳ್ಯ ಕೂತಿದ್ದಾನೆ, ಫಸ್ಟ್ ಕ್ಲಾಸ್ ಕೀರ್ ಹಾಕ್ತಾರೆ. ಏನ ತಿಂಬ ತಡೀರಿ, ಬರೀ ಉಪ್ಪಿನಿಂದ ಕೊಡು ಹೋಗ್ತೀನಿ ಅಂತ ಕೇಳಿದ್ರೆ ದಡ್ಡ ಬರೆಯಲ್ಲಿ ತಿಂಬ ಯೋಗ ಹಣೆಯಲ್ಲಿಲ್ಲ ಅಂತ ಅರ್ಥ. ಏಕಾಚಿ ತಿಂತಾನೆ, ತಿನ್ನಬಾರದ ಯೋಗ ಹಣೆಯಲ್ಲಿ ಬರೆದಿದೆ. ದ್ವಾಸಿ ತಿಂಬೋದಿಲ್ಲ, ತಿನ್ನೋ ಯೋಗ ಕಳ್ಕೊತಿದ್ದಾನೆ. ಇದು ಪುಣ್ಯಾತ್ಮ ಇವನು. ಅಂದ್ರೆ ಇದ್ದು ಅನುಭವಿಸಲಾರ ಮನುಭವಿಸಬಾರ ಅನುಭವಿಸ್ತಾ ಹೋಗ್ತಾರೆ ಇಬ್ರು ದಡ್ರೇನೆ. ಅದಕ್ಕೆ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಸಂಪತ್ತಿದ್ದು, ಒಳ್ಳೊಳ್ಳೆ ಅಪೇಕ್ಷೆ ಇದ್ದು, ದೇವರಿಗೆ ಪ್ರಿಯ ಆಗ ಹಾಗೆ, ಧರ್ಮಕ್ಕೆ ಪ್ರಿಯ ಆಗ ಬದುಕಿದ್ರೆ ಅದು ನಂಬರ್ ಒನ್ ಜೀವನ. ಅದರಲ್ಲಿ ಒಂದು ಕೈ ಬಿಡೋದಾದರೆ ಅದು ನಂಬರ್ ಟೂ, ಎರಡೂ ಕೈ ಬಿಡೋದಾದರೆ ಅದು ಹೋಪ್ಲೆಸ್, ಅದು ಜೀವನನೇ ಅಲ್ಲ. ನಾನು ಇಂಥ ಕಾಮನೆ ಹೇಳಿದೆ ಅಂತ ಕೇಳಿದಾಗ ಎಲ್ಲರೂ ಭೀಮಸೇನನ ಮಾತು ಇಡೀ ಅಧ್ಯಾಯ ಪೂರ್ತಿ ಬರುತ್ತೆ ಮಹಾಭಾರತದಲ್ಲಿ. ಅಲ್ಲಿ ಶ್ಲೋಕನೇ ಆಚಾರ್ಯ ಇಟ್ಟುಬಿಡ್ತಾರೆ, ಅಲ್ಲಿ ಶ್ಲೋಕ ಆಚಾರ್ಯ ಇರ್ತಾರೆ. ಒಳ್ಳೆ ಮದುವೆಯಾಗಿದೆ, ಒಳ್ಳೆ ರೀತಿಯ ಸಂಸಾರ ಮಾಡ್ತಿದ್ದಾನೆ, ಮಕ್ಕಳಿದ್ದಾರೆ, ಯಾವ ಯೋಚನೆ ಇಲ್ಲ, ಸುಖವಾಗಿ ದಾನ ಧರ್ಮ ಮಾಡಿಕೊಂಡಿದ್ದಾನೆ. ಅವನ ಜೀವನವನ್ನು ಕಂಡು ಅಸೂಯೆ ಪಡೋ ಚಾನ್ಸಸ್ಸೇ ಇಲ್ಲ, ಯಾಕೆಂದ್ರೆ ಯಾವುದಕ್ಕೂ ಧರ್ಮ ಮೀರಿಲ್ಲ ಅವನು, ಧರ್ಮಕ್ಕೆ ಮೀರಿಲ್ಲ. ಅದೇ ಏನಾದರೂ ಕ್ಲಬ್ಗೆ ಬೋದು ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ಏನು ದರಿದ್ರೆ ಎಂಥ ಬುದ್ಧಿ ಅವನಿಗೆ, ಇಷ್ಟೆಲ್ಲ ಇದೆ ಲೈಫ್ ಹಾಳು ಮಾಡ್ಕೋತಾ ಇದ್ದಾನೆ. ಅದೇನೆ, ಆದರೆ ಭೋಗ ಎಲ್ಲ ಔಟ್ ಆಫ್ ದಿ, ಇದು ಲಾಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಇಲ್ಲೀಗಲ್ ಯಾವ್ದು ಏನು ಮಾಡ್ತಾನೆ ಅದಿಷ್ಟು ಶೋಚನೀಯ. ಲೀಗಲಿ ಏನು ಮಾಡ್ತಾನೆ, ಲೀಗಲಿ ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟ, ಯಾರು ಏನು ಮಾಡಾಗಿಲ್ಲ. ಲೀಗಲಿ ಅವನಿಗೆ ಅವನಿಗಿದೆ ಪ್ರಾವಿಷನ್ ಇದೆ, ಅವನಿಗೆ ಅರ್ಹತೆ ಇದೆ, ಅವನು ಕೊಟ್ಟ, ಯೋಚನೆಯೇ ಇಲ್ಲ. ಇಲ್ಲೀಗಲೇ ಒಂದು ರೂಪಾಯಿ ತಗೊಂಡ, ಅದು ಅಫೆನ್ಸ್. ಅದು ಒಂದು ಇಲ್ಲೀಗಲಿ ಒಂದು ರೂಪಾಯಿ ತಗೊಂಡ್ರೆ ಅಫೆನ್ಸ್. ಸರಿಯಾಗಿ ಚೆಕ್ ಬರೆದಿದ್ದಾನೆ, ಲಕ್ಷ ರೂಪಾಯಿ ಬರೆದಿದ್ದ ಕೊಟ್ಟ, ಕ್ಯಾಶಿಯರ್ ಯಾರು ಬೈಯಾಗಿಲ್ಲ. ಆದರೆ ಅದು ಬರೆದಿದ್ದು 10 ರೂಪಾಯಿ, 100 ರೂಪಾಯಿ ಕೊಟ್ಟ, ಅವನು ಸಸ್ಪೆಂಡ್ ಆಗ್ತಾನೆ. 90 ರೂಪಾಯಿ ಇರಬಹುದು, ರೂಪಾಯಿ ಮುಖ್ಯ ಅಲ್ಲ, ಅವನ ಆಟಿಟ್ಯೂಡ್ ಸರಿ ಇಲ್ಲ ಅಂತ ಆಗಿಬಿಡ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಕಾಮನೆಗೆ ಎಂದೂ ವಿರೋಧ ಇಲ್ಲ. ಇದು ಶಾಸ್ತ್ರದ ದೊಡ್ಡ ವೈಶಿಷ್ಟ್ಯ. ಅದನ್ನು ಜಗನ್ನಾಥದಾಸರು ಹರಿಕಥಾಮೃತರ ಮಾತನ್ನು ಹೇಳ್ತಾರೆ. ಪತಿವ್ರತ ಸ್ತ್ರೀ ಇದ್ದಾಳೆ, ಒಳ್ಳೆ ಸಂಸಾರ ಮಾಡಿಕೊಂಡಿದ್ದಾಳೆ, ಬಹಳಷ್ಟು ಎಂಜಾಯ್ ಮಾಡ್ತಾಳೆ, ಅನೇಕ ಮಕ್ಕಳನ್ನು ಪಡಿತಾಳೆ, ಲೋಕದಲ್ಲಿ ಮುತ್ತೈದೈತೆ ನಮಸ್ಕಾರ ಮಾಡ್ತಾರೆ ತಮಾಷೆ ಅಂತ ಕೇಳಿದೆ. ಮದುವೆಯಾಗಿದೆ, ಸಾಕಷ್ಟು ಆನಂದ ಪಟ್ಟಿದ್ದಾಳೆ, ಮಕ್ಕಳನ್ನು ಪಡೆದಿದ್ದಾಳೆ. ಅವಳು ಜನ ಕಾಲ್ಬಿಟ್ಟು ನಮಸ್ಕಾರ ಮಾಡಿ ಸುವಾಸಿನಿ ಅಂತ ಕರೀತಾಳೆ. ಹೇಳ್ತಾರೆ, ಇಳಿಯೋಳು ಪತಿವ್ರತೆ ಎಂದು ಕರೆಸುವಳು ಅಂತ ಹೇಳ್ತಾಳೆ. ಪತಿಯೊಡನೆ ಮನಬಂದ ತೆರದಲ್ಲಿ ರಮಿಸಿ ಮೋದಿಸಿ, ಸುತರನ್ನು ಪಡೆದು ಇಳೆಯೊಳಗೆ ಪರಮ ಪತಿವ್ರತ ಶಿರೋಮಣಿ ಅನ್ಸ್ಕೋತಾ ಇದ್ದಾಳೆ. ಇನ್ನೊಬ್ಳು ಅವಳು ಮದುವೆಯಾಗಿಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ, ಆದ್ರೆ ಯಾವನ ಜೊತೆಗೂ ಇದ್ದಾಳೆ. ಛೇ, ಅವ್ನು ನೋಡಿದ್ರೆ ಜನ ಅಸಹ್ಯ ಪಡ್ತಾಳೆ. ಯಾಕೆ? ಅವಳು ಎಲ್ಲ ಔಟ್ ಆಫ್ ದಿ ವೇ ಇರೋದು. ಅದೆಲ್ಲ ಆ ದೃಷ್ಟಾಂತ ಬಹಳ ಮುಖ್ಯ. ಜಗನ್ನಾಥಾಸರು ಕೊಟ್ಟ ದೃಷ್ಟಾಂತ ಸತ್ಕಾಮನೆ ಎಷ್ಟು ಲೋಕಕ್ಕೆ ಮನ್ನಣೆತನ ಕೊಡುತ್ತೆ ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಕಾಮನೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಳ್ಳೆ ಕಾಮನೆ ಇರೋದು ಗುಣ, ಕೆಟ್ಟ ಕಾಮನೆ ಇರೋದು ದೋಷ. ಯಾವುದು ಕಾಮನೆ ಇಲ್ಲದೆ ಇರೋದು ಅಂದ್ರೆ ಅವನು ಆಲ್ಮೋಸ್ಟ್ ಡೆಡ್ ಇದ್ದಾಗ ಲೆಕ್ಕ, ಡೆಡ್ ಪರ್ಸನ್ ಇದ್ದಾಗ ಏನು ಉಪಯೋಗ ಇಲ್ಲ. ನಮ್ಮ ಜನಗಳೇ ಕೆಲವರು ಇರ್ತಾರೆ, ತಮಾಷೆ ಮಾಡ್ತಾರೆ, ಕಾಫಿ ಕುಡಿತೀರಾ ಇಲ್ಲ, ಹೋಟ್ಲಿಗೆ ಹೋಗ್ತೀರಾ ಇಲ್ಲ, ಇಸ್ಪೀಟ್ ಆಡ್ತೀರಾ ಇಲ್ಲ, ಕ್ಲಬ್ಗೆ ಹೋಗ್ತೀರಾ ಇಲ್ಲ, ಯಾಕ್ರಿ ಬದುಕಿದ್ದೀರಿ ಅಂತ ಕೇಳೋ ಜನ ಸಿಗ್ತಾರೆ. ಯಾಕೆ ಬದುಕಿದ್ದೀರಿ ಹಾಗಿದ್ರೆ? ಇಂಥ ಈ ಥರ ಜನ ಸಿಗ್ತಾರೆ. ಅರೆ, ಏಕಾಚಿ ಮಾಡ್ತೀರಾ ಇಲ್ಲ, ಸಂಧ್ಯಾನೆ ಮಾಡ್ತೀರಾ ಇಲ್ಲ, ಪೂಜೆ ಮಾಡ್ತೀರಾ ಇಲ್ಲ, ಶಾಸ್ತ್ರ ಪಾಠ ಇಲ್ಲ, ಮತ್ತಾಗಿ ಬದುಕಿದ್ದೀರಿ? ಇದು ದೊಡ್ಡದು. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ, ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗರಿಗೆ ಅಪಸವ್ಯಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ, ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಅದು ನಿಜವಾದ ಅರ್ಥದಲ್ಲಿ ಶೋಚನೀಯವಾದಂಥ ಪರಿಸ್ಥಿತಿ. ಇನ್ನು ಯೋಚನೆ ಮಾಡಿ ನಾವು ಯಾವ ದೃಷ್ಟಿಯಲ್ಲಿ ಫಲವಿದು ಬಾಳದುದಕ್ಕೆ, ಶೋಚಿತ ಕರ್ಮಗಳು ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ, ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಜೀವನದ ಫಲ ಏನು ಅಂತ ಹೇಳ್ತಾರೆ, ಇದು ಬಹಳ ಆಶ್ಚರ್ಯ. ಗೃಹಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಲೆ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೆಂದು ಆಹಾರಹರ್ಮನದಿ ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಯಾತ್ರೆ ಮಾಡ್ತಾನೆ, ದೊಡ್ಡ ಜೀವನದ ಫಲ ಹೇಗೆ ಮಾಡ್ತಾನೆ? LTC ಬಂತು ಅಂತ ಯಾವ ಕ್ಲಬ್ನಲ್ಲಿ ತಿತ್ತಿಗೆ ಹೋಗೋದಿಲ್ಲ. ಒಳ್ಳೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲಬಹುದು ಬಾಳದು. ಅದಕ್ಕೆ ನೋಡಿ, ಯಾವುದು ನಿಷಿದ್ಧವಾದಿಲ್ಲ ಅದರೊಳಗೆ. ಅಂಥ ಜೀವನ ಸಾರ್ಥಕವಾದ ಜೀವನ. ಇದನ್ನೆಲ್ಲ ಕೇಳಿಕೊಂಡಾಗ ಒಂದು ಹಂತ ಮುಗಿತಲ್ಲಿ ಭೀಮಸೇನ ಭಲೇ ಅಂತ ಕೃಷ್ಣ ಹೊಗಳ್ತಾನೆ. ಧರ್ಮರಾಜ ಈ ತಾನು ಹೇಳ್ತಾನೆ, ನೀವೆಲ್ಲರನ್ನು ಕೇಳಿ ಆಯಿತು, ನೀವೆಲ್ಲ ಹೇಳಿದ್ದೀರಿ, ಭಾರಿ ಸಂತೋಷ ಆಯಿತು, ನಾನು ಹೇಳಿಬಿಡ್ತೇನೆ ಕೇಳಿ ಅಂತ ಹೇಳ್ತಾನೆ. ಕೇಳಬೇಕಾದ್ರೆ ಬುದ್ಧಿವಂತಿಕೆ ಮಾಡಿರ್ತಾನೆ ಧರ್ಮರಾಜ. ಕೇಳಿದ್ದು ಹೆಸರಿಗೆ ನಾಲ್ಕು ಪುರುಷಾರ್ಥದಲ್ಲಿ ಯಾವುದಂತೂ ಮನಸ್ಸಲ್ಲಿ ಇಟ್ಕೊಂಡಿರೂ ಕೂಡ ಬಾಯ್ಬಿಟ್ಟು ಕೇಳಿದ್ದು ಮೂರರಲ್ಲಿ ಯಾವುದು ಶ್ರೇಷ್ಠ, ಧರ್ಮ ಅರ್ಥ ಕಾಮ ಮೂರರಲ್ಲಿ ಯಾವುದು ಶ್ರೇಷ್ಠ, ಅದು ಭೀಮಸೇನ ಕಾಮ ಅಂತ ಹೇಳಿದ್ದು ಎಲ್ಲ ಮುಗಿದೋಯ್ತು. ಧರ್ಮರಾಜ ಹೇಳುತ್ತಾನೆ, ನನ್ನ ಪ್ರಕಾರ ಮೋಕ್ಷ ಶ್ರೇಷ್ಠ ಅಂತ ಹೇಳಿದ್ದು. ಮೋಕ್ಷ ಶ್ರೇಷ್ಠ, ಧರ್ಮರಾಜನ ವಾದ ಅದು, ಭೀಮಸೇನ ಅರ್ಜುನವಾದ ಇದು. ಆದರೆ ಯಾರು ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ ಅಂತ, ಭೀಮಸೇನರು ಆರ್ಗ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಲ್ಲ ಹೇಳಬಾರ್ದಣ್ಣ, ಕಾಮನೇ ಶ್ರೇಷ್ಠ ಅಂತ ಹೇಳೋಕ್ಕೆ ಹೋಗಲಿಲ್ಲ ಭೀಮಸೇನ. ಅರ್ಜುನನ ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ. ಆಚಾರ್ಯ ಒಂದು ಮಾತನ್ನು ಹೇಳುತ್ತಾರಾಗ, ಯಾತಕ್ಕೆ ಅಂದರೆ ಎಲ್ಲರೂ ಕೊಟ್ಟ ಉತ್ತರ ಒಂದೇ ಆಗಿದೆ, ಒಟ್ಟಿನ ಮೇಲೆ ಯಾರು ಡಿಫರೆನ್ಸೇ ಇಲ್ಲ. ನಾಲ್ಕು ಪುರುಷಾರ್ಥಗಳೇ, ಎಲ್ಲದಕ್ಕೂ ಮೋಕ್ಷನೇ ಗುರಿ. ಅಲ್ಲಿ ಯಾಂಗ್ ಜ್ಞಾನಕಯೋಗ ಕರ್ಮಯೋಗ ದೊಡ್ಡದು ಯಾವುದು ಅಂತ ಕೇಳಿದ್ರೆ, ಹಾಗೋ ಹಾಗೆ ಜ್ಞಾನ ಪ್ರಧಾನ ಯೋಗ ಜ್ಞಾನಯೋಗ, ಕರ್ಮ ಪ್ರಧಾನ ಯೋಗ ಕರ್ಮಯೋಗ, ಎಲ್ಲದರಲ್ಲೂ ಜ್ಞಾನ ಇದೆ ಕರ್ಮ ಇದೆ, ವ್ಯತ್ಯಾಸ ಇಲ್ಲ. ಆದ್ದರಿಂದ ನಿರಾಕರಣೆ ಮಾಡಕ್ಕೆ ಹೋಗಲಿಲ್ಲ. ಭೀಮಸೇನ ಧರ್ಮರಾಜನ ಮಾತನ್ನು ಖಂಡನೆ ಮಾಡಲಿಲ್ಲ. ಸಂಯುಕ್ತೇರ ಪ್ರತೀಪತ್ವಾತ್ ನಿರಾಚಕ್ರೇ ನಮಾರುತಿ, ಇದು ಆಚಾರ್ಯ ನಿರ್ಣಯದ ಮಾತು. ಯಾತಕ್ಕೆ ಅಂದರೆ ಅವ್ರ ಮಾತಿನ ಮೇಲ್ನೋಟಕ್ಕೆ ವಿರೋಧ ಕಂಡರೂ ಕೂಡ ಒಳಗೆ ವಿರೋಧ ಇಲ್ಲ, ಅದು ಖಂಡನೆ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲಿರ್ತಾರೆ ಒಂಥರ ಜಗಳ, ಜಗಳ ಮಾಡಲಿಕ್ಕೆ ಜಗಳ ಮಾಡೋದು, ಸುಮ್ಮನೆ ಇರೋದು, ಏನಾದರೂ ಮಾತಾಡಬೇಕಲ್ಲ. ಏನು ಹೇಳಿದ್ರು ಕೂಡ ನಾಲ್ಕು ನಾಲ್ಕು 16 ಅಂದರೂ ತಪ್ಪೆ, ಯಾಕಂದ್ರೆ ಗಲಾಟೆ ಮಾಡಬೇಕಲ್ಲ. ಈಗ ಅಂಥ ಜನ ಇರ್ತಾರೆ ನಮ್ಮಲ್ಲಿ, ಅದೊಂದು ಭಾಳ ಕೆಟ್ಟ ಪದ್ಧತಿ. ಒಂದು ವಾದ ಮಾಡಬೇಕಾದ್ರೆ ಉದ್ದೇಶ ಇಷ್ಟೇ, ಅವ್ರು ಏನು ಹೇಳಿದ್ರು ಅಲ್ಲ ಅಂಬೋದು ಅಷ್ಟೇ. ಈ ರೀತಿ ವಾದ ಮಾಡಬಾರದು ಅಂತ ಆಚಾರ್ಯ ಹೇಳ್ತಾರೆ. ವಾದದ ಉದ್ದೇಶ ಏನು ಅಂದರೆ, ತತ್ವ ನಿರ್ಣಯ ಉದ್ದೇಶ ಕೇವಲ ಗುರು ಶಿಷ್ಯಯೋಹು. ತತ್ವ ಮುಖ್ಯ ನಮಗೆ, ತತ್ವ ಮುಖ್ಯ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಸೆಕೆಂಡರಿ. ತತ್ವಕ್ಕೆ ಗೆಲುವಾಗಬೇಕು, ಸತ್ಯಕ್ಕೆ ಜಯ ಆಗಬೇಕು. ಸತ್ಯದ ವಿಚಾರವನ್ನು ಯಾರು ಹೇಳಿದರೂ ಕೇಳಬೇಕು. ಮನುಸ್ಮೃತಿಯನ್ನು ಹೇಳುತ್ತಾರೆ, ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಮಾತನ್ನು ಚಿಕ್ಕ ಮಗು ಹೇಳಿದರೂ ಕೇಳಬೇಕು, ಒಂದು ಗಿಳಿ ಹೇಳಿದರೂ ಕೇಳಬೇಕು. ನಮಗೆ ಸತ್ಯ ಮುಖ್ಯನೇ ಹೊರತು ಪ್ರತಿಷ್ಠೆ ಮುಖ್ಯ ಅಲ್ಲ. ಇದನ್ನು ಭೀಮಸೇನದೇವರು ತೋರಿಸಿಕೊಡುತ್ತಾರೆ. ಇವತ್ತು ಪಾಂಡಿತ್ಯದ ಡೇಂಜರ್ ಅಂದರೆ ವಾದ ಮಾಡೋ ಪ್ರವೃತ್ತಿ ಬಂದುಬಿಡುತ್ತೆ. ಏನು ಹೇಳಿದರೂ ಅಲ್ಲ, ಯಾರೋ ಕೆಲವರು ಹೇಳೋಕೆ ಹೋಗ್ತಾರೆ, ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ. ಯಾವುದೋ ಒಂದು ವಿಷಯ ಬರುತ್ತೆ ಅಂತ ಇಂಥ ಪ್ರಶ್ನೆ ಪ್ರಶ್ನೆ ಬೇಕಾಷ್ಟು ಬಂದೇ ಬರುತ್ತೆ. ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ, ಇವರು ಅವರೇ ಹೇಳಿದ್ರು ಕೇಳ್ತಾನೆ. ಅವ್ರು ಹೀಗೆ ಹೇಳಿದ್ರೆ ಹಾಗಿದ್ರೆ ಹಾಗಲ್ಲ ಹೀಗೆ ಅಂತ ಹೇಳ್ಬಿಡ್ತಾರೆ ಇಮಿಡಿಯೇಟ್ಲಿ. ಕೆಲವರಂತೂ ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ, ಏಕಾಸಿ ಎಂದು ಹಾಕೋಣ, ಆ ಮಾಡ್ತವ್ರು ಎಂದು ಹಾಕಿದ್ದಾರೆ, ಬೇರೆದೇ ಸಾಕಾಗಿದ್ರು, ಈ ಟೈಪು. ಯಾಕೆಂದ್ರೆ ಒಟ್ಟಿಗೆ ಬೇರೆ ಆಗಬೇಕಷ್ಟೇ. ಅದು ಈ ಥರ ವಿಚಾರ ಮಾಡೋದಾದ್ರೆ ಭಾರಿ ಡೇಂಜರಸ್. ಮನುಷ್ಯನಿಗೆ ಸತ್ಯದ ಬಗ್ಗೆ ಯೋಚನೆ ಇಲ್ಲದೇನೆ ಪ್ರತಿಷ್ಠೆ ಬಗ್ಗೆ ಯೋಚನೆ ಬಂದರೆ ಕಷ್ಟ ಆಗ್ತದೆ. ನಮ್ಮಲ್ಲಿ ಏನು ಇರೋದೆಲ್ಲ ಪ್ರತಿಷ್ಠೆ ಮಾಡಲಿಕ್ಕೆ ಹೋಗ್ತೇವೆ. ನಿಜವಾಗಲೂ ಭೀಮಸೇನ ಪ್ರತಿಷ್ಠೆ ಮಾಡಿದರೆ ನಂಬರ್ 1 ಇನ್ ದಿ ವರ್ಲ್ಡ್, ಜೀವೋತ್ತಮ. ಪ್ರತಿಷ್ಠೆ ಮಾಡಲಿಕ್ಕೆ ಹೋಗಲಿಲ್ಲ, ಸತ್ಯಕ್ಕೆ ಅನುಕೂಲವಾಯಿತ ಪ್ರತಿಷ್ಠೆ ಮಾಡಬೇಕಾಗಿಲ್ಲ. ಇದು ದೊಡ್ಡವರ ಮಾತಿನಿಂದ ಏನು ಕಲ್ತ್ಕೋಬೇಕು ಗೊತ್ತಾಗುತ್ತೆ. ಮತ್ತು ಎಷ್ಟೋ ಸಭೆಗಳಲ್ಲಿ ವಾದ ಯಾತಕ್ಕೆ ತೀರ್ಮಾನ ಆಗೋದಿಲ್ಲ ಅಂದರೆ, ನಾವು ಸಣ್ಣವರು ತನಿಸ್ಕೋಬಾರ್ದು ಅಂತ ಮಾತಾಡಲಿಕ್ಕೆ ಹೋಗೋದ್ರಿಂದ ಮಾತಿ ಮಾತು ಬೇಡ ಏನೋ ಆಗಿಬಿಡುತ್ತೆ. ಕೊನೆಗೆ ಸರಿಯಾದ ಮಾತು ಹೇಳಿ ಸ್ಟಾಪ್ ಆದರೆ 90% ಪಾಲು ಸಮಸ್ಯೆ ಅಲ್ಲೇ ಪರಿಹಾರ ಆಗಿಬಿಡುತ್ತದೆ. ಭೀಮಸೇನ ದೇವರು ಹೇಳಿಕೊಟ್ಟ ದೊಡ್ಡ ಸಂದೇಶ ಇದು. ಗಲಾಟೆ ಅಂತ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ. ತತ್ವದ ವಿಚಾರ ಬಂದಾಗ ಅವಶ್ಯ ಗಲಾಟೆ ಮಾಡಿ, ಅದರಲ್ಲಿ ಸರಿ ಇದ್ದಾಗ ನಿಷ್ಕಾರಣವಾದ ಗಲಾಟೆ ಬೇಕಿಲ್ಲ. ಇದು ಭೀಮಸೇನ ಹೇಳಿದ ಮಾತು. ಧರ್ಮರಾಜನಿಗೂ ಭಾರಿ ಖುಷಿಯಾಯಿತು. ಅಲ್ಲಿಗೆ ಆ ವಿಷಯ ಮುಗಿದೋಯ್ತು. ಆಮೇಲೆ ಭೀಷ್ಮರಿಗೆ ಕೃಷ್ಣ ಕೇಳಿದ, ಭೀಷ್ಮರೇ ಇನ್ನು ಆಯಿತು. ಅವರು ಹೇಳಿದ, ಕೃಷ್ಣ ನಾನು ಧರ್ಮರಾಜ ಕೇಳಿದ್ದು ಆಯಿತು, ನಾನು ಹೇಳಿದ್ದು ಆಯಿತು, ಎಲ್ಲ ನನ್ನ ಸಮಾಧಾನವಾಗಿದೆ. ನಾನಿನ್ನು ಹೋಗ್ತೇನೆ ಅಂತ ಹೇಳಿದಂತೆ, ನಾನಿನ್ನು ಹೋಗ್ತೇನೆ. ಇಚ್ಛಾಮರಣಿಗಳು, ನಾನು ದೇಹ ಬಿಡ್ತೇನೆ. ನಾಳೆ ಅಷ್ಟಮಿ ಅಂತ ಹೇಳ್ತಾರೆ, ಇವತ್ತು ನಾಳೆ ನಾಳೆ ದ್ವಾದಶಿ ನಮಗೆ, ಅವ್ರು ಹೇಳೋದು ನಾಳೆ ಅಷ್ಟಮಿ ಅಂತ ಹೇಳ್ತಾರೆ. ಸಪ್ತಮಿ ಮಾಘಶುದ್ಧ ಸಪ್ತಮಿ ಹೇಳ್ತಾ ಇದ್ದಾರೆ, ಕೃಷ್ಣ ನಾಳೆ ಹೊರಡ್ತಾ ಇದ್ದೇನೆ ನಾನು. ಆಶ್ಚರ್ಯ, ಅಷ್ಟಮ ಗರ್ಭ ಅವರು, ಗಂಗೆಯ 8ನೇ ಗರ್ಭ, ಅಷ್ಟಮಿನೇ ಹೋಗ್ತಾ ಇದ್ದಾರೆ. ಅದು ಬಹಳ ವಿಷಯ, ಅಷ್ಟಮಿನೇ ಹೋಗ್ತಾ ಇದ್ದೇನೆ ನಾನೀಗ. ಉತ್ತರಾಯಣ ಬಂದಿದೆ ಈಗ, ಅದು ಬೇರೆ. ಉತ್ತರಾಯಣ ಬಂದಿದೆ, ಹೋಗ್ತಾ ಇದ್ದೇನೆ. ಹೇಳ್ತಿರೋದು ಯಾರು ಮುಂದೆ? ಕೃಷ್ಣನ ಮುಂದೆ. ಆತೆ ಯಾರು? ಅಷ್ಟಮಿ ಹುಟ್ಟಿದವನು ಜೊತೆಗೆ, ಕೃಷ್ಣ ಅಷ್ಟಮಿ ಹುಟ್ಟಿದವನು. ಅಷ್ಟಮಿ ಇವರು ಹೋಗ್ತಾರೆ, ಅಷ್ಟಮಿ ಹುಟ್ಟಿದವರ ಮುಂದೆ ಅಷ್ಟಮಿ ದಿವಸ ಇವರು ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು. ಅಂದರೆ ಭೀಷ್ಮರ ಪಾಲಿಗೆ ಅವರ ಅಷ್ಟಮಿ ಅಷ್ಟಮಿ ಆಗೋದಿಲ್ಲ, ಅವರು ಗೋಕುಲಾಷ್ಟಮಿ ಮಾಡ್ಕೊಂಡು ಮಾಡ್ಕೋತಾರೆ ಪುಣ್ಯಾತ್ಮರು. ಗೋಪಾಲಕೃಷ್ಣ ಎದುರಿಗಿದ್ದರಿಂದ ಅವರ ಜೀವನ ಸಾರ್ಥಕ. ಆ ಕೃಷ್ಣ ಹೇಳಿದಂತೆ, ನಾಳೆ ಬರ್ತೇನೆ ಭೀಷ್ಮರೇ ಅಂತ ಹೇಳಿದಂತೆ. ಅಂತ್ಯಕಾಲಕ್ಕೆ ಭಗವಂತ ಬರ್ತಾನೆ, ಮಕ್ಕಳು ಬರೋ ಗ್ಯಾರಂಟಿ ಇಲ್ಲ, ನಾನು ಬರ್ತೇನೆ ನಾಳೆ ನಿಮ್ಮ ಹತ್ರ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರನ್ನ ಕರ್ಕೊಂಡು ಹೊರಡ್ತಾನೆ. ಭೀಷ್ಮರು ಯೋಚನೆ ಮಾಡ್ತಿದ್ದಾರೆ, ನಾಳೆ ಹೊರಡ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ ಕೃಷ್ಣ ಹೊರಟು ಮರುದಿವಸ ಬೆಳಿಗ್ಗೆ ಬಂದಂತೆ ಕೃಷ್ಣ. ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಅದಕ್ಕೆ ಹೇಳ್ತಾರೆ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ನಾವು ಯಾರನ್ನೂ ನಂಬಿಕೊಂಡು ಏನೇನೋ ಮಾಡಿ ಹಾಳಾಗಿ ಬಿಡ್ತಾನೆ ಮನುಷ್ಯ. ನಂಬಿದ್ರೆ ದೇವರನ್ನು ನಂಬಬೇಕು. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಮರುದಿವಸ ಬೆಳಿಗ್ಗೆ ಅಲ್ಲಿ ಬರ್ತಾ ಇದ್ದಾನೆ ಭೀಷ್ಮರು, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಕೃಷ್ಣ ಒಂದು ಪಕ್ಕದಲ್ಲಿ ಕೂತನಂತೆ. ಭೀಷ್ಮರೇ, ಹೇಗಿದ್ದೀರಿ ಈಗ? ಕೃಷ್ಣ, ನನಗೆ ತುಂಬ ನೆಮ್ಮದಿ ಇದೆ ಮನಸ್ಸಿಗೆ, ಆನಂದವಾಗಿದ್ದೇನೆ ಅಂತ ಹೇಳ್ತಾರೆ. ಮುಳುಚುಚ್ಚರ ಮನುಷ್ಯ ಒದ್ದಾಡ್ತಾನೆ, ಮೈಯೆಲ್ಲ ರಂಧ್ರ ಭಯಾವರಿ, ಪಾಪ ಮೈಯೆಲ್ಲ ಬಾಣ ಚಿಚ್ಕೊಂಡ್ಬಿಟ್ಟಿದೆ, ನನಗೆ ವೈವರ್ ಎಚ್ಚರವೇ ಇಲ್ಲ, ಆನಂದವಾಗಿದ್ದೇನೆ ಕೃಷ್ಣ. ಆ ಕೃಷ್ಣ ಹೇಳ್ತಾನೆ, ಭೀಷ್ಮರೇ ಧೈರ್ಯವಾಗಿ ಹೋಗಿ ಬನ್ನಿ, ಏನು ಯೋಚನೆ ಮಾಡಬೇಕಾದ ಕಾರಣ ಇಲ್ಲ, ನೀವು ಜೀವನ ಸಾರ್ಥಕವಾಗಿದೆ ಅಂತ ಹೇಳ್ತಾನೆ. ಸಂಬಂಧಪಟ್ಟವ್ರು ಹೇಳಿಬಿಟ್ಟು ಇಂಟರ್ವ್ಯೂ ಚೆನ್ನಾಗಿದೆ ಅಂತ ಚೇರ್ಮನ್ನೇ ಹೇಳಿಬಿಟ್ರೆ ಯೋಚನೆ ಇಲ್ಲ, ಯಾರು ಹೇಳಿದ್ರೆ ಡೇಂಜರ್, ಚೇರ್ಮನ್ ಗ್ಯಾಲಕ್ಸಿ ಸೆಲೆಕ್ಷನ್ ಗ್ಯಾರಂಟಿ ಅಂತ ಅರ್ಥ. ಮೋಕ್ಷ ಕೊಡೋ ಭಗವಂತ ಹೇಳ್ತಾರೆ, ನೀವು ಜೀವನ ಸಾರ್ಥಕವಾಗಿದೆ ಭೀಷ್ಮರೇ, ಏನು ಯೋಚನೆ ಮಾಡಬೇಡಿ. ಕೃಷ್ಣ, ನಾನು ಏನಾದ್ರು ತಪ್ಪು ಮಾಡಿದ್ದರೆ ಕ್ಷಮಿಸು ಅಂತ ಭೀಷ್ಮರು ಕೇಳ್ತಾರೆ. ಕೃಷ್ಣ ನೋಡಿ, ಕೃಷ್ಣನ ವಯಸ್ಸು 70 ವರ್ಷ, ಆಗ ಕೃಷ್ಣನಿಗೆ 70 ವರ್ಷ, ಇವ್ರು ನೋಡಿ 800 ವರ್ಷ. ಆದ್ರೆ ಕೃಷ್ಣ ಯಾರು ಅಂತ ಗೊತ್ತಿದೆ ಅವರಿಗೆ. ಆದ್ರಿಂದಾನೆ ಕೃಷ್ಣ ನನ್ನನ್ನು ಕ್ಷಮಿಸು, ನಿನ್ನ ಧ್ಯಾನ ಮಾಡಿ ಸಾಯಿದೆ ನನ್ನ ಪುಣ್ಯ, ನೀನು ಎದುರಿಗಿದ್ದೀಯಲ್ಲ ಎಷ್ಟು ಭಾಗ್ಯ. ಕೃಷ್ಣ ಸುಮ್ ಸುಮ್ಮನೆ ಭಾಗ್ಯ ಕೊಡ್ತಾ ಇಲ್ಲ ಅವರಿಗೆ, ಅಗ್ರ ಪೂಜೆ ಮಾಡಿ ಅಂತ ಹೇಳಿದವರು. ಅದಕ್ಕೆ ಭಗವಂತ ತಾನು ಅಂತ್ಯಕಾಲದ ಎದುರು ಕುತ್ಕೊಂಡು ಮಾತಾಡಿಸ್ತಾ ಇದ್ದ. ಅಗ್ರ ಪೂಜೆ ದಾಸ್ಯಯಾಗದ ಸಭಾಮಂಟಪದಲ್ಲಿ ಕೃಷ್ಣನಿಗೆ ಮಾಡುವಂತ ಭೀಷ್ಮರು ಹೇಳಿದರಲ್ಲ, ಅದರ ಫಲ ಇವತ್ತು ಅಂತ್ಯಕಾಲಕ್ಕೆ ಕಾಣ್ತಾ ಇದ್ದಾರೆ. ಮಾಡಿಸಿದ್ದು ಅಗ್ರ ಪೂಜೆ, ಅಂತ್ಯಕಾಲಕ್ಕೆ ಭಗವಂತ ಪಕ್ಕದಲ್ಲಿ ಕೂತಿದ್ದಾನೆ. ನಾವು ಪ್ರತಿನಿತ್ಯ ದೇವ್ರ ಪೂಜೆ ಮಾಡಿದರೆ ಅಂತ್ಯಕಾಲಕ್ಕೆ ಭಗವಂತ ನಾಮಸ್ಮರಣೆಯಾದರೂ ಬರ್ತದೆ ಅಂತ ಹೇಳಿದ್ದಾನೆ. ಭಗವಂತ ಪಕ್ಕ ಕೂಡಷ್ಟು ಯೋಗ್ಯತೆ ನಮಗಿಲ್ಲ, ಆದರೆ ದೇವರ ಸ್ಮರಣೆಯಾದರೂ ಮಾಡಬೇಕಲ್ಲ. ಶರಣು ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಅಗ್ರ ಪೂಜೆಯ ಫಲ ಅದು, ಪ್ರತಿನಿತ್ಯ ದೇವ ಪೂಜೆಯ ಫಲ ಇದು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೇ ಅಂತ ಹೇಳೋ ಹಾಗೆ ಪರಮಾತ್ಮ ಆಶ್ವಾಸನೆ ಕೊಟ್ಟ. ಆ ಹೇಳ್ತಾರೆ ಧೃತರಾಷ್ಟ್ರನ ಕರೆ, ಧೃತರಾಷ್ಟ್ರ ಪಾಡೆ ತಪ್ಪು ಮಾಡಿದ್ದಿ, ಇನ್ನು ಸರಿಯಾಗಿ ಬದುಕು, ಪಾಂಡವರ ಜೀವನ ಸಾರ್ಥಕ, ನಿನ್ನ ಮಕ್ಕಳ ಬಗ್ಗೆ ಕೊರಗಬೇಡ ಅಂತ ಹೇಳಿ ಸಮಾಧಾನ ಹೇಳ್ತಾರೆ. ಆ ಕಾಲ ಬರ್ತಾ ಇದೆ ಈ ಕಲಿಯುಗದಲ್ಲಿ. ಈ ರೀತಿ ಹೇಳಿ ವೃಂದಾವನ ಪ್ರವೇಶ ಮಾಡಿದವರು ವಾದಿರಾಜರು ರಾಯರಂಥವ್ರು ಇದ್ದಾರೆ. ಅಲ್ಲಿ ಕೃಷ್ಣನ ಎದುರಿಗೆ ಭೀಷ್ಮರಾಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಇಚ್ಛಾ ಮರಣಿಗಳು, ಇವರು ಕೂಡ ಸ್ವಚ್ಛಂದ ಮೃತ್ಯುಗಳು. ಆ ಕಾಲಕ್ಕೆ ಧ್ಯಾನ ಮಾಡ್ತಾ ಮಾಡ್ತಾ ಕೂತಗೊಂದು ಮಾತು ಹೇಳ್ತಾರೆ, ನಾನು ದೇಹ ಬಿಟ್ಟ ಮೇಲೆ ಧರ್ಮರಾಜ ನನ್ನನ್ನು ದಹನ ಮಾಡ್ತೀಯಲ್ಲ, ಸಂಸ್ಕಾರ ಮಾಡ್ತೀಯಲ್ಲ, ನನ್ನ ದೇಹಕ್ಕೆ ಬಾಣಗಳು ಚುಚ್ಚಿಕೊಂಡಿವೆಯಲ್ಲ, ಅವುಗಳ ಸಮೇತ ದಹನ ಮಾಡಬೇಕು ಅಂತ ಹೇಳಿದರೆ, ಬಾಣಗಳ ಸಮೇತ ದಹನ ಮಾಡಬೇಕು. ಅದು ಅಷ್ಟು ಪ್ರೀತಿ ಅವರಿಗೆ. ಕ್ಷತ್ರಿಯರಿಗೆ ಶಸ್ತ್ರ ಅಂದರೆ ಪಂಚಪ್ರಾಣ, ಆ ಶಸ್ತ್ರದ ಸಮೇತ ದಹನ ಆಗಬೇಕು ನಂದು ಅಂತ ಕೇಳಿದಾಗ ಧರ್ಮರಾಜ ಒಪ್ಕೋತಾನೆ. ಅದಕ್ಕೆ ಭೀಷ್ಮರು ತಮ್ಮ ಲಯ ಚಿಂತನೆ ಪ್ರಾರಂಭ ಮಾಡ್ತಾರೆ. ದೇಹ ಬಿಡಬೇಕಾದ್ರೆ ಒಂದು ದೊಡ್ಡ ಪ್ರೋಸೆಸ್ ಇವತ್ತು ಯಾರು ಹೊತ್ಕೋತಾ ಬಿಡ್ತಾರೆ, ಅವ್ರು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ದೇಹ ಬಿಡೋದು ಅಂದರೆ ಭೋಗ್ತರ ಕಾರನ್ನು ಸ್ಟಾಪ್ ಮಾಡಬೇಕಲ್ಲ, ಆ ಟೈಪ್ ಬಸ್ ಸ್ಟಾಪ್ ಮಾಡಬೇಕು, ಕಾರ್ ಸ್ಟಾಪ್ ಮಾಡಿ ಸಡನ್ನಾಗಿ ಬೇಕು ಅಂತೇಳಿ ಪಾರ್ಟಿ ಹೊಡೆದು ಬಿಡ್ತಾರೆ. ಸ್ಲೋಲಿ ಅದನ್ನು ಹೇಗೆ ನಿನ್ಮಾಡ್ತಾನಲ್ಲ, ಲಯ ಚಿಂತನೆ ಅಂದರೆ ಅದು ಸ್ಲೋಲಿ ಬ್ರೇಕ್ ಹಾಕಿ ನಿಲ್ಲಿಸೋ ಹಾಗೆ ನಿಧಾನವಾಗಿ ಪ್ರಾಣವಾಯು ಹೋಗಬೇಕು ಮೇಲಕ್ಕೆ. ಕಾಲ ಬೆರಳಿಂದ ಶುರು ಮಾಡಿರೋದು ಪಾದ ಪ್ರಾಣವಾಯು ತಗೊಳ್ಳೋದಕ್ಕೋಸ್ಕರ. ಎಲ್ಲಿ ಪ್ರಾಣವಾಯು ಇರೋದಿಲ್ಲ ಅದು ಡೆಡ್, ಅದು ಗ್ಯಾಂಗ್ರೇನ್ ಆಗಿರೋದು, ಅಷ್ಟೊತ್ತಿಗೆ ಕಟ್ ಮಾಡಿಬಿಡ್ಬೇಕು. ಅದನ್ನು ದಹನ ಮಾಡಬೇಕು ಇಲ್ಲ ಅದು ಕಟ್ ಮಾಡಬೇಕು. ಒಂದೊಂದೇ ಪ್ರಾಣ ಹೊರಗೆ ತಗೋತಾ ಬಂದಿರುತ್ತೆ ಮೇಲಕ್ಕೆ. ಅವರು ನಿಧಾನ ಉಸಿರಿನ ಮೇಲಕ್ಕೆ ಊರ್ಧ್ವಮುಖ ಊರ್ಧ್ವಶ್ವಾಸ ಅಂತ ಕರೀತಾರೆ. ನಮ್ಮಲ್ಲಿ ಹೇಳೋದುಂಟು, ಆದರೆ ಶ್ವಾಸ ಹತ್ತಿದೆ, ಶ್ವಾಸ ಸಾಯದ ಗುರು ಸಿಗ್ನಲ್ ಅದು ಒಂದು. ಶ್ವಾಸ ಸಿಗ್ಲಿದ್ರೆ ಪ್ಲೇನ್ ಟೇಕಾಫ್ ಆಗಬೇಕಾದ್ರೆ ಸೌಂಡ್ ಶುರುವಾಗುತ್ತಲ್ಲ, ಆ ಟೈಪ್ ಇನ್ನೇನು ಹೊರಟು ಬಿಡುತ್ತೆ ಅಂತ ಅರ್ಥ. ಪ್ಲಾನ್ ಆಗಲಿ ಉಸಿರು ಏದು ಉಸಿರು ಬಿಡ್ತಾ ಇರ್ತಾನಾಗ್ಲೇನೆ, ಅದು ವಾಪಸ್ ಬರೋದಿಲ್ಲ. ಹೌದು ಹಾ ಹಾ ಅಂತ ಅರ್ಥ, ನಿಧಾನ ಮಾಡ್ಕೋತಾ ಮಾಡ್ಕೋತಾ ಸ್ಟಾಪ್ ಆಗಿಬಿಡುತ್ತೆ ಕೊನೆ. ಆ ಥರ ಸ್ಲೋಲಿ ಪ್ರೋಸೆಸ್ ಅದು ಒಂದು. ಭೀಷ್ಮರು ಅವರು ದೊಡ್ಡ ಯೋಗಿಗಳಾದ್ದರಿಂದ ಏದುಸಿರು ಬಿಡ್ತಾ ಇಲ್ಲ, ಉಸಿರು ಮೇಲಕ್ಕೆ ಹೋಗ್ತಾ ಇದೆ. ಊರ್ಧ್ವ ಪ್ರಾಣರು ಅಂತ ಕರೀತಾರೆ, ಮೇಲಕ್ಕೆ ಪ್ರಾಣ ಹೋಗ್ತಾ ಇದೆ. ಹಾಗೇನೆ ಹೇಗೆ ಹೇಗೆ ಪ್ರಾಣ ಬಿಟ್ಕೋತಾ ಮೇಲಕ್ಕೆ ಹೋಗ್ತಾ ಬಂತೋ ಹಾಗೆ ಅವರ ದೇಹಕ್ಕೆ ಬಾಣಗಳು ಚುಚ್ಚಿದ್ವಲ್ಲ ಅವೆಲ್ಲ ಡೀಲಿಂಗ್ ಆಗ್ತಾ ಬಂದ್ವಂದ್ರೆ ಪ್ರಾಣ ಬಾಲಿಂದ ಹೋದಷ್ಟು ಹಾಗೆ ಬಿಚ್ಕೊಂಡ್ಬಿಟ್ಟಿರುವಂತ ಹಾಗೆ ಒಂದೊಂದು ಬಿಚ್ಕೋತಾ ಬಾಣಗಳು ಬರ್ತಾ ಇದ್ವಂತೆ. ಕೊನೆಗೆ ಅವರು ಇಬ್ಬರವರಿಗೆ ತರ್ತಾರೆ, ಕಂಠಕ್ಕೆ ಬಂತು, ಕಂಠದಿಂದ ಮೂಗಿಗೆ ಬಂತು, ಮೂಗಿನಿಂದ ಹಣೆಗೆ ಬಂತು, ಎಲ್ಲ ಬಾಣಗಳು ಬಿಡ್ತಾ ಇವೆ. ಆಗ ಇನ್ನು ಮೇಲೆ ಇದಕ್ಕೆ ತರ್ತಾರಾಗಲೇ, ಸಾಯೋದಕ್ಕೆ ಎಂಥ ಪ್ರೋಸೆಸ್ ಇದೆ. ಭೂಮಧ್ಯ ಅಂತ ಕರೀತಾರೆ, ಭೂಮಧ್ಯದಿಂದ ಪ್ರಾಣವನ್ನು ತಂದು ಆಮೇಲೆ ಶಿರೋಮಧ್ಯಕ್ಕೆ ಬರಬೇಕು, ಅದಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರೆ. ಬ್ರವ ಎಲ್ರಿಗೂ ಇರುತ್ತೆ, ಯಾರಿಗಳಿಗೆ ಓಪನ್ ಆಗುತ್ತೆ, ಉಳಿದವರು ಕ್ಲೋಸ್ ಆಗುತ್ತೆ ಅಷ್ಟೇ ಹೊರತು ಅಲ್ಲಿಂದ ಓಪನ್ ಆಗಬೇಕು. ಮೆತ್ತಗಿರುತ್ತೆ ಜಾಗ, ಅದನ್ನು ಒಡ್ಕೊಂಡು ಹೋಗಬೇಕು ಅವರು, ಅದು ಮೇನ್ ರೂಟ್. ಅದಕ್ಕೆ ಅಲ್ಲಿ ಹೋದರೆ ಸೀದಾ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಬರ್ತಾರೆ ಅವರು, ಅಲ್ಲಿಂದ ಮುಂದೆ ಹೋಗಬೇಕೀಗ ಅವರು. ಆ ಹೊತ್ತಿನಲ್ಲಿ ಏನಾಯಿತು ಅಂತ ಹೇಳ್ತಾರೆ, ಉಳಿದವರು ಯಾರಿಗೂ ಗೊತ್ತಾಗಲಿಲ್ಲ. ಭೀಷ್ಮಾದೀನಾಂ ತತ್ಕ್ಷಣೆ ಯುಕ್ತಭಾವ ಆಚಾರ್ಯರ ಮಾತು. ಅಲ್ಲಿಗೆ ಬರ್ತಿರ್ಲಿಕ್ಕೇನೆ ಭೀಷ್ಮರಿಗೆ ಅಲ್ಲಿವರೆಗೂ ನಾರಾಯಣ ಕೃಷ್ಣದ ಸ್ಮರಣೆ ಮಾಡ್ತಾನೆ ಇದ್ದಾರೆ. ಕೃಷ್ಣನ ಮುಖ ನೋಡ್ತಾರೆ, ಕೃಷ್ಣನ ಧ್ಯಾನ ಮಾಡ್ತಾರೆ, ಕೃಷ್ಣನ ಸ್ಮರಣೆ ಮಾಡ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಯಾವಾಗ ಅಲ್ಲಿ ಅವರು ನಿನ್ನೇನು ಹೋಗಬೇಕು, ಲಾಸ್ಟ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಅದು ಆ ಕಾಲದಲ್ಲಿ ಭೀಷ್ಮರಿಗೆ ಏನಾಯ್ತಂತೆ, ವಿಷ್ಣು ಮಾಯ ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದಾ ವಿಷ್ಣು ಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿಹಿ. ಆಗ ಅವರ ಮನಸ್ಸು ಡೈವರ್ಟ್ ಆಗಿಬಿಡುತ್ತೆ. ಡೈವರ್ಟ್ ಆಗಿ ಕೃಷ್ಣನ್ ಧ್ಯಾನ ಮಾಡಲಿಲ್ಲ ಅವರು, ತಮ್ಮ ಮೂಲ ರೂಪ ಧ್ಯಾನ ಮಾಡಿದ್ರಂತೆ ವಸು ಅಂತೇಳಿ, ಸೀದಾ ವಸು ಲೋಕಕ್ಕೆ ಹೋಗಿಬಿಡ್ತಾರೆ. ಆ ಕ್ಷಣದಲ್ಲಿ ಯಾವ ಬುಲೆಟ್ಟು ಯಾವುದು ಜೆಟ್ಟು ಅಷ್ಟು ಫಾಸ್ಟ್ ಹೋಗೋದಿಲ್ಲ, ದೇಹ ಬಿಟ್ಟಾದ ಸರ್ರಂತ ಹೋಗಿಬಿಟ್ರೆ ಸೀದಾ ತಮ್ಮ ಮೂಲ ರೂಪವಾದ ದ್ಯುನಾಮಕ ವಸುವಿನ ರೂಪ ಸೇರ್ಕೊಂಡು ಬಿಡ್ತಾರೆ. ನಿಜವಾಗಲೂ ಅವರು ಕೃಷ್ಣಂದೇ ಆಗಲೂ ಧ್ಯಾನ ಮಾಡ್ತಿದ್ರೆ ವೈಕುಂಠಕ್ಕೆ ಹೋಗಿಬಿಡ್ತಿದ್ರು, ಆಗಲೇ ಇನ್ನು ಹೋಗಾಗಿಲ್ಲ, ಇನ್ನು ಟೈಮ್ ಇದೆ ಅವರಿಗೆ, ಅವರು ದೇವತೆಗಳಾದ್ರಿಂದ ಈಗ ಹೋಗಾಗಿಲ್ಲ ಅವರು, ಇನ್ನು ಬಹಳ ದಿವಸ ಇರೋದ್ರಿಂದ ಆ ಥರ ಡೈವರ್ಟ್ ಮಾಡ್ತಾರೆ. ಬಟ್ ಅವ್ರು ದುರ್ಗತಿಗೆ ಹೋಗಲಿಲ್ಲ, ಸದ್ಗತಿಗೆ ಹೋದರು. ಇದು ಒಂದು ಪದ್ಧತಿ. ಮಹಾಭಾರತ ಮೋಕ್ಷ ಧರ್ಮ ಪರ್ವದೊಳಗೆ ಸತ್ತ ಜೀವ ಯಾವ ಲೋಕಕ್ಕೆ ಹೋಗ್ತಾನೆ ಅಂತ ಹೇಳೋದಕ್ಕೆ ಬರುತ್ತೆ ಅಂತ ಹೇಳುತ್ತಾರೆ, ಬೆದರಿ ಸಾಯ್ತಾರೆ ಅವ್ರು ಯಾವ ಲೋಕಕ್ಕೆ ಹೋದ್ರು ಅಂತ ಹೇಳಕ್ ಬರುತ್ತೆ. ಯಾಕೆ ಎಲ್ಲಿಂದ ಪ್ರಾಣ ಹೋಗುತ್ತೋ ಅದು ನೋಡ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಪ್ರಾಣ ಎಲ್ಲಿಂದ ಬಾಯಿಂದ ಹೋಗುತ್ತೋ, ಮೂಗಿಂದ ಹೋಗುತ್ತೋ, ಕಣ್ಣಿಂದ ಹೋಗುತ್ತೋ, ತಲೆಯಿಂದ ಹೋಗುತ್ತೋ, ಕಿವಿಯಿಂದ ಹೋಗುತ್ತೋ ಗೊತ್ತಿಲ್ಲ. ಆ ಎಲ್ಲೆಲ್ಲಿಂದ ಬರುತ್ತೋ ಆ ಅದು ರೂಟ್ ಹೋಗುತ್ತೆ. ನಾವು ಹೇಳ್ತೇವೆ ಅದು ಈ ರೂಟಲ್ಲಿ ಹೋದ್ರೆ ಇಲ್ಲಿ ಹೋಗಿರು, ಮಡ್ರಾಸ್ ಇಲ್ಲಿ ಹೋದ್ರೆ ಮೈಸೂರಿಗೆ ಹೋಗ್ತಾನೆ ಅವನು, ಹೊಸೂರ್ ಮೇಲೆ ಹೋದ್ರೆ ಮೈಸೂರಿಗೆ ಹೋದ ಅಂತ ಹೇಳೋದಿಲ್ಲ. ಆ ಈ ಕಡೆ ಹೋಗಿದ್ದಾರೆ ಹೊಸೂರ್ ಕಡೆ ಹೋಗ್ತಿದ್ದ ಕೃಷ್ಣಗಿರಿ ಆ ಕಡೆನ ಹೋಗ್ತಾನೆ, ಈ ಕಡೆ ಬರೋದಿಲ್ಲ. ಈ ಪೀಣ ಗಿಣ್ಣ ಬಂತು ಅಂತ ಕೇಳಿದ್ರೆ ರಾಂಗ್ ರೂಟ್, ಅದು ಮದ್ರಾಸ್ ರೂಟ್ ಅಲ್ಲ. ಆ ಥರ ನಮಗೆ ಈ ಫಿಸಿಕಲ್ ರೂಟ್ ಗೊತ್ತದೆ, ಅವ್ರು ಸ್ಪಿರಿಚುವಲ್ ರೂಟ್ ಹೇಳ್ತಾರೆ. ಯಾವ್ಯಾವ ಭಾಗದಿಂದ ದೇಹವನ್ನು ಬಿಡ್ತಾರೋ ಆಯಾ ಲೋಕಕ್ಕೆ ಹೋಗ್ತಾರೆ. ಇದು ಪದ್ಧತಿ. ಇನ್ನು ಅಯೋಗ್ಯರೆಲ್ಲ ಎಲ್ಲೋ ಜಾಗದಲ್ಲಿ ಹೋಗಿಬಿಡ್ತಾರೋ, ಕಿವಿ ಮೇಲಿನ ಜಾಗದಲ್ಲಿ ಹೋಗೋದಿಲ್ಲ ಅಯೋಗ್ಯರೆಲ್ಲ ಕೂಡ. ಯೋಗ್ಯರ ಜಾಗ ಮಾತ್ರವೇ ಅಲ್ಲ, ಅಯೋಗ್ಯರಿಗೆಲ್ಲ ಒಂದು ಅಧ್ಯಾಯ ಪೂರ್ತಿ ಮೋಕ್ಷ ಧರ್ಮ ಬರೋದಲ್ಲಿ ಹೇಳ್ತಾರೆ. ಆ ಸೈನ್ಸ್ ನಾವು ಬಿಟ್ಟೋಗಿದೆ ಇವತ್ತಿನ ದಿವಸ, ನಮಗೆ ಯಾವುದು ಗೊತ್ತೇ ಇಲ್ಲ. ಟಿವಿ ಒಂದು ಬಾಯಿ ತಗೊಂಡು ಕೂತ್ಕೊಂಡ್ರೆ ಯಾವುದು ಗೊತ್ತೇ ಆಗೋದಿಲ್ಲ ಮನುಷ್ಯನಿಗೆ. ಆದ್ದರಿಂದ ಪ್ರಪಂಚ ನಮ್ಮದೇ ಪ್ರಪಂಚ ಅದು, ಪ್ರತಿಯೊಬ್ಬನೂ ಸಾಯಲೇಬೇಕು, ಬೇರೆ ದಾರಿ ಇಲ್ಲ. ಆ ರೂಟ್ ಅವನಿಗೂ ಗೊತ್ತಿಲ್ಲ. ಬದರಿಗೆ ಹೋಗಿ ಮೊದಲು ರೂಟ್ ಕೇಳ್ಕೊಂಡಿರ್ತಾನೆ, ಬದರಿಗೆ ಹೇಗೆ ಹೋಗಬೇಕು ಅಂತೇಳಿ. ಬಿಟಿ ಮಾರ್ಕೆಟ್ ರೂಟ್ ಕೇಳ್ಕೊತಾನೆ ಎಷ್ಟೋ ಸಲ, ಎಲ್ಲ ರೂಟ್ ಕೇಳ್ಕೊತಾರೆ. ಮೋಕ್ಷದ ರೂಟೇ ಕೇಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಸತ್ ಮೇಲೆ ಯಾವ ರೂಟಲ್ಲಿ ಹೋಗ್ತಾನೆ ಜೀವ ಗೊತ್ತೇ ಇಲ್ಲ ಜೀವ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಗಮನ ಕೊಟ್ಟು ಕೇಳಬೇಕಾದ ಮಾತು. ಆ ದೃಷ್ಟಿ ಅದೆಲ್ಲ ಮಾಡಿ ಕೊನೆಗೆ ಹೊರಟ್ರಂತೆ. ಆಗ ಭೀಷ್ಮರು ಹೊರಟೋಗಿ ಆಯಿತು. ಅವರ ದೇಹ ಇದೆ, ಕೆಳಗೆಲ್ಲ ಬಾಣಗಳು ಬಿದ್ದಿದೆ. ಧರ್ಮರಾಜ ಭಾರಿ ದುಃಖ ಪಡ್ತಾನೆ, ಎಲ್ಲರೂ ಭಾರಿ ಯೋಚನೆ ಮಾಡ್ತಾರೆ. ಕೃಷ್ಣ ಭೀಮರ ಹೊರತು ಉಳಿದವರಿಗೆಲ್ಲ ಆತಂಕನೇ ಒಂದು ರೀತಿಯಲ್ಲಿ. ಸಾವಿನ ಬಗ್ಗೆ ಎಷ್ಟೇ ಕೇಳಿದ್ರು ಸಾವು ಸಾವೇ. ಇವತ್ತು ಎಷ್ಟೇ ಇಂಜೆಕ್ಷನ್ ನೋವು ಅಂದ್ರೂ ಇಂಜೆಕ್ಷನ್ ನೋವೇನೆ, ಮಗು ಚುಚ್ಚೋರು ಇಂಜೆಕ್ಷನ್ನೇ. ಅದು ವಯಸ್ಸು ಮಗು ಏನು ಮಾಡಿ ಜ್ವರಗಳುತ್ತೆ, ಅವ್ರು ಬೆಲ್ಲ ಗಳತ್ಕೋತಾರೆ ಅಷ್ಟೇನೆ. ಹಾಯ್ ಅಂತಾರೆ, ಒದರುತ್ತೆ. ಅದು ಡಿಫರೆನ್ಸ್ ಇದ್ದೇ ಇದೆ. ಅದು ನೋವು ನೋವೇ. ಆದ್ದರಿಂದ ಸಾವಿರ ಬಗ್ಗೆ ಎಷ್ಟೇ ಪ್ರವಚನ ಮಾಡಿ ಪಾಠ ಹೇಳಿದವರು ಕೂಡ ಸಾವು ಸಾವೇ. ಆದರೆ ಅದನ್ನು ಓದಿ ಕೇಳಿದ್ರೆ ಅದಕ್ಕೊಂದು ಇದಿರ್ತದೆ ಅಷ್ಟೇ, ಡಿಗ್ನಿಟಿ ಇರ್ತದೆ. ಇಲ್ಲಿ ಹೋದ್ರೆ ಇರೋದಿಲ್ಲ. ದೊಡ್ಡವರು ಹೇಗೆ ತಡ್ಕೋತಾರೆ, ಮಕ್ಕಳಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಧರ್ಮರಾಜಾದಿಗಳು, ಸ್ವತಃ ಯಮದೇವರು ತಾನೇ ಧರ್ಮರಾಜ, ಆತನಿಗೆ ಫೀಲ್ ಆಯ್ತಂತೆ. ಪಾಪ ಧರ್ಮರಾಜನಿಗೆ ಫೀಲ್ ಆಯ್ತಂತೆ, ಎಂಥ ಭೀಷ್ಮರು ಅಂತ ಎಲ್ಲ ಮುಗಿಯುತ್ತಾ ಇದೆ. ಆ ಸಮಯಕ್ಕೆ ಅಂತ್ಯಕ್ಕೆ ಮುಂದೆ ಎಲ್ಲ ದಹನಾದಿಗಳನ್ನು ಮಾಡಬೇಕಾದ್ರೆ ಬಾಣಗಳ ಸಮೇತನೆ ದಹನ ಮಾಡಿದರೆ, ಶಸ್ತ್ರಗಳ ಸಮೇತ ದಹನವಾಯಿತು ಭೀಷ್ಮರು. ಒಬ್ಬ ಕ್ಷತ್ರಿಯನ ದಹನ ಶಸ್ತ್ರಗಳ ಸಮೇತ ಆಗಬೇಕು, ಬ್ರಾಹ್ಮಣನ ದಹನ ಶಾಸ್ತ್ರದ ಸಮೇತ ಆಗಬೇಕು ಅಂತ ಹೇಳುತ್ತಾರೆ. ಬ್ರಾಹ್ಮಣನಿಗೆ ಶಾಸ್ತ್ರ, ಕ್ಷತ್ರಿಯನಿಗೆ ಶಸ್ತ್ರ. ಇವತ್ತು ಬ್ರಾಹ್ಮಣ ದಾನವಾಗಿ ಗೀತಾ ಸಮೇತ ಸುಡಬೇಕು ಅಂತ ಅರ್ಥ ಅಲ್ಲ, ಮತ್ತೆ ಮಹಾಭಾರತ ರಾಮಾಯಣ ಹಾಕಿ ಸುಟ್ಬಿಡಬಾರ್ದು, ಮತ್ತೆ ಆ ರೀತಿ ಸುಡಬೇಕು ಅಂತ ಅರ್ಥ ಅಲ್ಲ. ಅಂತ್ಯಕಾಲಕ್ಕೆ ಅದೆಲ್ಲ ಮಂತ್ರಗಳು ಹೇಳ್ತಿರಬೇಕು ಅಂತ ಅರ್ಥ. ಗೀತಾ ಪಾರಾಯಣ ಆಗ್ತಿರಬೇಕು, ಕೃಷ್ಣ ಸಹಸ್ರ ಪಾರಾಯಣ ಆಗ್ತಿರಬೇಕು. ಅದಕ್ಕೇನೆ ಅಂತ್ಯಕಾಲಕ್ಕೆ ದಾನ ಮಾಡೋ ಪದ್ಧತಿ ಇದೆ. ಆಗ ಬ್ರಾಹ್ಮಣರನ್ನು ಕರೆಸ್ತಾರೆ ಅಂತ್ಯಕಾಲಕ್ಕೆ, ಬನ್ನಿ ಹೋಗ್ತಾ ಇದ್ದಾರೆ ಅಂತ ಕರೆಸ್ತೀವಿ. ಹೋಗ್ತಾರೆ ಅಲ್ಲಿಗೆ, ಅವ್ರೇನ್ ಮಾಡ್ತಾರೆ, ವಿಷ್ಣು ಎಲ್ಲ ಪಾರಾಯಣ ಮಾಡ್ತಾರೆ, ಅವರಿಗೆ ಕಾಣಿಕೆ ಕೊಡ್ತಾರೆ, ಅವರಿಗೆಲ್ಲ ದಾನ ಧರ್ಮ ಮಾಡ್ತಾರೆ. ಅವ್ರು ಮಾಡಿದ್ದಕ್ಕೆ ಅನುಗ್ರಹ ಮಾಡಿದ್ದಕ್ಕೆ ಅವರಿಗೆ ಇವರಿಗೆ ಕೃತಜ್ಞತೆಯಾಗಿ ದಾನವನ್ನು ಕೊಡ್ತಾರೆ. ಅವರು ಅದನ್ನು ಪಾರಾಯಣ ಮಾಡಿ ಹೇಳಿಬಿಡ್ತಾರೆ. ಇವತ್ತು ಎಲ್ಲ ಸ್ಕೋರ್ ಹೇಳೋರು ಪಕ್ಕದಲ್ಲಿ ಕೂತಿದ್ರೆ ಏನು ಪಾರಾಯಣ ಮಾಡ್ತಾನೆ ಪುಣ್ಯಾತ್ಮ? ಏನು ತನ್ನ ಸ್ಕೋರ್ ಗೊತ್ತಿಲ್ಲದೆ ಮ್ಯಾಚ್ ಸ್ಕೋರ್ ಕೇಳಿದ್ರೆ ಸಾಯ್ತಾನೆ ಮನುಷ್ಯ, ಉಪಯೋಗ ಇಲ್ಲ. ಅಂತ್ಯಕಾಲಕ್ಕೆ ಶಾಸ್ತ್ರ ಶ್ರವಣ ಮಾಡ್ತಾ ಸಾಯ್ಬೇಕು. ವಿಷ್ಣು ಸಹಸ್ರನಾಮ ಒಬ್ರು ಹೇಳಬೇಕು, ಗೀತಾ ಒಬ್ರು ಹೇಳಬೇಕು, ಕಠೋಪನಿಷತ್ ಒಬ್ರು ಹೇಳಬೇಕು, ಮಹಾಭಾರತ ಒಬ್ರು ಹೇಳ್ತಾರೆ, ಭಾಗವತ ಶ್ಲೋಕ ಓದ್ತಾ ಇರಬೇಕು. ಅದು ಕಿವಿ ಬಿದ್ದು ಬಿದ್ದು ಪ್ರಾಣ ಬಿಟ್ಟ ಅಂದರೆ ಸಾರ್ಥಕವಾದ ಸಾವು. ಅದು ಭೀಷ್ಮರು ಅಂತ ಸಾವನ್ನು ಕಂಡ್ರು. ಮುಂದೆ ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕಲ್ಲ, ಧರ್ಮೋದಕ ಇತ್ಯಾದಿ ಕೊಡಬೇಕಲ್ಲ, ಎಲ್ಲ ಸೇರಿದ್ದಾರೆ, ಎಲ್ಲ ತರ್ಪಣ ಕೊಡ್ತಾ ಇದ್ದಾರೆ. ಆ ಕ್ಷಣಕ್ಕೊಂದು ಆಶ್ಚರ್ಯ ನಡೆದೋಯ್ತು. ಗಂಗಾದೇವಿ ಬಂದ್ಲಂತ ಅಲ್ಲಿಗೆ, ಒಂದು ಗೊಳೋ ಅಂತ ಅಳ್ತಾ ಕೊಡ್ತಾರೆ. ಗಂಗಾದೇವಿ ಕಣ್ಣಲ್ಲಿ ಗಂಗಾ, ಅದು ಆಶ್ಚರ್ಯ. ಭಾರಿ ಹತ್ರ ಗಂಗಾವಾಗಿರುತ್ತೆ ಅಂತ ಕರೀತಾರೆ ಕಣ್ಣೊಳಗೆ. ಗಂಗಾದೇವಿ ಕಣ್ಣಲ್ಲೇ ಗಂಗಾ ಜೋರಾಗಿ ಅಳ್ತಾ ಇದ್ದಾಳಂತೆ ಗಂಗಾದೇವಿ. ಆಗ ಯಾರು ಸಮಾಧಾನ ಮಾಡ ಗಂಗಾದೇವಿನ? ಕೃಷ್ಣ ಸಮಾಧಾನ ಮಾಡ್ತಾನೆ. ಯಾತಕ್ಕೆ ಅಂದರೆ ಮಗಳಲ್ಲೇನು, ಅದಕ್ಕೆ ವಿಷ್ಣು ಪಾದೋದಕ ಗಂಗಾ ನದಿ. ಆದ್ದರಿಂದ ಮಗಳ ಸಮೇತ ಮಗಳ ಸಮಾಧಾನ ಮಾಡಬೇಕು, ತಂದೆಯ ಕೆಲಸ. ಕೃಷ್ಣ ಸಮಾಧಾನ ಮಾಡ್ತಾನೆ, ಗಂಗಾ ಅಳಬೇಡಮ್ಮ ಯಾತಕ್ಕೆ ಅಳತೆ ಅಂತ ಕೇಳಿದ್ರಂತೆ ಕೃಷ್ಣ. ನಾನು ಬರೀ ಭೀಷ್ಮರು ಸತ್ತು ಅಂತ ಅಳೋದಿಲ್ಲ, ನಾನು ಎರಡು ಕಾರಣಕ್ಕೆ ಅಳ್ತೇನೆ ಅಂತ ಹೇಳ್ತಾಳೆ. ಮೊದಲನೇ ಕಾರಣ, ನನ್ನ ಮಗ ಎಂಥ ಮಹಾವೀರ, ಪರಶುರಾಮ ದೇವರ ಶಿಷ್ಯ, ಮಹಾಮಹಾ ಪರಾಕ್ರಮಿ, ಅಂಥವನು ಶಿಖಂಡೆ ಮಾಡಕ್ಕೆ ಹೋಗಿಬಿಟ್ನಲ್ಲ, ಯಾವುದೊಬ್ಬ ಹೊಸ ಬೌಲರಿಗೆ ಎಕ್ಸ್ಪರ್ಟ್ ಬ್ಯಾಟರ್ ಸೋತು ಬಿಟ್ರೆ ಫಜೀತಿ ಆಗುತ್ತೆ ಆ ಟೈಪ್. ಯಾರು ನೀವು ಸ್ಕೂಲ್ ಲೆವೆಲ್ ಇವನಿಗೆ ಔಟ್ ಆಗಿಬಿಟ್ರೆ ಅದು ಕ್ಲೀನ್ ಬೋಲ್ಡ್ ಆದ ಗತಿ ಏನಾಗಬೇಕು ಆ ಮಧ್ಯದಲ್ಲೂ ಕೂಡ. ಇವತ್ತು ಯಾರು ಎ ಬಿ ಸಿ ಡಿ ಮನುಷ್ಯ ಶಿಖಂಡಿ ಅವನು ಗಂಡಸೇ ಅಲ್ಲ, ಅಂಥವನ ಬಾಣಕ್ಕೆ ಸತ್ತೋಗ್ಬಿಟ್ಟ ನನ್ನ ಮಗ, ಎಷ್ಟೋ ಅಮರ್ಯಾದೆ ಆಗುತ್ತೆ ಅಂತ ಒಂದು ದುಃಖ ಪಡ್ತೇನೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡಮ್ಮ, ನಿನ್ನ ಮಗ ಸತ್ತಿದ್ದು ಶಿಖಂಡಿಯ ಬಾಣಗಳಲ್ಲ, ಅರ್ಜುನ ಬಾಣಕ್ಕೆ ಸತ್ತಿದ್ದಾನೆ ಅಂತ ಕೃಷ್ಣ ಹೇಳಿದಾನೆ. ಅರ್ಜುನನ ಬಾಣಕ್ಕೆ ಸತ್ತಿದ್ದಾನೆ, ಗಂಗಾದೇವಿ ಖುಷಿ ಆಯ್ತಾನೆ, ಅಂದರೆ ಯಾವುದೋ ಇದಕ್ಕೆ ಸತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಸತ್ತಿದ್ದಾನೆ ಅಂತ ಹೇಳಿದಾಗ ಭಾರಿ ಸಮಾಧಾನವಾಯಿತು. ಇದನ್ನು ಗಮನಿಸಬೇಕು. ದುರಂತದ ಸಾವು ಬೇರೆ, ದುರಂತದ ಸಾವು ಬೇರೆ, ಒಳ್ಳೆ ಯೋಗ್ಯ ರೀತಿಯಾದ ಸಾವು ಬೇರೆ. ಯೋಗ್ಯ ರೀತಿಯಾದ ಭಾಗವತಾದಿಗಳನ್ನು ಕೇಳಿಕೊಂಡು ಆರಾಮ ಕೂತ್ಕೊಂಡು ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಹೋಗಿಬಿಟ್ರೆ ಎಂಥ ಸಾವು, ಎಷ್ಟು ಪುಣ್ಯಾತ್ಮರ ಸಾವು. ಎಲ್ಲೋ ಕುಡ್ಕೊಂಡು ಬಿದ್ದು ಚರಂಡಿ ಪಕ್ಕದಲ್ಲಿ ಬಿದ್ದು ಸತ್ತು ಬಿಟ್ರೆ ಎಂಥ ಸಾವು. ಸತ್ತ ಒಂದು ಸಾವು, ಅಲ್ಲಿ ಸತ್ತಲ್ಲ ಇನ್ನೊಂದು ಸಾವು ಅಳಬೇಕು. ನೋಡಿದ್ರೆ ಮರ್ಯಾದೆ ಬೇರೆ, ಮನೆಯವರು ಮರ್ಯಾದೆ ಹೋಗ್ತದೆ ಪಾಪ ಅವನಿಂದ. ಅಂಥ ಸಾವು ಸಾಯಬಾರದು ಮನುಷ್ಯ. ಇವತ್ತು ಒಳ್ಳೆ ಸಾವನ್ನು ಸತ್ತಿದ್ದಾನೆ ನಿನ್ನ ಮಗ, ಅರ್ಜುನನ ಬಾಣಗಳಿಗೆ ಸತ್ತಿದ್ದಾನೆ. ಸಮಾಧಾನ ಆಗೋಯ್ತು. ಮತ್ತೆ ಅಳ್ತೇಳಿ ಇನ್ನೊಂದು ಕಳುತ್ತೆ ನಾನು, ಯಾಕೆ ಅಳುತ್ತೆ ಅಂತ ಕೇಳಿದರೆ, ನನ್ನ ಮಗ ಎಂಥ ಬ್ರಹ್ಮಚಾರಿ, ಎಂಥ ತ್ಯಾಗಜೀವಿ, ಎಂಥ ಅದ್ಭುತವಾದ ಮಹಾನುಭಾವ, ಅಂಥವನಿಗೆ ಮಕ್ಕಳೇ ಇಲ್ಲ, ಅವನಿಗೆ ತರ್ಪಣ ಕೊಡಲ ಗತಿ ಇಲ್ಲ, ಶ್ರಾದ್ದ ಮಾಡೋರಿಲ್ಲ. ಅಂಥ ಪುಣ್ಯಾತ್ಮನಿಗೆ ಇವತ್ತು ಶ್ರಾದ್ದ ಪಕ್ಷ ಆಗೋದಿಲ್ವಲ್ಲ ಅಂತ ನನ್ನ ದುಃಖ ಆಗುತ್ತೆ ಅಂತ ಹೇಳಿದ್ದ. ಈ ಮಾತನ್ನು ಕೇಳಿದ ತಕ್ಷಣ ಕೃಷ್ಣ ಮಾತಾಡ್ತಾನಾಗ, ಅಮ್ಮ ಯೋಚನೆ ಮಾಡಬೇಡ ನೀನು, ಇವರಿಗೆ ಮಕ್ಕಳಿಲ್ಲ, ಮದುವೆಯಾಗಿಲ್ಲ, ಅದಕ್ಕೆ ತರ್ಪಣ ಇಲ್ಲ, ಶ್ರಾದ್ದ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ, ನಾನು ಶಾಸನ ಮಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಏನು ಶಾಸನ? ಇವತ್ತಿನ ಮೇಲೆ ಪ್ರತಿಯೊಬ್ಬರು ಕೂಡ ಭೀಷ್ಮಾಷ್ಟಮಿಯ ದಿವಸ ಭೀಷ್ಮರಿಗೆ ಪ್ರತಿಯೊಬ್ಬರೂ ತರ್ಪಣ ಕೊಡಬೇಕು. ಎಂಥ ಒಂದು ಅನುಗ್ರಹ ಭೀಷ್ಮರ ಮೇಲೆ ಕೃಷ್ಣನು. ಮಕ್ಕಳಿದ್ದವರು ಆ ತಂದೆ ಕೊಡೋ ಗ್ಯಾರಂಟಿ ಇಲ್ಲ. ಇವತ್ತಿನ ದಿವಸ ತಂದೆ ಕೈ ನೀವೇ ಕೊಟ್ಕೊಡ್ರಿ ಅಂತ ಔಟ್ ಆಫ್ ದಿ ಊರಿಗೆ ಬರೋದು ಎಷ್ಟೋ ಮಕ್ಕಳು. ನಾವು ಬ್ಯುಸಿಯಾಗಿದ್ದೇವೆ, ರಜೆ ಸಿಗಲ್ಲ ಅಂತ ಹೇಳ್ಬಿಡ್ತಾರೆ ಮೂರು ದಿವಸ ಕೊನೆಗೆ. ಆ ರಜೆ ಅಂದ್ರೆ ವೇದಾಂತ ವಾಕ್ಯ ಇದ್ದಾಗ ಲೆಕ್ಕ, ರಜೆ ಅಂದ್ರೆ ಅಷ್ಟು ಅಲ್ಟಿಮೇಟ್ ಇದ್ದಾಗ ಲೆಕ್ಕ, ಅಷ್ಟರ ಮಟ್ಟಿಗೆ ಬರೋದೇ ಇಲ್ಲ ನಾವು ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಶಾಸನ ಮಾಡ್ತಾನೆ, ನಿನ್ನ ನಿನಗೆ ಜಗತ್ತಿನ ಜನಗಳೆಲ್ಲ ಕೊಡಬೇಕು. ಮತ್ತೆ ಒಬ್ಬಿಬ್ಬರಲ್ಲ, ಮಗ ಇದ್ದಿದ್ರೆ ಆ ಗೋತ್ರದವರು ಅವ್ರು ಕೊಡ್ತಿದ್ರು ಅಷ್ಟೇ, ಜಗತ್ತಿನ ಜನ ಎಲ್ಲ ಕೊಡಬೇಕು. ಕೃಷ್ಣಾಷ್ಟಮಿ ದಿವಸ ಕೊಡಬೇಕು. ಇನ್ನೂ ಹೇಳ್ತೇನೆ ಕೇಳಮ್ಮ, ಬರೀ ತಂದೆ ಇಲ್ದವ್ರು ಕೊಡಬಾರದು ಅಲ್ಲ, ತಂದೆ ಇದ್ದವರು ಕೊಡಬೇಕು ಭೀಷ್ಮ ತರ್ಪಣ. ಇಂಥ ಒಂದು ಗುರಿ ಭೀಷ್ಮರ ಹಿರಿಮೆ, ವಿಶ್ವದಾಖಲೆಯ ಒಂದು ತರ್ಪಣ ಪಡಿತಕ್ಕಂಥ ಪುಣ್ಯಾತ್ಮರು ಭೀಷ್ಮರು. ಪ್ರತಿ ವರ್ಷ ಕೂಡ ಇದೆಲ್ಲ ಕೇಳಿದ ಮೇಲೆ ಮಾಘಮಾಸದ ಶುಕ್ಲಪಕ್ಷದ ಅಷ್ಟಮಿಯ ದಿವಸ ಭೀಷ್ಮಾಷ್ಟಮಿ ದಿವಸ ಪ್ರತಿಯೊಬ್ಬರು ಕೂಡ ತರ್ಪಣ ಕೊಡಬೇಕು. ಪ್ರತಿಯೊಬ್ಬ ಉಪನೀತರಾದವರಿಗೆಲ್ಲ ಕರ್ತವ್ಯ. ನಿಮಗೆ ಗೊತ್ತಿಲ್ಲ, ಉತ್ತರ ಭಾರತ ಕಡೆಗೆ ಹೋದರೆ ಶೂದ್ರಾದಿ ಜನಗಳು ಕೊಡ್ತಾರೆ ಭೀಷ್ಮ ತರ್ಪಣ ಕೊಡಬೇಕಾದ. ಭಗವಂತ ಹೇಳಿ ವಿಶ್ವದ ಜನಗಳೆಲ್ಲ ಕೊಡಬೇಕು ಭೀಷ್ಮರಿಗೆ ಅಂತ ಹೇಳಿರೋದ್ರಿಂದ ನಮ್ಮ ಜನ ಇವತ್ತು ಕೊಟ್ಟು ಬಿಟ್ಟಿರೋದನ್ನು ಮಾಧ್ವರೇ ಭಾರಿ ಬಿಟ್ಟಿರೋದು. ಬ್ರಾಹ್ಮಣರು ಮಾಧ್ವರೇ ಮಾಡೋದಿಲ್ಲ, ಬೇರೆ ಜಾತಿಯಿಂದ ಎಷ್ಟೋ ಧರ್ಮ ಉಳಿಸ್ಕೊಂಡಿದ್ದಾರೆ. ಇವತ್ತು ನೋಡಿ ಬೇಕಾದ ತರಕಾರಿ ಬರೋ ಹತ್ರ ಹೋಗಿ ಕಾಯಿಸಿ ಸೊಪ್ಪು ಇಟ್ಕೊಂಡಿರ್ತಾರೆ, ಅಕ್ಷಿ ಸೊಪ್ಪು ನಾಳೆ ಇವತ್ತು ಏಕಾದಶಿ ನಾಳೆ ದ್ವಾದಶಿ ಅಂತ ಅವ್ರಿಗೆ ಇವ್ರು ಯಾಕೆ ಇಟ್ಕೊಂಡಿದ್ದು ಇವ್ರಿಗೆ ಕೇಳ್ತಾರೆ ಪುಣ್ಯಾತ್ಮ. ನೀನು ಈರುಳ್ಳಿ ಹುಳಿ ತಿಳ್ಕೊಂಡು ಹೋಗಿರ್ತಾರೆ, ನಿಮಗೆ ಗೊತ್ತಿರುತ್ತೆ ಪಾಪ ಇವನಿಗೆ. ಅಂದರೆ ಹಳ್ಳಿ ಜನಗರಿಗೆ ಇವತ್ತಿನ ಏಕಾದಶಿ ದ್ವಾದಶಿಗಳು ಗೊತ್ತು ಪಾಪ ಅವರಿಗೆ, ಹಬ್ಬ ಹುಣ್ಣಿಮೆ ಗೊತ್ತು. ಬಹುಶಃ ಇವತ್ತು ಏಕಾದಶಿ ಕರೆಕ್ಟ್ ಯಾವುದಂದ್ರೆ ಅವನು ಕೇಳಿದ್ರೆ ವಾಸಿ ಕರೆಕ್ಟ್ ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಜ್ಞಾನ ಇರ್ತದೆ. ಆ ಥರ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇವತ್ತು ನಮ್ಮಲ್ಲಿ ಆ ಭಾವನೆ ಹೊರಟೋಗ್ತಾ ಇದೆ. ಇವತ್ತು ಭೀಷ್ಮ ತರ್ಪಣಾಷ್ಟಮಿಯ ದಿವಸ ಮನುಷ್ಯ ಸ್ನಾನ ಕೂಡ ಮಾಡಿದ್ರೆ ಓಡಾಡ್ತಿರ್ತಾನೆ, 9:00 ಎಲ್ಲೋ ನೋಡಿದ್ರೆ ಕೂತಿರ್ತಾನೆ. ಆ ಒಂದು ದಿವಸ ಆ ರೀತಿ ಮಾಡಿದರೆ ಭಗವಂತನ ಶಾಸನವನ್ನು ಪಾಲನೆ ಮಾಡಿದ ಪುಣ್ಯ ನಮಗೆ ಬರುತ್ತೆ. ಗೌರ್ಮೆಂಟ್ ಸೆಸ್ ಹಾಕಿಬಿಡುತ್ತೆ ನೋಡಿದ್ರಾ, ಡೆಫ್ಯೂಜಿ ಟ್ರಸ್ ಹಾಕಿಬಿಡ್ತಾರೆ. ಆ ಸೆಸ್ ಕೊಡಬೇಕು ಸರ್ಕಾರ, ಎಲ್ಲರೂ ಸ್ಟಾಂಪ್ ತಗೋಬೇಕಾ, ಕೊಡಬೇಕು ಅಷ್ಟು. ಟ್ಯಾಕ್ಸ್ ಕೊಡಬೇಕಾ +10% ಹೇಳಿಬಿಡ್ತಾರೆ. ಸರ್ಕಾರ ಶಾಸನ ವೈಲೆಟ್ ಮಾಡಿ ಹಿಡ್ಕೊಂಡು ಹೋಗ್ತಾರೆ ಇವನ. ಇದು ಭಗವಂತನ ಶಾಸನ, ಅನಂತಕೋಟಿ ಬ್ರಹ್ಮಾಂಡ ನಾಯಕನ ಶಾಸನ. ಈ ಸೆಸ್ ಯಾವಾಗಲೂ ಹಾಕೋದಿಲ್ಲ, ಬಟ್ ಪೀರಿಯಡ್ ಅಲ್ಲಿ ಮಾತ್ರ ಹಾಕ್ತಾರೆ. ಭಗವಂತ ಆಲ್ ಫಾರ್ ಎವರ್ ಹಾಕಿಬಿಟ್ಟಿದ್ದಾರೆ. ಇನ್ನು ಮೇಲೆ ಜನ ಮುಂದಿನ ಜನಗಳೆಲ್ಲ ಈ ರೀತಿ ಮಾಡಬೇಕು. ಈಗ 5,000 ವರ್ಷ ಮುಗಿದೋಗಿಬಿಡ್ತು. ಇವತ್ತು ಎಲ್ಲರೂ ಕೊಡದೇ ಇರಬಹುದು, ಕೊಡೋ ಜನಗಳು ಇದ್ದೇ ಇದ್ದಾರೆ, ಅದು ಮರೆಯಾಗಿಲ್ಲ. ಕೊಡೋ ಜನ ಇದ್ದೇ ಇದ್ದಾರೆ. ಆದ್ದರಿಂದ ಭೀಷ್ಮರಿಗೆ ಸಂದ ಗೌರವ, ಕೃಷ್ಣ ಇಷ್ಟು ಹೇಳಿದ, ಗಂಗಾದೇವಿ ಭಾರಿ ಸಮಾಧಾನ ಆಗಿಬಿಡುತ್ತೆ. ಅಂದರೆ ಸತ್ತ ಅಂತ ಅಳು ಅಲ್ಲ, ಆ ಸಾವು ಸಾರ್ಥಕವಾಗಿರಬೇಕು ಅಂತ ಹೇಳಿ. ಸಾರ್ಥಕ ವಿದ್ಯುದಕ್ಕೆ ಅಂತ ಪ್ರಾಣೇಶಾಸ್ತ್ರ ದೇವರನಾಮ ಇದೆ. ಸಾರ್ಥಕ ವಿದ್ಯುದಕ್ಕೆ ಯಾರೋ ಸತ್ತಾಗಪ್ಪ ಒಳ್ಳೆ ಜೀವನ ಪಾಪ, ಒಳ್ಳೆ ಸಾವು ಅಂತ ಹೇಳ್ತಾರಲ್ಲ ಆ ಟೈಪ್. ಆದರೆ ಕೆಟ್ಟ ಸಾವು ಆಗಬಾರದು. ಸಾವು ಕೆಟ್ಟದ್ದಲ್ಲ, ಕೆಟ್ಟ ಸಾವು ಕೆಟ್ಟದ್ದು. ಇವತ್ತು ಒಳ್ಳೆ ಸಾವನ್ನು ಕಂಡಿದ್ದಾರೆ ಭೀಷ್ಮರು. ಒಳ್ಳೆ ಜಗತ್ತಿಗೆ ಪಾಠ ಆಗತಕ್ಕಂಥ ಸಾವನ್ನು ಹೊಂದಿದರು. ಮುಂದೆ ಯಥಾಪ್ರಕಾರ ಅಂತ್ಯಕ್ರಿಯೆಗಳೆಲ್ಲ ಮುಗಿದ ಮೇಲೆ ತರ್ಪಣಾದಿಗಳನ್ನು ಕೊಟ್ಟ ಮೇಲೆ ವಾಪಸ್ ಹೋಗಬೇಕಲ್ಲ. ಗಂಗಾನದಿಯಲ್ಲಿ ಕೊಡ್ತಾರೆ, ಅದು ಆಶ್ಚರ್ಯ. ಗಂಗಾದೇವಿಯ ಮಗ ಅವರು ಗಂಗಾದೇವಿಯಲ್ಲೇ ಕೊಡ್ತಾರೆ ಭೀಷ್ಮ ತರ್ಪಣ ಕೊಡಬೇಕು. ಹೇಳಬೇಕಾದ ಮಾತೇ ಅದು, ಗಂಗಾಪುತ್ರಾಯ ಭೀಷ್ಮಾಯ ಅಂತಲೇ ಹೇಳಬೇಕು. ಅಪುತ್ರಾಯ ಜಲಂ ದದ್ಮಿ, ಮಕ್ಕಳೇ ಇಲ್ಲದವರಿಗೆ ನಾವು ತರ್ಪಣ ಕೊಡ್ತಾ ಇದ್ದೇವೆ. ಭೀಷ್ಮ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ, ಇದೆಲ್ಲ ಮಂತ್ರ ಹೇಳ್ಕೊಂಡು ಕೊಡಬೇಕು ಅವರಿಗೆ. ಸತ್ಯವಾದಿ ಜಿತೇಂದ್ರಿಯ ಮತ್ತೆ ಭೀಷ್ಮರ ಬಗ್ಗೆ ತುಂಬಾ ಮಾತುಗಳನ್ನು ಹೇಳಿಕೊಂಡು ಪ್ರಶಂಸೆ ಮಾಡ್ತಾ ತರ್ಪಣ ಕೊಡೋ ವಿಧಿ ಶಾಸ್ತ್ರದಲ್ಲಿದೆ. ಇಲ್ಲಿ ಹೇಳಿದರಂತೆ ಇಷ್ಟೆಲ್ಲ ಮಾಡಿತು, ಇನ್ನೇನು ವಾಪಸ್ ಹೋಗಬೇಕು. ಅವಾಗ ಏನಾಯಿತು ಅಂತ ಹೇಳಿದ್ದಾನೆ. ಧರ್ಮರಾಜ ದಾಪ್ಪಂತ ಬಿದ್ದುಬಿಟ್ಟಂತ, ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ, ಪಾಪ ಅಂತ ದಪ್ಪಂತ ಉಳ್ಕೊಂಡ್ಬಿಟ್ಟಂತ. ತಕ್ಷಣ ಭೀಮಸೇನದೇವರು ಕೈ ಇಟ್ಟು ಹಿಡ್ಕೊಂಡ್ರಂತೆ. ಭೀಮಸೇನ ಅವತಾರವಾಗಿರೋದು ಅದಕ್ಕೆ, ಧರ್ಮರಾಜನ ಹಿಡ್ಕೊಳ್ಳೋಕ್ಕೆ ಭೀಮಸೇನ ಹುಟ್ಟಿ ಬಂದಿರೋದು, ಧರ್ಮರಾಜನ ಹಿಡ್ಕೊಳ್ಳೋಕ್ಕೆ ವಾಯುದೇವರು ಅವತಾರ ಮಾಡೋದು. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀ ಪ್ರಜಾಹ ವಿಶರಣಾಹ ಕರುಣಾಪದಮ್ನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮವ ಸದ್ಗುಣ ನಿರ್ಣಯೇನ. ಕಷ್ಟ ಹಿಡ್ಕೊಂಡ್ರಂತೆ. ಅಂದರೆ ಭೀಷ್ಮರ ಸಪೋರ್ಟ್ಗಿಂತ ಭೀಮನ ಸಪೋರ್ಟ್ ಆತನಿಗೆ ಬೇಕಾಯ್ತು. ಈಗ ಕಷ್ಟ ಹಿಡ್ಕೊಂಡ ನಿಂತ್ಕೊಂಡ, ಬಹಳ ಜೋರಾಗತ್ತ, ಎಚ್ಚರ ಬಂತು, ಜೋರಾಗತ್ತ. ಕೃಷ್ಣ ಕೇಳಿದ, ಮತ್ತೆ ಕಳಿತಿ ಧರ್ಮರಾಜ, ಅಳುತ್ತಿ ನೀನು, ಅಳುಬಾರದು ಅಂತಾನೆ ಇಷ್ಟೆಲ್ಲ ಹೇಳಿಸಿದ್ದು, ಅಳುಬಾರದು ಅಂತ ಇಷ್ಟೆಲ್ಲ, ಮತ್ತೆ ಅಳುತ್ತಿಯಲ್ಲ, ಯಾತಕ್ಕೆ ಕಳಿತಿ ಅಂತ ಕೇಳಿದರೆ ನೀನು ಅಳು ಹೋಗ್ಲಿಲ್ಲ ಅಂತ ಕೇಳಿದ್ರಂತೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಮೊದಲು ಅಳುತ್ತಾ ಇದ್ದೆ ನಾನು, ತಾತನ ಕೊಂದೆ ಭೀಷ್ಮನ ಕೊಂದೆ ಅಂತ ಅಳುತ್ತಾ ಇದ್ದೆ, ಈಗ ಅಳು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಯಾತಕ್ಕೆ ಅಂದರೆ ಇಸ್ ಬರೀ ತಾತನ ಕೊಂದೆ ಅಂತ ಅಳ್ತಾ ಇದ್ದೆ, ಇಂಥ ದೊಡ್ಡ ಜ್ಞಾನಿಯಾದ ತಾತನ ಕೊಂದು ಬಿಟ್ಟನಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಭೀಷ್ಮರು ಉಚ್ಚಾಪಟ್ಟಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇಂಥವ್ರನ್ನ ಕೊಂದು ಬಿಟ್ಟನಲ್ಲ, ನಾನೀಗ ನನ್ನ ದುಃಖ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟೆ. ಅಂದ್ರೆ ಧರ್ಮರಾಜನ ಇಷ್ಟೆಲ್ಲ ಕೇಳಿದ್ರು ಕೂಡ ದುಃಖ ಹೋಗಲೇ ಇಲ್ಲ. ಇದು ಬಹಳ ಆಶ್ಚರ್ಯ ಐತೆ, ಯಾಕೆ ಧರ್ಮರಾಜನಿಗೆ ಅಧಿಕ ಪುಣ್ಯ ಇದೆ, ಹೋಗೋವರೆಗೂ ಅಷ್ಟೇ ಇದೆ. ಒಂದು ಆ ಕೃಷ್ಣ ಹೇಳ್ತಾರೆ, ವೇದವ್ಯಾಸರು ಬರ್ತಾರೆ, ಕೂಡಿಸ್ಕೋತಾರೆ, ಏನಪ್ಪ ನಿಂದು ಅಂತ ಹೇಳ್ತಾರೆ. ನಾನು ಮಾಡಿದ ತಪ್ಪೇನೆ ಶುರು ಮಾಡಿಬಿಡ್ತಾರೆ, ಇಷ್ಟೊತ್ತು ತಪ್ಪು ಮಾಡಿದ್ದೆ ಅಂತ ತಿಳ್ಕೊಂಡು, ಭಾರಿ ತಪ್ಪು ಮಾಡಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಯಾಕೆ ಇಂಥ ಭೀಷ್ಮರನ್ನು ಕೊಂದೆ, ಅಂಥ ದ್ರೋಣರನ್ನು ಕೊಂದೆ, ನಾನು ಧರ್ಮವನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದಾಗ, ಆಗ ವೇದವ್ಯಾಸದೇವರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನೋಡಿ ಯೋಚನೆ ಮಾಡೋದು ಬೇಡ ಧರ್ಮರಾಜ, ಯೋಚನೆ ಮಾಡಬೇಡ, ಒಂದು ಉಪಾಯ ಹೇಳ್ತೇನೆ ಕೇಳು. ನಿಜವಾಗಲೂ ತಪ್ಪು ಮಾಡಿಲ್ಲ ನೀನು. ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧೈಹಿ ಯಜಾಚ್ಯುತಂ. ಸುಮ್ಮನೆ ಪಾಪ ಮಾಡಿದ್ದೇನೆ ಅಂತ ಒದ್ದಾಡ್ತಿದ್ದೆ ನೀನೀಗ, ಪಾಪ ಮಾಡಿದ್ರೂ ಯೋಚನೆ ಇಲ್ಲ, ಅಶ್ವಮೇಧ ಯಾಗವನ್ನು ಮಾಡಿದರೆ ಎಲ್ಲ ಪಾಪ ಹೋಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ, ಹೌದಲ್ಲೋ? ಹೌದು ಅಂತ ಹೇಳ್ತಾನೆ. ಅಶ್ವಮೇಧ ಯಾಗ ಮಾಡು ಅಂತ ಹೇಳ್ತಾನೆ. ಆಗ ಸರಿ ಅಂತ ಒಪ್ಕೊಂಡಂತಾದ. ಈ ಮೆಥಡ್ ಆತನ ಹಿಡಿಸ್ತು. ನಮ್ಮ ಜನಕ್ಕೆ ಇರ್ತಾರೆ, ವಿಷ್ಣು ಸಹಸ್ರ ಮಾಡಿದ್ರೆ ಸಮಾಧಾನ ಆಗುತ್ತೆ, ನವಗ್ರಹ ಪೂಜೆ ಮಾಡೋದಷ್ಟು ಸಮಾಧಾನ ಬಿಡುತ್ತೆ, ಸ್ವಲ್ಪ ವಾಸಿ ಅವರಿಗೆ ಇದ್ದಕ್ಕಿದ್ದಾಗ ಸ್ವಲ್ಪ ನಾರ್ಮಲ್ ಆದಾಗ್ತಾರೆ. ವಿಷ್ಣು ಸಹಸ್ರ ಬಂದ್ರೆ ತಲೆಗೆ ಹೋಗೋದಿಲ್ಲ ಅವರಿಗೆ. ಏನು ವಿಷ್ಣು ಸಹಸ್ರ ವಿಶ್ವ ವಿಷ್ಣು ಭಟ್ರು ಏನಾಗುತ್ತದೆ, ಈ ಹೋಮ ಮಾಡಿ ಜೋರಾಗಿ ಕೂಗಿಬಿಟ್ಟು ಅಷ್ಟರ ಗಲಾಟೆ ಮಾಡಿದರೆ ಒಳ್ಳೆ ಎಫೆಕ್ಟ್ ಇರ್ತದೆ ಅಂತ ಅವರು ಕೆಲವರು ಇರ್ತಾರೆ. ಒಳ್ಳೆ ಔಷಧ ಹೇಳ್ತಾರೆ ಡಾಕ್ಟರ್, ಏನು ಆಗಿಲ್ಲ ಏನೇ ಅಂತ ಕೇಳೋದಿಲ್ಲ, ಏನಾದ್ರು ಕೊಡಿ ಡಾಕ್ಟ್ರೆ ಅಂತಾರೆ. ಎಕ್ಸ್ರೇ ತೆಗೆದು ಇಂಜೆಕ್ಷನ್ ಕೊಟ್ಬಿಟ್ರೆ ಒಳ್ಳೆ ಡಾಕ್ಟರ್ ಅಂತ ಹೇಳ್ತಾರೆ. ಏನೂ ಆಗಿರೋದಿಲ್ಲ, ಎಕ್ಸ್ರೇ ತೆಗೆದು ಇಂಜೆಕ್ಷನ್ ಕೊಟ್ಟು ಒಂದು 1,000 ರೂಪಾಯಿ ಬಿಲ್ ಕೊಟ್ಬಿಟ್ರೆ ಭಾರಿ ಸಮಾಧಾನ ಆಗಿಬಿಡುತ್ತೆ. ಯು ಆರ್ ಆಲ್ ರೈಟ್ ಅಂದರೆ ಸಮಾಧಾನ ಆಗೋದೇ ಇಲ್ಲ. ನಮ್ಮ ಸ್ವಭಾವ ಇದು. ಧರ್ಮರಾಜ ಹಾಗಲ್ಲ, ಆತನ ಯೋಗ್ಯತೆ ಭಾರಿ ದೊಡ್ಡದು, ಆದರೆ ಭೀಮಸೇನಷ್ಟು ದೊಡ್ಡದಲ್ಲ, ಅರ್ಜುನಷ್ಟು ದೊಡ್ಡದಲ್ಲ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಕ್ಕಾಗಿದ್ದಿಲ್ಲ. ಯಾವಾಗ ಅಶ್ವಮೇಧದ ರೆಮಡಿ ಹೇಳಿದಷ್ಟು ಸಮಾಧಾನ ಆಗಿಬಿಡುತ್ತೆ ಅಂತ. ಏಕಾಶುಪಾಸ ಮಾಡಿ ಒಳ್ಳೇದಾಗುತ್ತೆ ನಮಗೆ ಅರ್ಥ ಆಗೋದಿಲ್ಲ, ಆದರೆ ಯಾವುದು ಸಂಕಷ್ಟ ಇರುತ್ತೆ ಮಾಡಿ ತಷ್ಟ ಅರ್ಥ ಆಗುತ್ತೆ. ಓ, ತಗಲು ಅದಕ್ಕೆ ಕಷ್ಟಪಟ್ಟು ಮಾಡ್ತಾರೆ, ಭಾರಿ ಶ್ರದ್ಧೆಯಿಂದ ಮಾಡ್ತಾರೆ. ಅದು ಏಕಾದಶಿ ಅಂತ ಏನೋ ಡಲ್ ಫಲಶ್ರುತಿ ಇದ್ದಾಗೆ, ಜ್ಞಾನ ವೈರಾಗ್ಯ ಭಕ್ತಿ ಸಿಗಲಿ ಅಂದ್ಬಿಟ್ರೆ ಏನು ಆಚಾರ ಆಶೀರ್ವಾದ ಸರಿಯಾಗಿ ಮಾಡಲಿಲ್ಲ. ಏನು ಜ್ಞಾನ ಅಂತ ಭಕ್ತಿ ಅಂತ ವೈರಾಗ್ಯ ತಗೊಂಡು ನಾವೇನು ಮಾಡಬೇಕು ಅದನ್ನು? ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಬಂದ್ರೆ ಭಾರಿ ಖುಷಿಯಾಗಿಬಿಡುತ್ತೆ. ಕೆಲವು ಹಳ್ಳಿಗರಿಗೆ ಫಸ್ಟ್ ಕ್ಲಾಸ್ ಅಂದ್ರೆ ಅರ್ಥ ಆಗೋದಿಲ್ಲ, ಎ ಟಿಕೆಟ್ ಅಂದ್ರೆ ಭಾಳ ಅರ್ಥ ಆಗುತ್ತೆ ಅವರಿಗೆ. ಎರಡು ಎ ಟಿಕೆಟ್ ಭಾರಿ ಖುಷಿ, ಫಸ್ಟ್ ಕ್ಲಾಸ್ ಅಂದ್ರೆ ಡಲ್ ಕಾಣುತ್ತೆ. ಎ ಟಿಕೆಟ್ ಅಂದ್ರೆ ಗೊತ್ತಲ್ಲ, ಫೇಲ್ ಅವ್ರಿಗೆ ಅರ್ಥ ಆಗಲ್ಲ ಫೇಲ್ ಅಂತ. ಎ ಟಿಕೆಟ್ ದೊಡ್ಡ ಪದ ಕಾಣುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎ ಟಿಕೆಟ್ ಅಂದ್ರೆ ತಲೆಗೆ ಒಂಥರ ಆಕರ್ಷಕ, ಅದು ಜನಗಳ ಸ್ವಭಾವ. ಅದು ಧರ್ಮರಾಜನಿಗೆ ಅಶ್ವಮೇಧದ ಕಾನ್ಸೆಪ್ಟ್ ಹಿಡಿತಂತೆ, ಮಾಡ್ತೇನೆ ಅಂತ ಹೇಳಿದ್ದಾನೆ. ಆ ಎಲ್ಲ ಮನೆ ಬರ್ತಾರೆ, ಧರ್ಮರಾಜ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆತ ಯಾವ ಮನೆಯಲ್ಲಿ ವಾಸ ಮಾಡಿದ, ಇದೆಲ್ಲ ಡೀಟೇಲ್ಸ್ ಯಾರು ಕೊಡ್ತಾರೆ ನಿಮಗೆ? ಮಧ್ವಾಚಾರ್ಯ ಹೊರತು ಯಾರು ಕೊಟ್ಟಿಲ್ಲ, ಅಲ್ಲಿ ವೇದವ್ಯಾಸರು ಕೊಡ್ತಾರೆ, ಆಚಾರ್ಯ ಬರೀತಾರೆ. ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರು ರಾಜ್ಯ ಆಳ್ಬೇಕಾದ್ರೆ ಯಾರ್ಯಾರು ಎಲ್ಲೆಲ್ಲಿ ವಾಸ ಮಾಡಿದ್ರು? ಧರ್ಮರಾಜ ಪಾಂಡುರಾಜನ ಮನೆಯಲ್ಲಿ ವಾಸ ಮಾಡಿದ್ರು, ಅಪ್ಪನ ಮನೆ ಅಲ್ಲೇ ವಾಸ ಮಾಡಿಬಿಡ್ತಾರೆ. ಭೀಮ ಮಹಾರಾಜನ ಮನೆ ಅದೇ ಆಗಿಬಿಡ್ತು. ಭೀಮಸೇನ ದೇವರು ಇಲ್ಲಿ ವಾಸ ಮಾಡಿದ್ರು ಅಂದರೆ ನಿಮಗೆ ಆಶ್ಚರ್ಯ ಆಗೋಗ್ಬಿಡ್ತದೆ. ದುರ್ಯೋಧನಮೇವ ಸದ್ಮ, ದುರ್ಯೋಧನ ಮನೆ ಗೃಹಪ್ರವೇಶ ಮಾಡಿದ್ರಂತ. ಭೀಮಸೇನ ದೇವರು ವಾಸ ಮಾಡಿದ ದುರ್ಯೋಧನ ಮನೆಯೊಳಗೆ. ನಮಗೆ ಆಶ್ಚರ್ಯ, ಏನು ಗ್ರಾಚಾರ ಇರೋದು, ಎಲ್ಲ ಬಿಟ್ಟು ಅವ್ರ ಮನೆಗೆ ಹೋಗ್ಬೇಕಾ? ನಮ್ಮನೆ ಕೊಡ್ತಿದ್ದು ಬೇಕಾದ್ರೆ ಅವರಿಗೆ ನೋಡಿ ಮಾಡ್ತೀಯ. ವಿಮಸೇಂದ್ರ ಬಂದು ಯಾರು ಕೊಟ್ಟೆ ಕೊಡ್ತಾರಲ್ಲ ಅದಕ್ಕೆ ಹೇಳ್ತಾರೆ, ದಡ್ರಿದ್ದೀರಿ, ದುರ್ಯೋಧನ ಮನೆಯಲ್ಲಿ ವಾಸ ಮಾಡಲಿಲ್ಲ, ಇವರು ವಾಸ ಮಾಡಬೇಕಾದ ಮನೆಯೊಳಗೆ ಅವನು ವಾಸ ಮಾಡ್ತಿದ್ದ. ತಮ್ಮನೇ ತಾವು ಬಂದ್ರೆ ಅಷ್ಟೇನೆ, ಕಾಡಿಗೆ ಮೋಸ ಮಾಡಿತಾನೆ ಕಳಿಸಿದ್ದೇವನು, ತಮ್ಮನೇ ಕಸ್ಟಡಿ ತಗೊಂಡಾಗಾಯ್ತೇ ಹೊರತು ದುರ್ಯೋಧನ ಮನೆ ಅಂತ ಜಗತ್ತಲ್ಲಿ ಯಾವುದಿದೆ? ಈಶಾವಾಸ್ಯ ವಿಧಂ ಸರ್ವಂ, ಎಲ್ಲ ಭಗವಂತನ ಮನೆ ಅದು, ಜನಗಳಿಗೆ ಟ್ಯಾಕ್ಸ್ ಹಾಕಿ ಕಟ್ಟಿಸಿದ ಮನೆ ಅದು. ವಿಧಾನಸೌಧದಲ್ಲಿ ಯಾರು ಮಂತ್ರಿ ಚೀಫ್ ಮಿನಿಸ್ಟರ್ ವಾಸ ಮಾಡ್ತಾರೆ? ಚೀಫ್ ಮಿನಿಸ್ಟರ್ ಮನೆ ಅಲ್ಲ ಅದು, ಸರ್ಕಾರದ ಮನೆ ಅದು. ಯಾರು ಚೀಫ್ ಮಿನಿಸ್ಟರ್ ಆಗಿದ್ರು ವಾಸ ಮಾಡ್ತಾರೆ? ಚೀಫ್ ಮಿನಿಸ್ಟರ್ಗೆಲ್ಲ ಮನೆ ಹಾಕಿ ಕೊಡ್ತಾರೋ ಅದು ರಾಜ ಇರಬೇಕಾದ ಮನೆ ಅದು. ಆದ್ದರಿಂದ ಭೀಮಸೇನ ದೇವರು ಯುವರಾಜನಾಗಿ ಪ್ರವೇಶ ಮಾಡ್ತಿದ್ದಾರೆ. ಆದ್ದರಿಂದ ಆ ದುರ್ಯೋಧನ ಮನೆಯನ್ನು ತಪ್ಪಿಸಿಕೊಳ್ಳೋಕೆ ಹೋಗಬೇಡಿ, ಅದು ನಿಜವಾಗಲೂ ಕೂಡ ಪಾಂಡವ ಭೀಮಸೇನ ದೇವರದೇ ಮನೆ. ಇಲ್ಲಿ ಕೆಲವರು ಮನೆ ಪ್ರಶ್ನೆಗೆ ಉತ್ತರ ಇದೆ. ಎಷ್ಟೋ ಜನ ಮನೆ ಹೊಸ ಮನೆ ಕಟ್ಟಿ ಗೃಹಸ್ಥೆ ಮಾಡೋರು ಕೆಲವರು ಇರ್ತಾರೆ, ಬಿಲ್ಟ್ ಹೌಸ್ ತೊಗೊಂಡು ಮತ್ತೆ ಭವಿಷ್ಯ ಮಾಡಿಬಿಡ್ತಾರೆ. ನಮಗೆ ಸಮಸ್ಯೆ, ಯಾರಿದ್ರೋ ಏನೋ, ಏನು ಇಸ್ಪೇಟ್ ಆಡಿದ್ರೋ, ಏನು ಗತಿಯೋ, ಏನು ಮಾಡಿದ್ರೋ ಏನೋ ಅಂತ ಸಮಸ್ಯೆ ಇರ್ತದೆ ಮನೆಯೊಳಗೆ. ಆ ಮನೆ ತೊಗೊಂಡ್ಬಿಡ್ತಾರೆ, ಒಳ್ಳೆ ಜಾಗ ಮನೆ ಸಿಕ್ಬಿಡುತ್ತೆ, ಬೇಕಾಗಿರುತ್ತೆ, ಕಟ್ಸೋದು ಸಾಧ್ಯ ಇರೋದಿಲ್ಲ, ತೊಗೊಂಡ್ಬಿಡ್ತಾನೆ, ಜನ ತಲೆಯಲ್ಲಿ ಹಾಕಿಬಿಡ್ತಾರೆ, ಅಯ್ಯೋ ಯೋಗ್ಯ ಅವನ ಮನೆ ತೊಗೊಂಡ್ಬಿಟ್ರೆ ಅಂತ ಬೈತಾರೆ ಕೆಲವರೆಲ್ಲ. ಕೆಲವರಿಗೆ ಅದೇ ಕೆಲಸನೇ, ಬೇರೆ ಕೆಲಸ ಇರೋದಿಲ್ಲ ಅವರಿಗೆ. ಈ ರೀತಿ ಮಾಡಿ ಮನಸ್ಸಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸಮಾಧಾನ ಅವ್ರಿಗೆ. ಪಾಪ, ಅಲ್ಲಿ ಏನೇನೋ ಆಗಿತ್ತು, ಇಲ್ಲಿ ಅಂಥ ಮನೆ ತೊಗೊಂಡ್ಬಿಟ್ಟಿದ್ದಾರೆ, ಇವಾಗ ಮರ್ಡರ್ ಆಗಿತ್ತು ಅಂತ ಹೆದರಿಸ್ಬಿಡ್ತಾರೆ ಕೆಲವು ಸಲ. ಇವನಿಗೆ ಭಜಿತ ಆಗಿಬಿಡುತ್ತೆ, ಏನು ಮಾಡಬೇಕಾಗ? ಈ ಮಹಾಭಾರತ ಕಥೆ ಕೇಳಿದ್ರೆ ಯೋಚನೆ ಇಲ್ಲ. ನಾವು ಯೋಚನೆ, ದುರ್ಯೋಧನಷ್ಟು ಕೆಟ್ಟವನು ಬೇರೆ ಜಗತ್ತಿನಲ್ಲಿ ಯಾರು ಇರೋದಿಲ್ವಲ್ಲ. ಎಂಥ ಮಹಾಪಾಪಿಗಳ ಮಹಾಪಾಪಿ ದುರ್ಯೋಧನ. ಆದ್ದರಿಂದ ಅಂಥವನ ಮನೆಗೆ ಭೀಮಸೇನದವರು ಪ್ರವೇಶ ಮಾಡಿದ ಮೇಲೆ ನಮಗೇನು ಯೋಚನೆ ಇಲ್ಲ ಅಂತ ಬಿಡ್ತದೆ, ನಮಗೆ ಗಾಬರಿ ಆಗ್ತದೆ. ಅದೇ ಭೀಮಸೇನ ದೇವರು ಅಲ್ವಲ್ಲ ಈ ಮಧ್ಯೆ. ಭೀಮಸೇನ ದೇವರು ಅಂದರೆ ಪವನ, ಅವ್ರು ಮುಟ್ಟಿದ್ರೆ ಪಾವನ, ಯೋಚನೆ ಇಲ್ಲ, ಅವ್ರು ಮುಟ್ಟಿದ್ದೇ ಪಾವನ. ಆದರೆ ನಾವು ಹಾಗಿಲ್ವಲ್ಲ ಅಂತ ಕೇಳಿದರೆ, ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ, ಪವಮಾನ ಹೋಮ ಮಾಡಿ ಸರಿ ಹೋಗ್ಬಿಡ್ತದೆ ಅಂತ ಅರ್ಥ. ಇನ್ನೇನು ಮಾಡಬೇಕಾಗಿಲ್ಲ. ಪವಮಾನ ಬಂದರೆ ಪವಮಾನ ಪ್ರವೇಶ ಆದಾಗಾಯ್ತಲ್ಲ. ಈಗ ಪವಮಾನ ಪ್ರವೇಶ ಮಾಡಿದರೆ ಪವಮಾನ ಹೋಮ ಬಂದರೆ ಭೀಮಸೇನ ದೇವರು ಒಳಗೆ ಹೋದಾಗಾಯ್ತು. ಆದರೆ ಯೋಚನೆ ಮಾಡೋ ಕಾರಣ ಇಲ್ಲ. ಅದು ಕಂಡವ್ರ ಮನೆಯಲ್ಲ, ಹೋಮ ಮಾಡಿದ ಮೇಲೆ ಅದು ದೇವರ ಮನೆ ಆಗುತ್ತೆ, ವಾಯುದೇವರ ಮನೆ ಆಗುತ್ತದೆ. ಅದೇ ಸರ್ವಮೂಲ ಬಿಟ್ಟುಬಿಟ್ರೆ, ಗೋವನ್ನು ಕರ್ಕೊಂಡು ಹೊರಟುಬಿಟ್ರೆ, ದೇವ್ರ ಪೆಟ್ಟಿಗೆ ಒಯ್ದರೆ, ತುಳಸಿ ಒಯ್ದರೆ, ಭಾಗೀರಥಿ ಎಷ್ಟಿದೆ ನೋಡಿದ್ರ, ಜ್ಞಾನಿಗಳನ್ನ ಜೊತೆ ಕರ್ಕೊಂಡು ಹೋಗಿಬಿಟ್ರೆ, ಆದಾಗ ಕೆಟ್ಟ ಮನೆ ಆಗೋದೇ ಇಲ್ಲ, ಭಾರಿ ಒಳ್ಳೆ ಮನೆ ಆಗತ್ತೆ. ಒಂದೇ ಮನೆಯೊಳಗೆ ಎಲ್ಲ ನಾಶವಾದವರು ಇರ್ತಾರೆ, ಅದೇ ಮನೆಯೊಳಗೆ ಒಳ್ಳೆ ಗ್ಲೋರಿಯಸ್ ಲೈಫ್ ಲೀಡ್ ಮಾಡೋರು ಇರ್ತಾರೆ. ಮನೆ ಮುಖ್ಯ ಅಲ್ಲ, ಮನಸ್ಸು ಬಹಳ ಮುಖ್ಯ. ಮನಸ್ಸು ಒಳ್ಳೇದಾಗಿದ್ರೆ, ದೇವರಲ್ಲಿ ಭಕ್ತಿ ಇದ್ರೆ, ಎಂಥ ರುದ್ರದೇವರು ಐದುವತ್ತೇನು ವಾಸ ಮಾಡೋದು, ರುದ್ರಭೂಮಿ ಅವ್ರು ವಾಸ ಮಾಡೋದಾಗ ರುದ್ರಭೂಮಿ ಕೇಳಿದ್ರೆ ಗಾಬರಿ ಆಗ್ತದೆ. ಅಲ್ಲಿದ್ದಾರೆ, ಹೇಗಿದ್ದಾರೆ ಗೊತ್ತಾ, ಅವರಷ್ಟು ಮಣಿನೇ ಇಲ್ಲ ಬೇರೆ ಯಾರು. ಶಿವ ಅಂತ ಹೇಳ್ತಾರೆ ಅವ್ರಿಗೆ. ವಾಸ ಮಾಡಿ ರುದ್ರಭೂಮಿ ಹೋಗಿ ಬಂದರೆ ಸ್ನಾನ ಮಾಡಬೇಕು ಈ ಮಧ್ಯೆ. ರುದ್ರಭೂಮಿಯಲ್ಲಿ ವಾಸ ಮಾಡಿ ಗಂಗಾನೇ ತಲೆಮೇಟ್ಕೊಂಡು ಕೂತಿದ್ದಾರೆ ಪುಣ್ಯಾತ್ಮರು. ರುದ್ರದೇವರಿಗೆ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಮತ್ತೆ ಅವರ ಮಂಗಳ ಕೊಡುವಂತ ಕೇಳಬೇಕಾದ್ರೆ ಶಿವಶಿವೋಭೂತ್. ಇದು ದೋಷ ಅಲ್ಲ, ಮನೆಗಳಲ್ಲಿ ದೋಷ ಇಲ್ಲ, ಜಾಗದಲ್ಲಿ ದೋಷ ಇಲ್ಲ, ಇರತಕ್ಕಂಥ ವಸ್ತುಗಳಲ್ಲಿ ದೋಷ ಇರ್ತದೆ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಬದುಕಿದರೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ನಮ್ಮ ಜನಕ್ಕೆ ಅರ್ಥನೇ ಆಗೋದಿಲ್ಲ, ಯಾವುದೋ ಮನೆಗೆ ಹೋಗ್ತಾರೆ, ಏನೇನು ಹೋಮ್ ಮಾಡ್ತಾರೆ, ಮಾಡಬಾರ್ದು ಮಾಡ್ತಾರೆ, ಆಮೇಲೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ, ಎಲ್ಲ ಬಿಟ್ಟುಬಿಟ್ಟು ಸರ್ವಮೂಲ ಪುಸ್ತಕ ಇಟ್ಕೊಂಡು ಹೋಗಬಾರ್ದೆ. ಒಂದು ಗಂಗಾ ಒಯ್ಯಬಾರದೆ. ಎಷ್ಟು ಸುಲಭ ಅವೆಲ್ಲ ಕೊಡೋರು. ತುಳಸಿ ಗಿಡಕ್ಕೆ ಏನು ಈ ಜಗತ್ತಿನಲ್ಲಿ ನಿಮಗೆ ಚೀಪೆಸ್ಟ್ ಸಿಗೋದನ್ನು ತುಳಸಿ ಗಂಗಾ ಇವೇ ಚೀಪೆಸ್ಟ್ ಪದಾರ್ಥಗಳು. ಗೋಪಿ ಚಂದನ ಅವಾಗ ಡಿಮ್ಯಾಂಡೇ ಇಲ್ಲ. ಇವತ್ತಿನ ದಿವಸ ಎಲ್ಲಿ ಬೇಕಾದ್ರೆ ಈರುಳ್ಳಿ ಕಾಸ್ಟ್ಲಿ, ನಿಮಗೆ ಬಂದು ಪೇಪರ್ಲ್ಲಿ ಬರ್ತಾರೆ ಈರುಳ್ಳಿ ಭಾರಿ ಜಾಸ್ತಿ ಆಗಿದೆ ಅಂತ. ತೊಗೊಂಡ್ರು ಕಣ್ಣೀರು, ತೊಗೊಳ್ದೋದ್ರು ಕಣ್ಣೀರು ಅವರಿಗೆ. ತೊಗೊಂಡು ಹೆಚ್ಚಬೇಕಾದ್ರೆ ಕಣ್ಣೀರು, ಇವತ್ತು ತೊಗೊಳ್ಬೇಕಾದ್ರೆ ಕಣ್ಣೀರು, ದುಡ್ಡು ಕೊಡಬೇಕಲ್ಲ ಅಂತೇಳಿ. ಆದರೆ ಗೋಪಿಚಂದ್ರ ಹಾಗಲ್ಲ, ಮುಟ್ಟಿದ್ರು ತಣ್ಣಗೆ ಕೊಡು, ತೊಗೊಂಡ್ರು ತಣ್ಣಗೆ. ಅದು ಗೋಪಿಚಂದ್ರ ತಣ್ಣಗಿರ್ತಕ್ಕಂಥ ಪದಾರ್ಥ, ಅಷ್ಟು ಕಡಿಮೆ ಬೆಲೆ, ಮನುಷ್ಯ ಒಯ್ಯೋದಿಲ್ಲ ಅದನ್ನು. ಅಂದರೆ ಇವತ್ತು ಪುಣ್ಯಕ್ಕೆ ಕಲಿಯುಗದಲ್ಲಿ ಯಾತಕ್ಕೆ ಕೊಟ್ಟಬೇಕು ಮನುಷ್ಯ ಅಂದರೆ, ಒಳ್ಳೆ ಕೆಲಸಗಳಿಗೆ ಭಾರಿ ಚೀಪ ಸಿಗ್ತವೆ. ಆದ್ದರಿಂದ ಒಳ್ಳೆ ವಸ್ತುಗಳು ಭಾರಿ ಚೀಪ ಸಿಗ್ತವೆ. ಬೇರೆ ಯುಗದಲ್ಲಿ ಭಾರಿ ಡಿಮ್ಯಾಂಡ್ ಅವಕ್ಕೆಲ್ಲ ಕೂಡ. ಈ ಕಲಿಯುಗದಲ್ಲಿ ನೋ ಡಿಮ್ಯಾಂಡ್ ಅಟ್ ಆಲ್, ಎಲ್ಲ ಬಿಟ್ಟು ಕೊಟ್ಟರು ತೊಗೊಂಡು ಹೋಗೋ ಜನಗಳಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಸಾಧನೆ ಮಾಡೋಕೆ ಭಾಳ ಅವಕಾಶ ಇರ್ತದೆ. ಅದರ ಸಮೇತ ಪ್ರವೇಶ ಮಾಡಿರಿ, ಮನೆ ಕೆಟ್ಟದಾಗೋದೇ ಇಲ್ಲ, ಒಳ್ಳೇದಾಗ್ತದೆ. ಧರ್ಮರಾಜ ಹೇಗೆ ವಾಸ ಮಾಡ್ತಿದ್ದ ಅಂದರೆ, ಆತ ರಾಜ ಚಕ್ರವರ್ತಿ ಬಹುಶಃ ಇವತ್ತಿನ ಯಾವ ರಾಜರು ಹಾಗೆ ವಾಸ ಮಾಡೋದಿಲ್ಲ. ಹೇಗೆ ಮಾಡ್ತಿದ್ದಂತ ಗೊತ್ತಾ? ವಿಷ್ಣು ಪಂಚಕ, ಭೀಷ್ಣು ಪಂಚಕ, ಏಕಾದಶಿ, ಕೃಷ್ಣಾಷ್ಟಮಿ, ಚಾತುರ್ಮಾಸ್ಯ, ಬರೀ ವ್ರತಗಳೇ ವ್ರತಗಳು. ಗೋವ್ರತ ಆದಿ ವ್ರತ ಇರ್ಯುಕ್ತ ಚಾಂದ್ರಾಯಣ ಮಾಡ್ಕೊಂಡಿದ್ದಂಥ ಪುಣ್ಯಾತ್ಮ. ಚಾಂದ್ರಾಯಣ ವ್ರತ ಮಾಡ್ತಾನೆ, ಹೆಸರು ಹೇಳಿದ್ರೆ ಚಾಂದ್ರಾಯಣ ಮಾಡಿದ ಪುಣ್ಯ ಬರುತ್ತದೆ. ಅಂಥವನು ಚಾಂದ್ರಾಯಣ ವ್ರತ ಮಾಡ್ತಿದ್ದಾರಂತೆ, ವಿಷ್ಣು ಪಂಚಕ ಮಾಡ್ತಿದ್ದಾರೆ. ವಾದಿರಾಜ ಸ್ವಾಮಿ ವಿಸ್ತಾರವಾಗಿ ಬರೀತಾರೆ, ವಿಷ್ಣು ಪಂಚಕಾದಿ ವ್ರತಗಳನ್ನು ಮಾಡ್ಕೊಂಡು ಕಾಲ ಕಳೀತಾ ಇದ್ದಾನೆ. ರಾಜ ಮಹಾರಾಜರು ಅಂದರೆ ನೋನ್ ಫಾರ್ ಎಂಜಾಯ್ಮೆಂಟ್, ಲಕ್ಸೂರಿಯಸ್ ಲೈಫ್. ಧರ್ಮರಾಜನಷ್ಟು ಸಿಂಪ್ಲೆಸ್ಟ್ ಲೈಫನ್ನು ಬಾಳಿದ ರಾಜನೇ ಇಲ್ಲ, ಅಷ್ಟು ಸರಳವಾದ ಜೀವನಾತನದು. ಜನಗಳು ಒಳ್ಳೆಯದಾಗಬೇಕು, ದೇವ್ರ ಪೂಜೆ ಆಗಬೇಕಷ್ಟೇ, ಇನ್ನೇನು ಮನಸ್ಸಿನಲ್ಲಿಲ್ಲ. ಅಂಥ ಸರಳವಾದ ವ್ಯಕ್ತಿತ್ವ ಭೀಮಸೇನ ದೇವರು ಮಾತ್ರ ಭಾರಿ ಎಂಜಾಯ್ ಮಾಡಿಕೊಂಡೇ ಸಜ್ಜಾಡಿದರೆ. ಭೀಮಸೇನ ದೇವರ ಮನೆಯಲ್ಲಿ ಎಷ್ಟು ಜನ ಹೆಂಡಂದರಿದ್ರು ಇದು ಪ್ರಶ್ನೆ. ಇದು ಭೀಮಸೇನಗೆ ಭೋಗದ ಮತ್ತೊಂದು ಹೆಸರೇ ಭೀಮಸೇನ, ಅಂತಿಂಥ ಭೋಗ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ. ಭೀಮಸೇನ ದೇವರಿಗೆ ಒಬ್ಬ ಹೆಂಡತಿ ದ್ರೌಪದಿ ಅಂತ ತಿಳ್ಕೊಂಡಿದ್ರೆ ಮೊದಲನೇ ತಪ್ಪದು. ಭೀಮಸೇನ ದೇವರು ದ್ರೌಪದಿ ಒಬ್ಬರೇ ಹೆಂಡತಿ ಅಲ್ಲ, ಕಾಳಿದೇವಿ ಅಂತ ಇನ್ನೊಬ್ಬ ಹೆಂಡತಿ ಇದ್ದಾಳೆ. ಕಾಳಿದೇವಿ ಹಿಡಿಂಬೆ ಬೇರೆ ಇದ್ದಾಳೆ, ಮೊದಲಿಗೆ ಎಲ್ಲಕ್ಕಿಂತ ಒಂದು ಮೊದಲೇ ಹಿಡಿಂಬೆನ, ಹಿಡಿಂಬೆ ಬೇರೆ ಇದ್ದಾಳೆ. ಹಿಡಿಂಬೆ ಅಂತವ್ರು ಬೇಕಾಶ್ರಮ ಇರಬಹುದು, ಆದರೆ ಭೀಮಸೇನ ಹಿಡಿಂಬೆನೇ ಇದ್ದಿದ್ದು ಬಹಳ ಮುಖ್ಯವಾಗಿ. ಸಾಕ್ಷಾತ್ ಹಿಡಿಂಬೆನೆ ಭೀಮನ ಪತ್ನಿ. ಇನ್ನೊಬ್ಬಳು ಮೂರು ಜನ ಪ್ರಧಾನರಾಗಿ ಹೋದರೆ ಈಗಾಗಲೇ. ಇನ್ನು ದೇವಿ ಅಂತ ಒಬ್ಬಳಿದ್ಲು ಭೀಮಸೇನ ಹೆಂಡತಿ, ದೇವಿ ಅಂತ ಹೆಸರು. ಆಕೆ ಯಾರು ಗೊತ್ತೇನು? ಕೃಷ್ಣನ ತಂಗಿ. ಒಬ್ಬ ತಂಗಿ ಕೃಷ್ಣನಿಗೆ ಸುಭದ್ರ, ಇನ್ನೊಬ್ಬ ತಂಗಿ ದೇವಿ, ಸುಭದ್ರೆಯ ಗಂಡ ಅರ್ಜುನ, ದೇವಿಯ ಗಂಡ ಭೀಮಸೇನ, ನಾಲ್ಕು ಜನ ಅದರಲ್ಲಿ. ಆ ದೇವಿ ಯಾರು ಅಂದರೆ ದೇವಿ ಚಿಚಯ ರೋಹಿಣೇಯಿ, ಆಕೆ ರೋಹಿಣಿಯ ಮಗಳು, ಸುಭದ್ರ ದೇವಕಿಯ ಮಗಳು, ಇವಳು ರೋಹಿಣಿಯ ಮಗಳು, ಇಬ್ಬರು ವಸುದೇವನ ಮಕ್ಕಳೇ. ರೋಹಿಣಿ ಒಬ್ಬ ಹೆಂಡತಿ, ಆಕೆ ಒಬ್ಬ ದೇವಕಿ ಒಬ್ಬ ಹೆಂಡತಿ, ಆದ್ದರಿಂದ ರೋಹಿಣಿ ಮಗಳು ದೇವಿ. ಅವಳು ಯಾರು ಅಂದರೆ ಆಚಾರ್ಯ ಹೇಳ್ತಾರೆ, ಯಾ ರಾಕಾ ಅಂತ ಹೇಳ್ತಾರೆ. ರಾಕ ಅಂದರೆ ಪೂರ್ಣ ಹುಣ್ಣಿಮೆ, ಪೂರ್ಣ ಹುಣ್ಣಿಮೆಯನ್ನು ರಾಕ ಅಂತ ಕರೀತಾರೆ. ಅಂತ ರಾಕಾ ದೇವತೆಯೇ ದೇವಿಯಾಗಿ ಹುಟ್ಟಿ ಭೀಮಸೇನ ಹೆಂಡತಿಯಾಗಿದ್ದಾಳೆ. ಅಲ್ಲಿ ನಾಲ್ಕು ಜನ ಆಯಿತು. ಸರ್ವತ್ರಾತ ಅಂತ ಒಬ್ಬ ಮಗ ಕಾಳಿದೇವಿಗೆ, ಇಲ್ಲಿ ಸರ್ವೋತ್ತುಂಗ ಅಂತ ಒಬ್ಬ ಮಗ ಪ್ರಾಣೋಹೋ ಪ್ರಾಣವಾಯೋರ್ ಅಂಶಯುಕ್ ಅಂತ ಕರೀತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಪ್ರಾಣಗಳಲ್ಲಿ ಒಬ್ಬ ಪ್ರಾಣ. ಆ ಪ್ರಾಣನೇ ಭೀಮನ ಮಗನಾಗಿ ಹುಟ್ಟಿದ್ದಂತೆ, ದೇವಿಯ ಮಗನಾಗಿ ಭೀಮನ ಮಗನಾಗಿ ಆತ ಸರ್ವೋತ್ತುಂಗ ಅಂತ ಹೆಸರು. ನಾಲ್ಕು ಜನ ಹೆಂಡಂದಿರಾದರು, ಹೆಣ್ಣಿನ ಮಗ ಹಠೋತ್ಕಜ ಅಂತ ಗೊತ್ತೇ ಇದೆ. ಇನ್ನು ಈ ಕಡೆಗೆ ಬಂದರೆ ಇನ್ನೂ 20 ಜನ ಇದ್ರಂತೆ ಭೀಮಸೇನಿಗೆ. ನಾಲ್ಕಾಯ್ತೀಗ, ಇನ್ನೂ 10 ಜನ, ಅವರೆಲ್ಲ ದಿಗಭಿಮಾನಿ ದೇವತೆಗಳು. ಇನ್ನೂ 10 ಜನ ಅಪಭಿಮಾನಿ ದೇವತೆಗಳು. ಜಲಾಭಿಮಾನಿ ದೇವತೆಗಳು 10, ದಿಗಭಿಮಾನಿ ದೇವತೆಗಳು 10, 10+10 20+4 24 ಜನ ಭೀಮಸೇನ ಹೆಂಡಂದಿರು. ಕೃಷ್ಣ ಭಕ್ತ ಅಂತ ಸರಿಗೋಯ್ತು, ಕೃಷ್ಣನಿಗೆ 16,108, ಕೃಷ್ಣ ಭಕ್ತನಿಗೆ 24, ಅಲ್ಲಿಗೆ ಒಂದು ಕೃಷ್ಣನ ಭಕ್ತನಿಗೆ ಮ್ಯಾಚಿಂಗ್ ಆದಾಗಾಯ್ತು. ಆಶ್ಚರ್ಯ ಅಂದರೆ ಕೃಷ್ಣನಿಗೆ 16,108 ಹೆಂಡರು ಇದ್ರೂ ಕೂಡ ಕೃಷ್ಣ 16,108 ಗಂಡ ಅಲ್ಲ, ಬರೀ ಲಕ್ಷ್ಮೀಪತಿ ಅಷ್ಟೇ. ಕೃಷ್ಣನ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಷ್ಟೇ. ಮಹಾಲಕ್ಷ್ಮಿ ಆವೇಶ ಇದ್ದವರು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಿದ್ದ. ಕೃಷ್ಣ ಏಕಪತ್ನಿ ವ್ರತಸ್ಥಾನೆ, ಭೀಮಸೇನನು ಹಾಗೇನೆ. ಇಷ್ಟು ಜನ ಮದುವೆಯಾಗಿದ್ರೂ ಕೂಡ ಅವರೆಲ್ಲ ಭಾರತೀ ದೇವಿ ಆವೇಶ, ಅವರು ಮಾತ್ರ ಮದುವೆಯಾಗಿದ್ದರಿಂದ ಭಾರತೀ ರಮಣ ಅಷ್ಟೇ ಹೊರತು ಬೇರೆ ರಮಣ ಅಲ್ಲ ಭೀಮಸೇನ. ಹರಿನೂ ಹಾಗೆ, ವಾಯುದೇವರು ಹಾಗೆ. ಆದ್ದರಿಂದ ಅವರಿಬ್ಬರು ಕೂಡ ಏಕಪತ್ನಿ ವ್ರತಸ್ಥರು ಎಂಬುದು ಮಹಾಭಾರತದ ದೊಡ್ಡ ಸಂದೇಶ. ಹಿಡಿಂಬೆಯಲ್ಲಿ ಭಾರತೀಯ ಆವೇಶ ಅಂತ ಹೇಳಿಬಿಟ್ಟಿದ್ದಾರೆ ಆಗಲೇ. ಅದೇ ರೀತಿಯಲ್ಲಿ ದೇವಿಯಲ್ಲಿ ಭಾರತೀಯ ಇವರೆಲ್ಲರಲ್ಲೂ ಭಾರತೀಯ ಆವೇಶ. ಅದನ್ನು ಹೇಳೋದಕ್ಕೆ ಹರಿಕಥಾಮೃತ ಸಾರದಲ್ಲಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತರ ನಿಜಪತ್ನಿ ಅಂತ ಕರೆದಿದ್ದಾರೆ. ಭಾರತೀ ದೇವಿ ವಾಯುದೇವರ ನಿಜಪತ್ನಿ, ಉಳಿದವರು ಮುಖ್ಯಪತ್ನಿಯರಲ್ಲ, ಇವರು ಮಾತ್ರ ಸದಾಪತ್ನಿ. ಅಂಥ ಒಂದು ವೈಭವದ ಜೀವನ ಭೀಮಸೇನ ದೇವರ ಜೀವನ. ಅವರು ಯಾವುದಕ್ಕೂ ಭೋಗ ಅಂದರೆ ಭೋಗ, ತ್ಯಾಗ ಅಂದರೆ ತ್ಯಾಗ, ಪೂಜೆ ಅಂದರೆ ಪೂಜೆ, ವ್ರತ ಅಂದರೆ ವ್ರತ, ಯಾವುದಕ್ಕೂ ಇದಿಲ್ಲ. ಅತ್ಯುತ್ತಮವಾದ ಜೀವನವನ್ನು ಭೀಮಸೇನದೇವರು ಸಾಧಿಸ್ತಾ ಇದ್ದಾರೆ. ಅದು ಅವರದಾಯಿತು. ಅರ್ಜುನ ದುಶ್ಯಾಸನ ಮನೆ ಗೃಹ ಪ್ರವೇಶ ಮಾಡಿದ್ದಂತೆ. ದುಶ್ಯಾಸನ ಮನೆಯೊಳಗೆ ಅರ್ಜುನನ ಪ್ರವೇಶ. ಅಲ್ಲಿ ಸುಭದ್ರ ಚಿತ್ರಾಂಗದೆಯರ ಸಮೇತ ವಾಸ ಮಾಡ್ತಾ ಇದ್ದಾನೆ. ಆತನ ಪತ್ನಿಯರಷ್ಟೇ, ಹೆಚ್ಚಿಲ್ಲ. ಇನ್ನೊಂದು ಆಶ್ಚರ್ಯ ಅಂದರೆ ದ್ರೌಪದಿ ದೇವಿ ಮೊದಲಿಗೆಲ್ಲ ಕಥೆ ಕೇಳಿದವರಿಗೆ ಐವರ ಹೆಂಡತಿ ತತ್ತಿರ್ಕೊಂಡ್ಬಿಟ್ಟಿರ್ತಾರೆ ಅಲ್ಲ ಅಂತ ಹೇಳಿದೆ. ಈಗಾಗಲೇ ಶಚಿಪತಿ ಅರ್ಜುನ ಅಷ್ಟೇ, ದ್ರೌಪದಿ ದೇವರು ಶಚಿ ಇದ್ದಾರೆ, ಅರ್ಜುನ, ಆಮೇಲೆ ಶ್ಯಾಮಲ ಧರ್ಮರಾಜ, ಭಾರತಿ ಸಾಕ್ಷಾತ್ ದ್ರೌಪದಿ ಭೀಮಸೇನ ಪತ್ನಿ, ಅಲ್ಲಿ ಉಷಾ ಉಷಾ ನಕುಲ ಸಹದೇವರು. ಈ ರೀತಿ ಸಂಸಾರ ನಡ್ಕೊಂಡು ಬಂತು. ತುಂಬ ಜನ ಗಮನಿಸಬೇಕಾದ ಅಂಶವನ್ನು ಆಚಾರ್ಯ ಹೇಳುತ್ತಾರೆ. ಯಾವಾಗ ಪಾಂಡವರು ವನವಾಸಕ್ಕೆ ಹೊರಟ್ರಲ್ಲ, ಆಗ ನಕಲ ಸಹದೇವರು ದೂರ ಆಗಿಬಿಡ್ತಾರೆ. ದ್ರೌಪದಿಯ ಸಹವಾಸವನ್ನು ಮತ್ತೆ ಮಾಡೋದೇ ಇಲ್ಲ, ದೂರ ಆಗಿಬಿಡ್ತಾರೆ. ಅಲ್ಲಿಗೆ ಭೀಮಸೇನ ಅರ್ಜುನ ಧರ್ಮರಾಜ. ಯಾತಕ್ಕೆ ಅಂದರೆ ಉಷಾದೇವಿ ಆವೇಶ ಹೋಗಿಬಿಡುತ್ತೆ ಅಷ್ಟೊತ್ತು. ಉಷಾದೇವಿ ಆವೇಶ ಹೋದ ಮೇಲೆ ನಕಲ ಸಹದೇವರ ಸಂಪರ್ಕ ಬರೋದಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಧರ್ಮರಾಜನಿಂದ ಆ ದ್ರೌಪದಿ ದೇಹದಿಂದ ಶ್ಯಾಮಲಾದೇವಿ ಹೊರಟೋಗಿಬಿಡ್ತಾಳೆ. ಅಲ್ಲಿಗೆ ಧರ್ಮರಾಜನೂ ದೂರ ಆಗಿಬಿಡ್ತಾನೆ. ಸ್ವಲ್ಪ ದಿವಸ ಶಚಿದೇವಿನೂ ಹೊರಟೋಗಿಬಿಡ್ತಾಳೆ. ಅಲ್ಲಿಗೆ ಅರ್ಜುನನು ದೂರ ಆಗಿಬಿಡ್ತಾನೆ. ಉಳಿದಿದ್ದು ಭಾರತಿ ಒಂದೇ. ಆದ್ದರಿಂದ ಉತ್ತರ ರಾಜ್ಯಾಡಳಿತ ಪ್ರಸಂಗದೊಳಗೆ ದ್ರೌಪದಿ ಭೀಮ ಇಬ್ಬರೇ ಹೊರತು ಇನ್ಯಾವ ಪತಿ ಪ್ರಶ್ನೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆಗೆ ಉತ್ತರ ಸಿಗ್ತಾ ಇದೆ. ದ್ರೌಪದಿ ಯಾರ ಹೆಂಡತಿ ಅಂತ ಒಟ್ಟು ಪ್ರಶ್ನೆ ಹಾಕ್ಕೊಂಡ್ರೆ ಭೀಮ ಪತ್ನಿ ಅಂತಾನೆ ಹೊರತು ಮತ್ತೊಬ್ಬರ ಪತ್ನಿ ಆಗಲಿಲ್ಲ. ಇದೆಲ್ಲ ಉತ್ತರ ಯಾವಾಗ ಸಿಗ್ತಾ ಇತ್ತು ನಮಗೆ? ಮಹಾಭಾರತದಲ್ಲಿ 10 ಪರ್ವ ಆದಮೇಲೆ ಪಟ್ಟಾಭಿಷೇಕದ ಕಥೆ ಕೇಳ್ತೇವೆ, ಅಲ್ಲಿಲ್ಲ ಉತ್ತರ ಇರೋದು. ಉಳಿದವರು ಯಾರು ಬರದೇ ಇಲ್ಲ, ಆದರೆ ಗೊತ್ತೇ ಇಲ್ಲ ಅವರಿಗೆಲ್ಲ ಕೂಡ. ಯುದ್ಧಕ್ಕೆ ಮುಗಿಸ್ಬಿಡ್ತಾರೆ ಪಟ್ಟಾಭಿಷೇಕಕ್ಕಾದ್ದರಿಂದ, ಮುಂದಿನ ಕಥೆ ಗೊತ್ತಿಲ್ಲ. ಆದ್ದರಿಂದ ದ್ರೌಪದಿಗೆ ಐವರ ಹೆಂಡತಿ ಅಂತಲೇ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಐವರ ಹೆಂಡತಿಯಲ್ಲ, ಭೀಮಪತ್ನಿ ಮಾತ್ರ ಅಂಬುದು ಸಿದ್ಧಾಂತ. ಆಮೇಲೆ ನಕುಲ ಸಹದೇವರು ಇನ್ನೊಂದೆರಡು ಮನೆ ಇರುತ್ತೆ, ದುರ್ಮುಖ ಅಂತ ಒಬ್ಬ, ದುರ್ಮಷಣ ಅಂತ ಒಬ್ಬ, ಅವ್ರ ಮೇಲೆ ಅವರು ವಾಸ ಮಾಡ್ಕೊಂಡಿರ್ತಾರೆ. ಭೀಮಸೇನನ ಕೆಲಸ ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅರ್ಜುನರು ಕಳಿಸ್ತಿದ್ದರಂತೆ. ಯುದ್ಧ ರಾಜ್ಯ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಭೀಮಸೇನನ ಕೆಲಸ. ಸ್ವರಾಷ್ಟ್ರ ರಕ್ಷಾದಿಶು ಭೀಮ ಆಸೀತ್, ಪರರಾಷ್ಟ್ರ ಮರ್ದನದಲ್ಲಿ ಅರ್ಜುನ ಹೋಗ್ತಾ ಇದ್ದ ಯುದ್ಧಕ್ಕೆ. ನಕುಲ ವೇತನದ ಸ್ತದಾಸೀತ್, ಇಡೀ ರಾಜ್ಯದ ಎಲ್ಲ ಜನಗಳಿಗೂ ಕೂಡ ಈ ಸಂಬಳ ಸಾರಿಗೆ ವ್ಯವಸ್ಥೆಯನ್ನು ನಕಲ ನೋಡ್ಕೋತಿದ್ದಂತೆ. ಕ್ಯಾಶಿಯರ್ ಕೆಲಸ ಆತಂತೆ, ಅರ್ಥಮಂತ್ರಿ ಆಲೆಕ್ಕದ್ರು ಫೈನಾನ್ಸ್ ಎಲ್ಲ ಆತಗೆ ಸೇರಿತ್ತು. ಸಹದೇವ ನೀತಿಶಾಸ್ತ್ರ ಕೋವಿದ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತಾರಲ್ಲ ಆಗ ಲೆಕ್ಕ ಆತಂತು. ಬೇರೆ ರಾಜ್ಯ ಸಂಧಾನ ಭೇದಾದಿಷು ಸಹದೇವ ಆಸೀತ್. ಬೇರೆ ರಾಜ್ಯದ ವ್ಯವಹಾರ, ಬೇರೆ ದೇಶದ ವ್ಯವಹಾರ ಮಾಡಬೇಕಾದ್ರೆ ಸಹದೇವ ಮಾಡ್ತಿದ್ದಂತೆ. ಸಹದೇವನ ಅಡಿಷನಲ್ ಚಾರ್ಜ್ ಯಾವುದು ಅಂದರೆ, ಧರ್ಮರಾಜ ಪಶ್ಚಾತ್ಯ ಬಭೂವ ಖಡ್ಗಿ, ಧರ್ಮರಾಜನಿಗೆ ಅಂಗರಕ್ಷಕರಾಗಿ ಓಡಾಡ್ತಿದ್ದಂತೆ. ಹಿಂದೆ ಖಡ್ಗಪಾಣಿಯಾಗಿ ಸಹದೇವ ಯಾವಾಗಲೂ ಓಡಾಡ್ತಾ ಇದ್ದ. ಧರ್ಮರಾಜ ಯಾರೋ ಒಬ್ಬ ಕೂಲಿ ಕೆಲಸದ ಅಂಗರಕ್ಷಕರು ಇಟ್ಕೊಂಡಿದ್ದಿಲ್ಲ, ಸ್ವಂತ ತಮ್ಮನೇ ಅಂಗರಕ್ಷಕರಾಗಿದ್ದ ಧರ್ಮರಾಜನಿಗೆ. ರಾಜರುಗಳಿಗೆ ಯಾವಾಗಲೂ ಒಬ್ಬ ಸೆಕ್ಯೂರಿಟಿ ಅಂತಿರಬೇಕು. ಕಂಡವರು ಸೆಕ್ಯೂರಿಟಿ ಕೊಟ್ಟರೆ ಏನು ಮಾಡ್ತಾರಂತ ಗೊತ್ತಿದೆ, ಇತಿಹಾಸ ನೋಡಿದವರು ಗೊತ್ತಿದೆ. ಆದ್ದರಿಂದ ತಮ್ಮನೇ ಸೆಕ್ಯೂರಿಟಿ ಆಗಬೇಕು. ಆ ಡೆಲ್ಲಿ ಸಿಂಹಾಸನದಲ್ಲಿ ರಾಜ್ಯ ಆಡಿದವರು ಬಹಳಷ್ಟು ಜನ ಅಣ್ಣಂದನ ಕೊಂದವರೆಲ್ಲ ತಮ್ಮಂದರೆ, ಅದು ಬೇರೆ. ಜೊತೆಗೆ ಆದರೆ ಸಹದೇವ ಮಾತ್ರ ಅಂಥ ತಮ್ಮನೆಲ್ಲ ರಥ ಇಟ್ಕೋಬೇಕಷ್ಟೇ. ಸಹದೇವ ದೇವೇ ಸಹ ಬರ್ತದೆ ಇದು ಸಹದೇವ. ಡೆಲ್ಲಿಯ ಸುಲ್ತಾನರಲ್ಲಿ ಬಹಳಷ್ಟು ಜನ ಕೊಂದಿದ್ದು ಯಾರೋ ಅಲ್ಲ, ಇಲ್ಲ ಅಪ್ಪನ ಮಗ ಕೊಲ್ತಾನೆ, ಮಗನ ಅಪ್ಪ ಕೊಲ್ತಾನೆ, ಅಣ್ಣನ ತಮ್ಮ ಕೊಲ್ತಾನೆ, ಅವರವರೇ ಸತ್ತವರೆ. ಇವನು ಬಂದರೆ ಇನ್ನೊಬ್ಬ ತಕ್ಷ ಕೊಳ್ತಿದ್ದ, ಒಂದು ವರ್ಷದೊಳಗೆ ಇನ್ನೊಬ್ಬರು ಕೊಂದಾಕ್ತಾ ಇದ್ದ. ಈ ರೀತಿ ರಾಜ್ಯಾಡಿ ಜನ ಅವರೆಲ್ಲ ಕೂಡ. ಆದರೆ ಧರ್ಮರಾಜನ ಪಾಂಡವರ ಜೀವನ ಮಾತ್ರ ಇತಿಹಾಸದಲ್ಲಿ ಅತ್ಯದ್ಭುತವಾದ ಜೀವನ. ಇನ್ನೂ ಹೇಳೋದಾದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆದಮೇಲೆ ಅಂತ ಅಣ್ಣ ತಮ್ಮಂದ್ರು ಅಂದರೆ ಪಾಂಡವರಷ್ಟೇ, ಇನ್ಯಾರು ಅಂತ ಅಣ್ಣ ತಮ್ಮಂದಿರಿಲ್ಲ. ಐದು ಜನದಲ್ಲಿ ಗಲಾಟೆ ಬಂದಿದ್ದೇ ಇಲ್ಲ ಅಂತ ಮಹಾನುಭಾವರು ಅಂತ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ನಾಲ್ಕು ಜನ, ಇಲ್ಲಿ ಐದು ಜನ ಅಷ್ಟೇ. ಇದು ಅವರ ಜೀವನವಾಯಿತು. ಇದು ದ್ರೌಪದಿ ದೇವಿ ಅಂತ ಇಡೀ ರಾಜ್ಯದ ಮಹಾರಾಣಿ ಯುವರಾಣಿ, ಇಡೀ ಜಗತ್ತಿನ ಆಗುಹೋಗಳೆಲ್ಲ ಅವರದೇನೆ. ಭೀಮಸೇನ ದೇವರು ಮತ್ತೊಂದು ಕೆಲಸ ಮಾಡಿದ್ದರಂತೆ. ನಾವೆಲ್ಲ ಇವತ್ತು ಕಲಿಬೇಕಾದ ಪಾಠ ಅದು. ಧರ್ಮ ಪ್ರಚಾರ ಮಾಡಬೇಕೀಗ. ಧರ್ಮ ಪ್ರಚಾರ ರಾಜನ ಕೆಲಸ. ಧರ್ಮ ಪ್ರಚಾರಕ್ಕೆ ಭೀಮಸೇನ ವ್ಯವಸ್ಥೆ ಮಾಡಿದ್ದರಂತೆ. ಏನು ವ್ಯವಸ್ಥೆ ಅಂದರೆ ಹೇಳ್ತಾರೆ, ನಾವೆಲ್ಲ ಫಾಲೋ ಮಾಡಬೇಕಾದ ವ್ಯವಸ್ಥೆ ಅದು. ಒಂದೊಂದು ಹಳ್ಳಿಗೆ ಐದು ಜನ ವಿದ್ವಾಂಸರನ್ನು ಭೀಮಸೇನ ಇಡ್ತಿದ್ದಂತೆ. ಒಂದೊಂದು ಹಳ್ಳಿಗೆ ಐದು ಜನ ವಿದ್ವಾಂಸರು, ಊರೂರಿಗೆ ಹಳ್ಳಿಗೆ ಐದು ಜನ ವಿದ್ವಾಂಸರನ್ನು ಇಟ್ಟುಬಿಟ್ಟು ಅವ್ರ ಕೈಲಿ ಪಾಠ ಪ್ರವಚನ ಆಗಬೇಕು. ಒಂದೂರಿಗೆ ಐದು ಜನ, ಇವತ್ತು ಎಷ್ಟೋ ಊರಿಗೆ ಒಬ್ಬೊಬ್ಬರು ಕೂಡ ಇಲ್ಲ. ಎಷ್ಟೋ ಊರಿನೊಳಗೆ ಒಬ್ಬ ವಿದ್ವಾಂಸರು ಬೇಡ, ಪುರೋಹಿತರು ಕೂಡ ಸಿಗೋದಿಲ್ಲ ಎಷ್ಟೋ ಊರುಗಳಲ್ಲಿ. 90% ಊರುಗಳಲ್ಲಿ ವ್ಯವಸ್ಥೆಯ ಹೆಸರು ಯಾವುದೂ ಇರೋದಿಲ್ಲ. ಇವತ್ತು ಧರ್ಮ ಉಳಿಬೇಕು ಅಂದರೆ ಹೇಗೆ ಉಳಿಯುತ್ತೆ ಲೆಕ್ಕ ಹಾಕಿ? ಊರಿಗೆ ಎಷ್ಟೋ ಜನ ಊರವರು ತಯಾರಿರ್ತಾರೆ. ಇಲ್ಲಿ ಪಂಡಿತ ಯಾವುದೋ ಒಂದು ಊರಿಗೆ ಹೋದ ಕಾಲಕ್ಕೆ ಒಬ್ಬ ಮುಸಲ್ಮಾನ ವ್ಯಕ್ತಿ, ಪಾಪ ಆಯಿಲ್ ಮಿಲ್ ಓನರು, ಒಂದು ವಾರ ಭಾಗವತ ಆಯಿತು ಕೇಳಿದ. ಕೊನೆ ದಿವಸ ಹೇಳಿದ, ಆಚಾರ್ಯ ನೀವು ಪಾಠಶಾಲೆ ಓಪನ್ ಮಾಡಿದರೆ ಫೈನಾನ್ಸ್ ದಾನ ಮಾಡ್ತೇನೆ ಪೂರ್ತಿಯಾಗಿ ಅಂತ. ವೇದದ ಪಾಠಶಾಲೆ ಓಪನ್ ಮಾಡಿಬಿಡಿ, ಫೈನಾನ್ಸ್ ದಾನ ಮಾಡ್ತೇನೆ, ಪಂಡಿತನ ಕಳಿಸ್ಕೊಡಿ. ಈ ರೀತಿ ನಮ್ಮ ಜನ ತಲೆ ಓಡೋದಿಲ್ಲ, ಆತ ಅಷ್ಟು ಪರಿವರ್ತನೆ ಆಗ್ತಾರೆ ಜನಗಳು. ಆದರೆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅಷ್ಟು ವಿದ್ವಾಂಸ ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸಿಕ್ಕರೆ ಅವ್ರು ಯಾರು ಬೆಂಗಳೂರು ಮೈಸೂರಲ್ಲಿ ಇರ್ತಾರೆ ಹೊರತು ಹಳ್ಳಿಗಳಿಗೆ ಯಾರು ಹೋಗೋದಿಲ್ಲ. ಇವತ್ತಿನ ದಿವಸ ಹಳ್ಳಿಗಳಿಗೆ ಯಾವ ಸ್ವಾಮಿಗಳು ಹೋಗೋದಿಲ್ಲ, ಮುಖ್ಯವಾಗಿ ಸಿಟಿಗಳಿಗೆ ಅಷ್ಟೇ ಹೋಗೋದು. ಭೀಮಸೇಂದ್ರವರು ಹೇಳ್ತಾರೆ, ಗ್ರಾಮದಲ್ಲಿ ಧರ್ಮ ಉಳಿಸ್ತೇ ಹೋದರೆ ಇನ್ನೆಲ್ಲೇ ಉಳಿಯೋದಿಲ್ಲ. ಇವತ್ತು ದೇಹ ಸರಿ ಇರಬೇಕಾದ್ರೆ ಕೈ ಸರಿ ಇರಬೇಕು, ಕಾಲು ಸರಿ ಇರಬೇಕು, ಬೆರಳು ಎಲ್ಲ ಸರಿ ಇರಬೇಕು. ಈ ಮಧ್ಯೆ ತಲೆ ಒಂದು ಸರಿ ಇದ್ರೆ ಸಾಲದು, ಹೊಟ್ಟೆ ಒಂದು ಸರಿ ಇದ್ರೆ ಸಾಲದು, ಎಂಟೈರ್ ಆಲ್ ಆರ್ಗನ್ಸ್ ಸರಿ ಇರಬೇಕು. ಇವತ್ತು ಜಗತ್ತಿನಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಧರ್ಮ ಉಳಿದೆ ಹೋದರೆ ಇಡೀ ಧರ್ಮ ಪ್ರಸಾರ ಆಗೋದಿಲ್ಲ. ಅದಕ್ಕೆ ಭೀಮಸೇನ ಐದೈದು ಜನಗಳನ್ನ ಇಟ್ಟಿದ್ರಂತೆ, ಆಡ್ ನಂಬರ್. ಮತ್ತೆ ಏನಾದ್ರು ಕಾಂಟ್ರವರ್ಸಿ ಬಂದರೆ ಮೆಜಾರಿಟಿ ಹಾಕ್ಲಿಕ್ಕೆ ಬರ್ತದೆ. ಏಕಾಸಿ ಎಂದೊಂದು ಪ್ರಶ್ನೆ ಬಂದರೆ 3+2 ಬಂದ್ಬಿಟ್ರೆ ಮುದೋಯ್ತು ಹಾಕಿ, ಈವನ್ ನಂಬರ್ ಇದ್ರೆ 3-3 ಹಾಕಿಬಿಟ್ರೆ ಪಜೀತಿ ಆಗ್ತದೆ. ಆಮೇಲೆ ಆಚಾರ್ಯ ಮಾತು ಕೃಷ್ಣಾಮೃತ ಮಹಾಡೋದ್ರಲ್ಲಿ ಗಲಾಟೆ ಬಂದಾಗ ಮೆಜಾರಿಟಿನ ಫಾಲೋ ಮಾಡಿ, ಇಲ್ಲ ಮರುದಿವಸ ಮಾಡಿ ಅಂತ ಹೇಳ್ತಾರೆ. ಮರುದಿವಸ ಫಾಲೋ ಮಾಡಬೇಕು. ಅದನ್ನು ಹೇಳೋದಕ್ಕೋಸ್ಕರ 5 ಜನ ಬ್ರಾಹ್ಮಣರು ಇಡ್ತಿದ್ರು ಒಂದೂರೊಳಗೆ, ಒಳ್ಳೆ ವಿದ್ವಾಂಸರಾದ ಬ್ರಾಹ್ಮಣರುಗಳನ್ನು. ನಮ್ಮಲ್ಲಿ ಒಂದು ಪದ್ಧತಿ ಇದೆಯಲ್ಲ, ಎಲ್ಲೇ ಯಾರೇ ಇಟ್ಟರು ಕೂಡ ಕರೆಕ್ಷನ್ ಶುರುವಾಗ್ತದೆ, ನಿಧಾನ ಹೊಸ ಶುರು ಮಾಡಿಬಿಡ್ತಾರೆ. ಅದು ಭೀಮಸೇನ ಅವ್ರಿಗೇನು ಮಾಡಿದ್ರಂತೆ, ಇನ್ಸ್ಪೆಕ್ಷನ್, ಬೇರೆಯವ್ರ ಬ್ರಾಹ್ಮಣರ ಇನ್ಸ್ಪೆಕ್ಷನ್ ಸ್ಕ್ವಾಡ್ ಹೋಗ್ತಿತ್ತಂತೆ. ಇದು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲೋದು ನೋಡ್ಲಿಕ್ಕೋಸ್ಕರ. ಲೇಟೆಸ್ಟ್ ಕಾನ್ಸೆಪ್ಟ್ ಅದು. ಇವತ್ತು ಇನ್ಸ್ಪೆಕ್ಷನ್ ಯಾರ ಮೇಲೆ ಮಾಡಿಸ್ತಾರೆ? ಬ್ರಾಹ್ಮಣರ ಮೇಲೆ ಇನ್ಸ್ಪೆಕ್ಷನ್, ವಿದ್ವಾಂಸರ ಮೇಲೆ ಸರಿಯಾಗಿ ಪಾಠ ಹೇಳ್ತಾರೋ ಇಲ್ಲೋ, ಕ್ಲಾಸ್ ತಗೋತಾರೋ ಇಲ್ಲೋ, ಪ್ರಿನ್ಸಿಪಾಲ್ ಹೇಗೆ ಜವಾಬ್ದಾರಿ ಹೊತ್ಕೋಬೇಕಲ್ಲ ಶಾಲಾ ಕಾಲೇಜುಗಳದು. ಒಬ್ಬ ವಿದ್ವಾಂಸನ ಡೆಪ್ಯೂಟ್ ಮಾಡ್ತಿದ್ದಂತೆ ಎಲ್ಲ ಟೂರ್ ಹೊಡ್ಕೊಂಡ್ಬರ್ಬೇಕಾತ, ಸರಿ ಇದೆಯೋ ಇಲ್ವೋ. ಇವತ್ತು ನಾವು ಮಾಡೋದಿಲ್ಲ, ಭೀಮಸೇಂದ್ರ ಅವತ್ತು ಮಾಡಿದ್ರು ಅಂತ ಗೊತ್ತಾದರೆ ಎಷ್ಟು ವ್ಯವಸ್ಥೆ ಇದೆ. ವಿದ್ವಾಂಸರು ಸುಮ್ಮನೆ ಇಟ್ಟಿದ್ದಿಲ್ಲ, ಸವೇತನಾನ್ ಅಂತ ಹೇಳ್ತಾರೆ, ಒಳ್ಳೆ ಸಂಬಳ ಕೊಡ್ತಿದ್ರಂತ ಅವ್ರಿಗೆ. ಒಳ್ಳೆ ಸಂಬಳ, ಅಟ್ರಾಕ್ಟಿವ್ ಸ್ಯಾಲ್ರಿ ಇರಬೇಕು. ಇವತ್ತು ಯಾತಕ್ಕೆ ಇವ್ರು ಇಡೋದಿಲ್ಲ, ಅವ್ರು ಹೋಗೋದಿಲ್ಲ. ಇವ್ರು 100 ರೂಪಾಯಿ 2 ರೂಪಾಯಿ ಕೊಟ್ಟರೆ ಬೆಂಗಳೂರು ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಬೇರೆ ಊರುಗಳು ಹೋದಾಗ ಎಲ್ಲ ವೃಂದಾವನಗಳು ಇರ್ತಾವೆ, ಹತ್ತಿರ ಯಾವುದೋ ವೃಂದಾವನ ಇರ್ತಾರೆ, ಆರಾಧನೆ ಇರ್ತವೆ, ಕರ್ಕೊಂಡು ಹೋಗ್ತಾರೆ ಆಚಾರ್ಯ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಕುಗ್ರಾಮ ಅಂದರೆ ಕುಗ್ರಾಮ, ಅಲ್ಲಿ ಹೋಗ್ಲಿಕ್ಕೆ ದಿವಸಕ್ಕೆ 1 ಬಸ್ಸ 2 ಬಸ್ಸ ಇರುತ್ತೆ. ದಾರಿ ವ್ಯವಸ್ಥೆ ಅವ್ಯವಸ್ಥೆ ಮಯ. ಆ ಊರಲ್ಲಿ ನೀರಿನ ವ್ಯವಸ್ಥೆ ಇರೋದು ಏನೇನು ಇರೋದಿಲ್ಲ. ಅಲ್ಲಿ ಅರ್ಚಕ ಇರ್ತಾನೆ, ಯಾತ್ರಿಕರು ಯಾವಾಗಲೋ ಒಂದು 4 ತಿಂಗಳಿಗೆ ಒಬ್ಬರು ಬರ್ತಿರ್ತಾರೆ ಅಷ್ಟೇ. ಅಲ್ಲಿ ಆತ ಹಸ್ತೋಲ್ಕ ಮಾಡ್ಕೊಂಡಿರ್ಬೇಕು. ಅಲ್ಲಿ ವೃಂದಾವನಗಳಿಗೆ ಈ ಸಂಬಳ ಎಷ್ಟು ಗೊತ್ತೇನೆ ಅವರಿಗೆ? 200. ಏನು 30 ಊಟ ಆಗೋದಿಲ್ಲ ಮನುಷ್ಯನಿಗೆ, 200 ರೂಪಾಯಿ ಅದು ಒಪ್ಪಿಗೆ ಕೊಡೋದು. ಯಾವಾಗ ಕೊಡೋದು? ಮತ್ತೆ ಒಟ್ಟಿಗೆ ಯಾವಾಗಲೂ ಬರ್ತಿಂಗಳು ಕೊಡೋದಿಲ್ಲವಂತೆ, ಯಾವಾಗಲೂ ಒಟ್ಟಿಗೆ ಕೊಟ್ಬಿಡ್ತಾರಂತೆ. ಅವರು ಕುತ್ಕೊಂಡು ಬದುಕಬೇಕಲ್ಲಿ, ಸಾಧ್ಯ ಇದೆ ಯೋಚನೆ ಮಾಡಿ. ಇವತ್ತು ಧರ್ಮ ಯಾತು ಕುಡಿಯುತ್ತಾ ಇಲ್ಲ, ಇದೆಲ್ಲಿ ಎಲ್ಲಿ ಜಾಗ ಇದೋ, ಎಷ್ಟೋ ಮೂಲ ವೃಂದಾವನದ ಸ್ಥಳದಲ್ಲಿ ಇಂಥ ವ್ಯವಸ್ಥೆ ಇದೆ. ನಿತ್ಯ ಹಸ್ತೋದಕ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಇಂಥ ವ್ಯವಸ್ಥೆ ಮಠದಲ್ಲಿ ಮಾಡಿಕೊಂಡಿದ್ರೆ ಧರ್ಮ ಹೇಗೆ ಉಳಿಬೇಕು? ಭೀಮಸಿ ಇವತ್ತು ವೃಂದಾವನ ಭಾರಿ ಇರೋದು, ಒಂದು ಮಠಕ್ಕೆ ಪರಮಾವಧಿ 40 ಜನ ಸ್ವಾಮಿಗಳು ಆಗಿರ್ತಾರಷ್ಟೇ. ಹಿಂದೆ ಪರಮಾವಧಿ ಅದು, ಕೆಲವು ಮಠಕ್ಕೆಲ್ಲ 30-35 ಆಗಿರ್ತಾರೆ, 40 ಮ್ಯಾಕ್ಸಿಮಮ್. 40 ಕಡೆ ಏರ್ಪಾಟ್ ಮಾಡಕ್ಕೆ ನಮಗಾಗೋದಿಲ್ಲ. ಇಡೀ ದೇಶದ ತುಂಬ ಹಳ್ಳಿ ಹಳ್ಳಿ ಭೀಮಸೇನ ಮಾಡಿರಬೇಕಾದ್ರೆ ಎಂಥ ಒಂದು ವಿಷನ್ ಅದು. ಒಂದು ಅವರು ಬಿಡಿ ಪೂರ್ಣ ಪ್ರಜ್ಞರು, ಟೋಟಲ್ ವಿಷನ್ ಅವ್ರದ್ದು. ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟ್ರೆ ನಮಗೆ ಸಾಧ್ಯವಾದಷ್ಟಾದರೂ ಮಾಡಬೇಕೋ ಬೇಡೋ, ಪಂಡಿತರನ್ನು ಬದುಕಲಕ್ಕೆ ಬಿಡದೆ ಹೋದರೆ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಊರಲ್ಲಿ ಟೀಚರ್ ಇಲ್ಲ ಅಂತ ತಿಳ್ಕೊಂಬಿಡಿ, ಮಕ್ಕಳ ಗತಿ ಏನಾಗ್ತದೆ ಲೆಕ್ಕ ಹಾಕಿ. ಇವತ್ತು ಎಷ್ಟೋ ಜನಗಳು ಬದುಕಿರೋ ಹೆಚ್ಚಾಗಿ ಪಾಠ ನಡೀತಿರೋದೇ ವಿದ್ಯೆಯಿಂದ ಆಗಬೇಕು. ಲೌಕಿಕ ವಿದ್ಯೆ ಇಲ್ಲದೆ ಹೋದರೆ ಮನುಷ್ಯ ಹೆಬ್ಬೆಟ್ಟು ಹೋಗ್ಬೇಕಾಗ್ತದೆ. ಅಧ್ಯಾತ್ಮ ಇಲ್ಲದೆ ಹೋದರೆ ಮನುಷ್ಯ ಏನು ಮಾಡೋಕ್ಕಾಗೋದಿಲ್ಲ. ಅಂತ ಧರ್ಮ ಶಿಕ್ಷಣ ಕೊಡಬೇಕಾದ್ರೆ ಸಮರ್ಥ ವಿದ್ವಾಂಸರು ಇರಬೇಕು. ವಿದ್ವಾಂಸರು ಸುಮ್ಮನೆ ಇದ್ರೆ ಸಾಲದು, ಅವರಿಗೆ ಸರಿಯಾದ ಸಂಬಳ ಕೊಡಬೇಕು. ಅದಕ್ಕೆ ಸವೇತನಾನ್ ಅವರಿಗೆ ವೇತನವನ್ನು ಕೊಟ್ಟು ಇಟ್ಟಿದ್ದರಂತೆ, ಅವರಿಗೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರಂತೆ. ಅದರಿಂದ ಭೀಮಸೇನ ದೇವರ ರಾಜ್ಯದೊಳಗೆ ಅಧರ್ಮದ ಪ್ರವೇಶ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಇದು ಅತ್ಯಾಧುನಿಕವಾದಂಥ ಪರಿಕಲ್ಪನೆ, ಅಷ್ಟೆಲ್ಲ ಮಾಡಿದರು. ಇನ್ನು ಈ ರೀತಿ ನಡೀತಾ ಇದ್ದಾಗ ಎಲ್ಲಿ ನೋಡಿದರೂ ಕೂಡ ವೈಭವನೇ ವೈಭವ. ಎಲ್ಲಿ ನೋಡಿದ್ರು ಪಾಂಡವರದ್ದೇ ಹೆಸರು. ಬರೀ ಭೂಲೋಕದಲ್ಲಿ ಅಲ್ಲ, ಉತ್ತರ ಭಾರತ ದಕ್ಷಿಣ ಭಾರತ ಅಲ್ಲ, ಪಾತಾಳಕ್ಕೆ ಹೋಗಲಿ ಪಾಂಡವರದ್ದೇ ಹೆಸರು, ದೇವಲೋಕಕ್ಕೆ ಹೋಗಲಿ ಪಾಂಡವರದ್ದೇ ಹೆಸರು. ಪಾಂಡವರ ರಾಜ್ಯ ಎಷ್ಟು ಉನ್ನತಿಯನ್ನು ಗಳಿಸಿತು ಅಂತ ಕೇಳಿದರೆ ಒಂದು ಮಾತನ್ನು ಹೇಳಿಬಿಡ್ತಾರೆ. ಜಗತ್ತಿನ ಇತಿಹಾಸದೊಳಗೆ ರಾಮರಾಜ್ಯ ಆದಮೇಲೆ ಬಂದ ಇನ್ನೊಂದು ರಾಜ್ಯ ಅಂದರೆ ಭೀಮರಾಜ್ಯ. ಆ ರಾಜ್ಯಕ್ಕೆ ಇನ್ನೊಂದು ಪ್ಯಾರಲಲ್ಲ ಮತ್ತೆ ಬರಲಿಲ್ಲ ಅಂತ ಹೇಳಿಬಿಡ್ತಾರೆ. ರಾಮರಾಜ್ಯ ಸರ್ವೋತ್ತಮನಾದ ಭಗವಂತನಾದ ಶ್ರೀಹರಿಯ ರಾಜ್ಯ, ಭೀಮರಾಜ್ಯ ಜೀವೋತ್ತಮನಾದ ಭೀಮಸೇನ ದೇವರು ಯುವರಾಜನಾಗಿ ಆಡಿಸಿದ ರಾಜ್ಯ ಇದು. ಬಂದು ಕೃಷ್ಣ ಸ್ವಾಮಿಯಾಗಿ ಕೂತಿದ್ದಾರೆ. ಇವೆರಡು ರಾಜ್ಯಗಳಲ್ಲಿ ವಾತಾವರಣ ಹೇಗಿತ್ತು ಅಂದರೆ ಕಲಿಯುಗ ಕೃತಯುಗಕ್ಕಿಂತ ಮುಂದೆ ಹೋಗಿತ್ತು ಅಂತ ಹೇಳಿದ್ದಾರೆ. ಕಲಿಯುಗ ಕಲಿಯುಗ ಕೃತಯುಗಗಳು ಮೀರಿಸಿಬಿಟ್ಟಿತ್ತಂತೆ. ಕೃತಾದಪಿ ಪರಂಚಕ್ರೆ, ಕೃತಯುಗಕ್ಕಿಂತ ಹೆಚ್ಚಿನ ಪುಣ್ಯವನ್ನ ಪಾಂಡವರು ಮರ್ತಿರಬಾರದು. ದುರ್ಯೋಧನ ಬಿದ್ದಲ್ಲ ಅವತ್ತೇ ಕಲಿಯುಗ ಶುರುವಾಯಿತು. ದುರ್ಯೋಧನ ಕೆಳಗೆ ಬಿದ್ದ ಕಲಿಯುಗ ಶುರುವಾಯಿತು. ಪಾಂಡವರು ರಾಜ್ಯಭಾರ ಮಾಡ್ತಾರೆ, ಆಮೇಲೆ 36 ಆಡ್ತಾರೆ. ಅವ್ರ ರಾಜ್ಯ ಆಡಿದ ಕೃತಯುಗದಲ್ಲ, ತ್ರೇತೆಯಲ್ಲಿ ಅಲ್ಲ, ದ್ವಾಪರದಲ್ಲೂ ಅಲ್ಲ. ಕಲಿಯುಗದ ಫಸ್ಟ್ ಕಿಂಗ್ಡಮ್ ಅಂದರೆ ಪಾಂಡವರದೇನೆ. ಫಸ್ಟ್ ರಾಜ್ಯ ಪ್ರವೇಶ ಮಾಡಿದ್ದೆ ಅವರಿಂದ. ಆ ರೀತಿ 36 ಆಡ್ತಾರಲ್ಲ, 36 ಕಾಲ ಕೃತಯುಗದ ವಾತಾವರಣ ಇತ್ತು. ಪ್ರತಿಯೊಬ್ಬರೂ ಕೂಡ ಶ್ರೀಮಂತರೇ, ಬಡವ ಇಲ್ಲ, ರೋಗಿ ಪಾಂಡವ ರಾಜ್ಯದಲ್ಲಿ ಇಲ್ಲದೆ ಇದ್ದ ದೋಷಗಳು ಅಂದರೆ, ಒಂದು ಆಸ್ಪತ್ರೆ ಇಲ್ಲ, ರೋಗ ಎದುರುತ್ತಾರೆ ಆಸ್ಪತ್ರೆ ಇರೋದು, ಒಂದು ರೋಗ ಇಲ್ಲ, ರುಜಿನ ಇಲ್ಲ, ಅವ್ಯವಸ್ಥೆ ಇಲ್ಲ, ದಾರಿದ್ರ್ಯ ಇಲ್ಲ, ಅನ್ನಪಾನಕ್ಕೆ ಯೋಚನೆ ಇಲ್ಲ, ಸುಭಿಕ್ಷದ ವಾತಾವರಣ ಜಗತ್ತಿನೊಳಗೆ ಅಂಥ ಪರಿಪೂರ್ಣ ಸಮೃದ್ಧಿಯನ್ನು ಕಂಡಂಥ ರಾಜ್ಯವಾಗಿ ಬಂತು. ದೇವಲೋಕದಲ್ಲಿ ಜನ ಹೊಗಳ್ತಾ ಇದ್ದಾರೆ, ಪಾಂಡವ ರಾಜ್ಯ ಅಂದರೆ ರಾಮರಾಜ್ಯದಂತೆ ಇದೆ. ಕೃಷ್ಣನೇ ಆಡಿಸಿದ ಮೇಲೆ ಆಗಿರಬೇಕಾದ ಅನಿವಾರ್ಯ ಕೂಡ ಹೌದು. ನಾ ವೈಷ್ಣವ ನಚ ದರಿದ್ರೋ ಬಹೂವ, ವಿಷ್ಣು ಭಕ್ತರಲ್ಲ ಒಬ್ಬನೂ ಇರಲಿಲ್ಲ, ದರಿದ್ರ ಒಬ್ಬನೂ ಇರಲಿಲ್ಲ, ವಿಧವೆಯರು ಇರಲಿಲ್ಲ, ವಿಧುರರು ಇರಲಿಲ್ಲ. ಇದು ಬಹಳ ಆಶ್ಚರ್ಯ ಇದೆ. ವಿಧವೆ ಇರಲಿಲ್ಲ ಅಂತ ವಿಧುರರು ಇಲ್ಲವಂತೆ, ಇಲ್ಲಿ ಇಬ್ಬರು ಒಬ್ಬರು ಇರಲೇಬೇಕಾಗ್ತದೆ ಸಾಮಾನ್ಯವಾಗಿ. ಇಲ್ಲ ವಿಧವ ಇರ್ತಾರೆ, ವಿಧವೆ ಇರ್ತಾರೆ, ವಿಧುರ ಇರ್ತಾರೆ, ಸಾಮಾನ್ಯವಾಗಿರ್ತಾರೆ. ರಾಮರಾಜ್ಯದಲ್ಲೂ ಇರಲಿಲ್ಲ, ಪಾಂಡವ ರಾಜ್ಯದಲ್ಲೂ ಇರಲಿಲ್ಲ. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ ಜನಗಳಿಗೆ. ಏನೇನೋ ಹೇಳ್ತೀರಿ, ನಂಬಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆಲ್ಲ ಕೂಡ. ಕೌಸಲ್ಯೆ ಸುಮಿತ್ರೆ ಕೈಕೇಯರಿದ್ದಾರೆ, ಅವ್ರು ದಶರಥ ರಾಜರೇ ಇಲ್ಲಾಗ, ಮತ್ತು ವಿಧವೆಯರೇ ಇಲ್ಲ ಅಂತ ಹೇಳ್ತೀರಿ ನೀವೀಗ ಅಂತ ಕೇಳಿದರೆ ಉತ್ತರ ಹೇಳಬೇಕಲ್ಲ ಇದಕ್ಕೆಲ್ಲ ಕೂಡ. ಇಲ್ಲಿ ಕುಂತಿನೇ ಇದ್ದಾರೆ ಸಾಕ್ಷಾತ್, ಅಲ್ಲಿ ರಾಮದೇವರ ತಾಯಿ ಇದ್ದರೆ ತಂದೆ ಇಲ್ಲ, ಇಲ್ಲಿ ಪಾಂಡವರ ತಾಯಿ ಇದ್ದಾಳೆ ತಂದೆ ಇಲ್ಲ, ಅವರೇ ವಿಧವೆ ಇದ್ದಾಳಲ್ಲ ಅಂತ ಕೇಳಿದರೆ. ಇದೆಲ್ಲ ಜನ ಯೋಚನೆ ಮಾಡದೆ ಸುಮ್ಮನೆ ಕೇಳ್ತಾರೆ, ಅದರಿಂದ ಅರ್ಥ ಆಗೋದಿಲ್ಲ. ಶಾಸ್ತ್ರ ಹೇಳ್ತಾರೆ ವಿಧವಾ ಶಬ್ದಕ್ಕೆ ಎರಡು ಅರ್ಥ ಇದೆ. ಗಂಡ ಇಲ್ಲದವಳು ವಿಧವೆ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಆಗಲ್ಲ. ಗಂಡನೂ ಇಲ್ಲ ಮಕ್ಕಳು ಇಲ್ಲ ಅಂದರೆ ವಿಧವೆ, ಬರೀ ಗಂಡ ಇಲ್ಲ ಅಂದರೆ ವಿಧವೆಯಲ್ಲ, ಮಕ್ಕಳು ಇಲ್ಲದೆ ಹೋದರೆ ವಿಧವೆ ಆಗ್ತಾಳೆ. ನೋಡಿಕೊಳ್ಳೋಕೆ ಒಳ್ಳೆ ಮಕ್ಕಳಿದ್ದು ಬಿಟ್ಟರೆ ಆ ವಿಧವೆಯ ಜೀವನ ಕೆಟ್ಟದಲ್ಲ, ಅನೇಕರಿಗೆ ಗೊತ್ತಿಲ್ಲ ಇದು. ನೋಡಿಕೊಳ್ಳೋಕೆ ಒಳ್ಳೆ ಮಕ್ಕಳಿದ್ದು ಬಿಟ್ಟರೆ ವಿಧವೆಯ ಜೀವನ ಕೆಟ್ಟ ಜೀವನ ಅಲ್ಲ. ಮಕ್ಕಳು ಇಲ್ಲ ಗಂಡನೂ ಇಲ್ಲ ಅಂದರೆ ಡೇಂಜರ್. ಇಬ್ಬರಲ್ಲಿ ಒಬ್ಬರಿದ್ದರೂ ಕೂಡ ಗಂಡ ಇದ್ದಾನೆ ಮಕ್ಕಳಿಲ್ಲ, ಯೋಚನೆ ಇಲ್ಲ, ಗಂಡ ಇದ್ದಾನೆ, ಆಮೇಲೆ ಗಂಡ ಇಲ್ಲ ಅಕಸ್ಮಾತ್ ಮಕ್ಕಳಿದ್ದಾರೆ, ಯೋಚನೆ ಇಲ್ಲ. ಎರಡೂ ಇಲ್ಲ ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಬಹಳ ತೊಂದರೆ ಆಗ್ತದೆ, ಅಷ್ಟೇ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಪದ್ಧತಿ ಇರಬೇಕು ಗೊತ್ತಿಲ್ಲ. ತುಂಬ ಜನ ನೋಡಿರಬೇಕು ತಾಯಿ ವಿಧವೆ ಅಂತ ತಿಳ್ಕೊಂಬೋಣ. ಮದುವೆ ಆಗುತ್ತೆ ಮಗನಿಗೆ, ತಾಯಿ ಫಸ್ಟ್ ನಮಸ್ಕಾರ ಮಾಡ್ತಾನೆ. ತಾಯಿ ಅಮಂಗಳ ಅಂತ ನೋಡೋದಿಲ್ಲ, ತಾಯಿ ಅಮಂಗಳ ಅಲ್ಲ. ಮಕ್ಕಳಿಗೆ ಯಾವ ತಾಯಿನೂ ಅಮಂಗಳ ಆಗೋ ಸಾಧ್ಯತೆ ಇಲ್ಲ, ಅವ್ರು ಹುಟ್ಟಿ ಬಂದಿದ್ದ ತಂದೆ ತಾಯಿಗಳಿಂದ, ಆದ್ದರಿಂದ ಅಮಂಗಳ ಅಲ್ಲ. ಎಷ್ಟೋ ಜನ ಮದುವೆ ಮಂಟಪದಲ್ಲಿ, ಇವತ್ತು ಕಡಿಮೆ, ಹಿಂದಿನ ಕಾಲದಲ್ಲಿ ಈ ಮಡಿ ಹೆಂಗಸರು ಕೂತಿರ್ತಿದ್ರು. ಬಳಿಯುತ್ತಾ ಅಲ್ಲ ಪಕ್ಕದಲ್ಲಿ ಧಾರೆ ಆಗ್ತಾ ಇರ್ತದೆ, ಆ ಕಡೆ ಬಡಿಯಂಗಸರು ಕೂತಿದ್ರು ಆ ಕಡೆ ಈ ಕಡೆ. ಯಾರಾದ್ರೂ ಅಜ್ಜಿ, ನಮ್ಮ ಮುತ್ತಜ್ಜಿ ಹರಿ ಅಂತ ಹೇಳ್ತಿದ್ರು. ದೋಷನೇ ಇಲ್ಲ ಅವರಿಗೆ, ಯಾಕೆ ದೊಡ್ಡ ಇದರಲ್ಲಿ ಕೂತಿದ್ದಾರೆ. ಅಮಂಗಳ ಅಲ್ಲ ಅದು, ಅನೇಕರಿಗೆ ಗೊತ್ತಿಲ್ಲ ಇವೆಲ್ಲ ಕೂಡ. ಆ ಸೂಕ್ಷ್ಮವನ್ನು ಓದಬೇಕಾದ್ರೆ ನಮ್ಮ ಮಹಾಭಾರತ ಆತ್ಮನೇ ಓದಬೇಕು. ಅದೆಲ್ಲ ಬಿಟ್ಟಿದ್ದಕ್ಕೆ ಏನಾಯ್ತು ಇವತ್ತು? ಆಭಾಸಮಯ. ಇವತ್ತು ಮೈಲಿಗೆ ಮಡಿಯಾಗಿದೆ, ಮಡಿ ಮೈಲಿಗೆ ಆಗಿದೆ, ಏನೇನಾಗೋಗ್ಬಿಟ್ಟಿದೆ. ಅಂಥ ವಿಧವೆಯನ್ನು ಕೆಟ್ಟದಾಗಿ ನೋಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂಥ ವಿಧವೆಯನ್ನು ಕೆಟ್ಟದಾಗಿ ನೋಡಬಾರದು. ಕುಂತಿ ಅಂಥವಳು, ಕೌಸಲ್ಯ ಸುಮಿತ್ರಕ್ಕೆ ಅಂಥವರಾದ್ದರಿಂದ ದೋಷ ಇಲ್ಲ. ಇನ್ನೊಂದು ಅರ್ಥ ಅದಕ್ಕೆ, ಪಾಂಡವ ರಾಜ್ಯದಲ್ಲಿ ವಿಧವೆಯರು ಇರಲಿಲ್ಲ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ರಾಮರಾಜ್ಯದಲ್ಲಿ ವಿಧವೆಯರು ಇರಲಿಲ್ಲ, ಕೌಸಲ್ಯ ಸುಮಿತ್ರ ಕೈಕೇಯರಿದ್ರೆ ರಾಮರಾಜ್ಯ ಅಲ್ಲ ಅದು. ಮೊದಲು ಬಂದವರು ಆಮೇಲೆ ಬಂದವರಲ್ಲ, ರಾಮರಾಜ್ಯ ಶುರು ಮಾಡಿದ ಮೇಲೆ ಯಾರು ವಿಧವೆಯರಿಲ್ಲ. ಕುಂತಿ ಮೊದಲು ವಿಧವೆ, ಪಾಂಡವರು ರಾಜ್ಯ ಶುರು ಮಾಡಿದ ಮೇಲೆ ಅಲ್ಲ. ಆ ಯೋಚನೆ ಇಲ್ಲ ನಮ್ಮ ಕಾಲಕ್ಕೆ, ಅದಾಗಿಲ್ಲ ಹೇಳಿದ್ರೆ ಹಾಗೂ ಹಾಗೆ ಆದಷ್ಟಿದ್ರೂ ಯೋಚನೆ ಇಲ್ಲ. ಹೀಗಾಗಿ ಪಾಂಡವರ ರಾಜ್ಯದಲ್ಲಿ ವಿಧವೆಯರಿರಲಿಲ್ಲ, ವಿಧುರರೂ ಇರಲಿಲ್ಲ ಎಂಬ ಮಾತು ಸಾರ್ಥಕ. ವಿಧುರರಿಲ್ಲ ಅಂದೇನರ್ಥ? ಒಬ್ಬ ಮನುಷ್ಯ ಒಳ್ಳೆ ತರುಣ ಅಥವಾ ತರುಣಿ, ಆಗ ಗಂಡ ಇಲ್ಲ ಹೆಂಡತಿ ಇಲ್ಲ ಅಂದ್ರೆ ದೋಷ. ಆದರೆ ವೃದ್ಧ, ಗಂಡ ಇಲ್ಲ ಹೆಂಡತಿ ದೋಷ ಅಲ್ಲ ಅದು, ಯಾಕೆಂದ್ರೆ ಗುಣನೇ ಅದು, ಆ ಕಾಲಕ್ಕೆ ಏನು ದೋಷ ಅಲ್ಲ. ಆದ್ದರಿಂದ ಅವರಿಗೆ ವಿಧುರತ್ವ ದೋಷ ಅಲ್ಲ. ಇದು ಅರ್ಥ ಮಾಡ್ಕೊಂಡು ಬಿಟ್ರೆ, ಯಾರಿಗೆ ಏನು ತಿನ್ಬೇಕು ಅನಿಸಿಲ್ಲ ಅವನಿಗೆ ಹಲ್ಲಿಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್. ಇದು ತಿನ್ಬೇಕಾದ್ರೆ ಹಲ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅದು. ಅಯ್ಯೋ ಹಲ್ಲಿಲ್ಲ ಏನು ಮಾಡಿ ಅಂತ ಒದ್ದಾಡ್ತಾರೆ, ಬೇಕೇ ಇಲ್ಲ ಎಲ್ಲಿದ್ದಷ್ಟು ಬಿಟ್ಟರಷ್ಟೇ ಅವನಿಗೆ. ಆ ಥರ ಇವತ್ತು ಅಭಾವ ವೈರಾಗ್ಯದ ಪ್ರಶ್ನೆ ಇರಲಿಲ್ಲ ಪಾಂಡವರ ಕಾಲದೊಳಗೆ, ಎಲ್ಲ ಭಾವ ವೈರಾಗ್ಯ ಇತ್ತು. ಇದೆಲ್ಲ ನೋಡಿದಾಗ ನಮಗೆ ಅನಿಸ್ತದೆ, ಅಂತೂ ಪಾಂಡವರ ರಾಜ್ಯ ಭಾರಿ ಚೆನ್ನಾಗಿತ್ತು. ನಮಗೆ ಇವತ್ತು ಅವತ್ತಿನ ಕಾಲಕ್ಕೆ ಹೇಗೆ ಅರ್ಥ ಆಗ್ತದೆ, ನಮಗಂತೂ ಭಾರಿ ಚೆನ್ನಾಗಿ ಅರ್ಥ ಆಗ್ತದೆ. ಅವ್ಯವಸ್ಥೆಯ ರಾಜ್ಯ ನೋಡಿದವರಿಗೆಲ್ಲ ಪಾಂಡವರ ರಾಜ್ಯ ಕೇಳಿದ್ರೆ ಏನೋ ಸಮಾಧಾನ ಆಗ್ತದೆ. ಕೊನೆ ಪಕ್ಷ ಇರಲಿ ಬಿಡಲಿ, ಒಂದು ಕಾಲಕ್ಕೆ ಇತ್ತಾದ್ರೂ ಇತ್ತಲ್ಲ, ಕೊನೆ ಪಕ್ಷ ನಾವಿರದೇ ಹೋದರೂ ಕೂಡ ಆ ಕಾಲ ಅಂತ ಇತ್ತಲ್ಲ ಸಾಕಪ್ಪ ಅನಿಸಿಬಿಡುತ್ತೆ. ಆದರೆ ಇಲ್ಲ ಅಂತ ಕೊರಗಬೇಡಿ. ಇವತ್ತು ಯಾರೇ ರಾಜ್ಯ ಆಡ್ತಾ ಇದ್ರು ಕೂಡ ಧರ್ಮ ರಾಜರಾಗಿದ್ದಾನೆ, ಅದಕ್ಕೆ ಧರ್ಮ ರಾಜ್ಯ ಆಗಿತ್ತು. ನಮ್ಮ ಮನೆಯಲ್ಲಿ ಧರ್ಮಾನುಷ್ಠಾನ ಉಳಿಸ್ಕೊಂಡ್ರೆ ಮನೆಯಲ್ಲಿ ರಾಮರಾಜ್ಯ ಇದ್ದಾಗಿರ್ತದೆ. ಮನೆಯ ಮಟ್ಟಿಗೆ ರಾಮರಾಜ್ಯನೇ, ಮನೆಯಲ್ಲಿ ಧರ್ಮ ಇರಬೇಕು, ಅಧರ್ಮ ಇರಬಾರದು. ಭೀಮಸೇನ ಧರ್ಮಮೂಲ ಇತ್ತು, ಭೀಮಸೇನ ದೇವರಿದ್ದಾರೆ, ಸ್ನಾನ ಸಂಧಾನ ಮಾಡಿಕೊಂಡಿದ್ದಾನೆ, ಧರ್ಮರಾಜ ಇದ್ದಾನೆ, ಶಾಸ್ತ್ರ ಪಾಠ ಆಗ್ತಾ ಇದೆ, ಅರ್ಜುನ ಇದ್ದಾನೆ, ಒಳ್ಳೆ ಕ್ಯಾರೆಕ್ಟರ್ ಇದೆ, ನಕುಲ ಇದ್ದಾನೆ, ಫಸ್ಟ್ ಕ್ಲಾಸ್ ಆಗಿ ಅವನು ಇದು ಮಾಡಿಕೊಂಡಿದ್ದಾನೆ, ಬಹಳಷ್ಟು ರೀತಿಯಲ್ಲಿ ವಿನಯವಂತರಾಗಿದ್ದಾನೆ, ಸಹದೇವ ಇದ್ದಾನೆ, ಮೂದವಿತಲಿ. ಪಾಂಡವರು ಅಂದ್ರೆ ಐದು ತತ್ವಗಳ ಪ್ರತಿನಿಧಿಗಳವರಾದ್ದರಿಂದ ನಮ್ಮ ಮನೆಯ ಮಟ್ಟಿಗೆ ನಾವು ರಾಮರಾಜ್ಯ ಮಾಡ್ಕೊಳ್ಳೋಕ್ಕೂ ಬರ್ತದೆ, ಭೀಮರಾಜ್ಯ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಆ ಯಾವುದೊಂದು ತತ್ವ ತಿಳ್ಕೊಂಡ್ರೆ ಮಾತ್ರ ಅನ್ನೋ ಒಂದು ಸಮಾಧಾನವನ್ನು ಕೂಡ ಶಾಸ್ತ್ರ ಹೇಳುತ್ತದೆ. ಅದೆಲ್ಲ ಮುಗೀತು. ಒಂದು ದಿವಸ ವಿಚಿತ್ರ ಪ್ರಸಂಗ ನಡೆದೋಯ್ತು. ಒಂದು ದಿವಸ ವಿಚಿತ್ರ ಪ್ರಸಂಗ ಅಂದರೆ ತೀರಾ ವಿಚಿತ್ರ ಪ್ರಸಂಗ. ಒಂದು ಸುದ್ದಿ ಬಂತದ್ದು ಧರ್ಮರಾಜನಿಗೆ. ಒಂದು ಧರ್ಮರಾಜನಿಗೆ ಇದು ನಿಂತೋಗ್ಬಿಟ್ಟಿದೆ ವಾಚ್. ಧರ್ಮರಾಜನಿಗೆ ಒಂದು ಸುದ್ದಿ ಬಂತು. ಇವತ್ತು ಏಕಾದಶಿ ಆದ್ದರಿಂದ ಯೋಚನೆ ಇಲ್ಲ, ಏಕಾದಶಿ ಯೋಚನೆ ಇಲ್ಲ. ಎಂಥ ವಿಚಿತ್ರ ಪ್ರಸಂಗ ನಡೆದೋಗಿದೆ ಅಂದರೆ, ಇಷ್ಟೊತ್ತು ಹೇಳಿದ ನಾನು ಏನೇ ಇರಲ್ಲ ಅಂಥೇಳಿ ಒಂದು ಪ್ರಸಂಗ ಬಂತು ಅಲ್ಲಿಗೆ. ಅಲ್ಲಿ ರಾಮರಾಜಕ್ಕಾಯ್ತಲ್ಲ ಬ್ರಾಹ್ಮಣ ಮಗ ಸತ್ತೋದ ಅಂತ ಬ್ರಾಹ್ಮಣ ಬಂದಲ್ಲ, ಆ ಟೈಪ್ ಆಯಿತು. ಇದ್ದಕ್ಕಿದ್ದಾಗೆ ಬಂದ ಒಬ್ಬರು, ಜೋರು ಗಲಾಟೆ, ಧರ್ಮರಾಜ ಅನ್ಯಾಯ 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 ಕೂಗ್ತಾ ಇದ್ದಾರೆ. ಒಂದೇ ಸಮಯ ಏನಾಗಿದೆ ಅಂತ ಕೇಳಿದರೆ, ಕಲಿ ಕಾಲಿಟ್ಟಿದ್ದಾನೆ ಅಂತ ಸುದ್ದಿ ಬಂತು. ಅವನು ಸಣ್ಣ ಪುಟ್ಟ ಗುಂಡ ಅಲ್ಲ, ಇಂಟರ್ನ್ಯಾಷನಲ್ ಕೇಳಿ ಅಲ್ಲ, ಅವನು ಯೂನಿವರ್ಸಲ್ ಕೇಳಿ ಅವನು ಕಾಲಿಟ್ಟಿದ್ದಾನೆ. ಅವನಿಗೆ ಫಾಲೋಯರ್ ಆಗಿ ಬಲಿ ಬಂದಿದ್ದಾನೆ. ಕಲಿ ಬಲಿ ಎರಡು ಲೀಗಳೇ, ಕಲಿ ಬಲಿ ಬಂದುಬಿಟ್ಟಿದ್ದಾರೆ. ಬಲಿ ಅಂದರೆ ನಮ್ಮ ಈ ಬಲಿ ಚಕ್ರವರ್ತಿ ಅಲ್ಲ, ಮತ್ತೆ ವಾಮನರೂಪಿ ಭಗವಂತನಿಗೆ ಸರ್ವಸ್ವ ಮಾಡಿದ ಬಲಿ ಚಕ್ರವರ್ತಿ ಅಲ್ಲ, ಇನ್ನೊಬ್ಬ ಬಲಿ ಅಂತಿದ್ದಾನೆ, ಸಾಲ್ವನಾಗಿ ಹುಟ್ಟಿದ್ದ ರಾಕ್ಷಸನೇ. ಆ ಬಲಿ ಬಂದಿದ್ದಾನೆ, ಕಲಿ ಬಂದಿದ್ದಾನೆ. ಅವನು ರಾಜ, ಅವನು ಶಿಷ್ಯ. ಇವನು ಎಲ್ಲ ಕಡೆ ಧರ್ಮ ಹಾಳು ಮಾಡ್ತಾ ಇದ್ದಾರೆ, ರಾಜ್ಯ ಹಾಳು ಮಾಡ್ತಾ ಇದ್ದಾರೆ, ಕಾಪಾಡು ಅಂತ ಬಂದರಂತೆ. ಇದು ಎಷ್ಟು ವಿಚಿತ್ರ ಪ್ರಸಂಗ ಅರ್ಥ ಆಗ್ತದೆ. ಈಗ ಅಲ್ಲಿ ಏನಾಯಿತು ನೋಡಬೇಕು, ಗೊತ್ತಾಗಿದೆ ಇವತ್ತು. ಆದ್ದರಿಂದ ನಾಳೆ ದಿವಸ ಈಗ ಬರಬೇಕಲ್ಲ, ಸಕಾಲಕ್ಕೆ ಬರಬೇಕು ಜನ. ಆರು ಮುಕ್ಕಾಲಿ ಬಂದ್ರೆ ಮುಗಿಯೋದಿದ್ರು ಮುಗಿಯೋದಿಲ್ಲ, ಅದಕ್ಕೆ ಎಂಟುವರೆ ಆಯ್ತು ಇವತ್ತು, ಏಳು ಶುರುವಾಗಿದ್ದಕ್ಕೆ. ಸರಿಯಾಗಿ ಆರು ಮುಕ್ಕಾಲಿ ಶುರು ಮಾಡಿದರೆ ಎಂಟಕ್ಕೆ ಬಿಡಬಹುದು. ನಮಗಿರೋದಿನ ಆರೇ ದಿವಸಗಳು, ಅಷ್ಟರಲ್ಲಿ ಇಡೀ ನಾವು ಮಹಾಭಾರತ ಮುಂದಿನ ಭಾಗ ಮುಗಿಸ್ಬೇಕು. ಆದ್ದರಿಂದ ಸರಿಯಾಗಿ ಆರು ಮುಕ್ಕಾಲಿಗೆ ಶುರು ಮಾಡಿ ಎಂಟರವರೆಗೆ ಈ ಪ್ರವಚನ ನಡೆಯುತ್ತೆ. 5 ನಿಮಿಷ ಹೆಚ್ಚಾದರೂ ಆಗುತ್ತೆ, ಕಡಿಮೆ ಅಂತ ಆಗೋದಿಲ್ಲ. ಇನ್ನು ಮುಂದಿನ ಭಾಗ ನಿನ್ನೆ ಹೇಳಿದ್ದೇನೆ, ಯಾವುದರೂ ಎಲ್ಲೂ ಕೇಳಿರಲ್ಲ ಅಂತ ಭಾಗಗಳು. ಏನು ಕೇಳ್ತೀರಿ, ಎಲ್ಲೂ ಕೇಳದಿರತಕ್ಕಂಥ ಭಾಗ ಅದು. ಮಹಾಭಾರತದಲ್ಲಿ ಮಾತ್ರ ಬಂದಿದೆ, ಆಚಾರ್ಯ ಬರೆದಿದ್ದಾರೆ ಅಷ್ಟೇ ಹೊರತು ಉಳಿದವರು ಕೇಳಿದ ಮೇಲೆ ನಮಗೆ ಎಷ್ಟೋ ಪ್ರಾಬ್ಲಮ್ ಉತ್ತರ ಸಿಗುತ್ತೆ ಅಂತ ಒಂದು ಅಪೂರ್ವ ಕಥೆ ಅದು. ನಾಳೆ ಸರಿಯಾಗಿ ಆರು ಮುಕ್ಕಾಲಿ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ ಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ.
ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಗ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶ್ರೀ ವೇದವ್ಯಾಸರು ಮತ್ತು ಶ್ರೀಕೃಷ್ಣ ಇವರಿಂದ ರಕ್ಷಿತರಾದಂಥ ಪಾಂಡವರು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಭೀಷ್ಮರು ನಿರ್ಯಾಣ ಹೊಂದಿದ ಮೇಲೆ ಪಾಂಡವರ ರಾಜ್ಯಭಾರ ವಿಶೇಷವಾದ ರೀತಿಯಲ್ಲಿ ನಡೆದಿದೆ. ಒಟ್ಟಾಗಿ ಹಿಂದೆ ರಾಮರಾಜ್ಯ ಹೇಗಿತ್ತೋ ಹಾಗೆ ಕೃಷ್ಣ ರಕ್ಷಿತವಾದಂತಹ ಭೀಮಸೇನ ನೇತೃತ್ವದ ಧರ್ಮರಾಜನ ರಾಜ್ಯ ಅಷ್ಟು ಪರಿಪೂರ್ಣವಾದ ರಾಜ್ಯವಾಗಿತ್ತು. ಅಂಥ ಸನ್ನಿವೇಶದಲ್ಲಿ ಒಂದು ಸಲ ವಿಚಿತ್ರವಾದ ಪ್ರಸಂಗ ಒದಗಿತು. ಒಂದು ವಾರ್ತೆ ಬಂತು ಧರ್ಮರಾಜನ ಕಿವಿಗೆ, ಕಲಿ ಮತ್ತು ಬಲಿ ಇಬ್ಬರೂ ಸಹ ಸೇರಿಕೊಂಡು ರಾಜ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿ ಬಂತು. ತಕ್ಷಣನೇ ಧರ್ಮರಾಜ ಆ ನಿಗ್ರಹಕ್ಕೋಸ್ಕರ ಕಳಿಸಿಕೊಡ್ತಾನೆ. ಕೃಷ್ಣ ಮತ್ತು ಧರ್ಮರಾಜ ಇಬ್ಬರು ಸಹ ಸೇರಿ ಆಗ ಯಾರನ್ನು ಕಳಿಸಿಕೊಟ್ಟರು ಮೊದಲು ಗಮನಿಸಬೇಕು. ಕಲಿ ಮತ್ತು ಬಲಿ ಬಂದಿದ್ದಾರೆ, ದೇಶ ನಾಶ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಕಳಿಸಿಕೊಟ್ಟಿದ್ದು ಭೀಮಸೇನನ್ನು ಕಳಿಸಿಕೊಡ್ತಾರೆ. ಬಹಳ ಮುಖ್ಯ ಇದು. ಅರ್ಜುನನ್ನು ಕಳಿಸಿಕೊಡೋದಿಲ್ಲ, ಯಾಕೆಂದರೆ ಯಾರಿದ್ದಾರೆ ಅಂತ ನೋಡಿಕೊಂಡು ಕಳ್ಳರು ಎಂಥವ್ರು ಅಂತ ನೋಡಿಕೊಂಡು ಹಿಡಲಿಕ್ಕಂಥ ಉಚಿತವಾದ ಯೋಜನೆಯನ್ನು ಮಾಡ್ತಾರೆ. ನಮಗೆಲ್ಲ ಸಂದೇಶವನ್ನು ಕೊಡ್ತಾರೆ, ಕಲಿಯ ನೇತೃತ್ವ ಇದ್ದ ಯಾವುದೇ ಒಂದು ಆಕ್ರಮಣಕ್ಕೆ ಭೀಮ ಇಲ್ಲದೆ ಹೋದರೆ ಅದನ್ನು ಗೆಲ್ಲದಕ್ಕಾಗೋದಿಲ್ಲ. ಅದಕ್ಕೇ ಕಲಿಯುಗದಲ್ಲಿ ದುರ್ಮತಗಳ ಆಕ್ರಮಣ ನಡೆದಾಗ ಬೇರೆ ಯಾರನ್ನೂ ಸಹ ಕಳಿಸಲಿಲ್ಲ ಭಗವಂತ, ವಾಯುದೇವರನ್ನು ಕಳಿಸಿಕೊಡ್ತಾನೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾವಭಾಷೆ. ಅಲ್ಲಿ ಕಲಿಯ ನಿಗ್ರಹಕ್ಕೆ ಕಲಿ ಒಬ್ಬ ಬಲಿ ಒಬ್ಬ. ಕಲಿಯಂತೂ ಪ್ರಸಿದ್ಧ, ಬಲಿ ಅಂದರೆ ಬಲ ಇರೋನು ಬಲಿ ಅಂತ ಅರ್ಥ. ಬಲಿಷ್ಠರನ್ನು ಬಲಿ ಹಾಕಬೇಕಾದ್ರೆ, ಕಲಿ ಬಲಿಗಳನ್ನು ಬಲಿ ಹಾಕಬೇಕಾದ್ರೆ ಭೀಮಸೇನ ದೇವರಿಗೆ ಸಾಧ್ಯ ಅಂತ ಹೇಳಿ ಕಳಿಸಿಕೊಟ್ರಂತೆ. ತಕ್ಷಣ ಭೀಮಸೇನ ಹೋಗಿಬಿಟ್ಟು, ಭೀಮಸೇನ ಹೋದ್ಮೇಲೆ ಹೆಚ್ಚು ಪ್ರತಿರೋಧ ಕೊಡತಕ್ಕಂಥ ಶಕ್ತಿ ಯಾವ ದೈತ್ಯನಿಗೂ ಇಲ್ಲ. ಕಲಿಯನ್ನು ಭೀಮಸೇನ ನಿಗ್ರಹ ಮಾಡಿ ಬಲಿಯನ್ನು ಹಿಡಿದು ಸೋಲಿಸಿ ಓಡಿಸಿಬಿಟ್ಟು, ಬಲಿಯನ್ನು ಓಡಿಸಿ ಕಲಿಯನ್ನು ಹಿಡ್ಕೊಂಡು ಬಂದಿರತ್ತೆ. ಸಾಮಾನ್ಯವಾಗಿ ಬೇರೆಯವರು ಏನು ಮಾಡ್ತಾರೆ, ಮುಖಂಡನ ಬಿಟ್ಟರು ಯಾರು ಅಸಿಸ್ಟೆಂಟ್ ಹಿಡ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಮುಖ್ಯ ವಸ್ತುವನ್ನು ಬಿಟ್ಟುಬಿಡ್ತಾರೆ, ಮುಖ್ಯ ಕಾಳನ್ನು ಬಿಡ್ತಾರೆ, ಯಾರೋ ಒಬ್ಬನ್ನ ಸೆಕೆಂಡರಿ ನಡ್ಕೊಂಡು ಬರ್ತಾರೆ. ಭೀಮಸೇನ ಹಾಗಲ್ಲ, ಬಲಿಯನ್ನು ಓಡಿಸಿ ಕಲಿಯನ್ನು ಹಿಡ್ಕೊಂಡು ಬರ್ತಾರೆ. ಏಕೆಂದರೆ ರಾಜನ ಯುದ್ಧ ನಡೀತಿರ್ಬೇಕಾದ್ರೆ, ಚೆಸ್ ಆಡ್ತಿರ್ಬೇಕಾದ್ರೆ ಚೆಕ್ಕು ಮಂತ್ರಿಗಳದಿಲ್ಲ, ರಾಜನಿಗಿಡ್ತಾರೆ ಯಾವಾಗಲೂ ಕೂಡ. ಇವತ್ತು ರಾಜನಿಗೆ ಗುರಿ ಇಟ್ಟರೆ ಆಟ ಮುಗೀತದೆ ಹೊರತು ಬೇರೆದಕ್ಕೆ ಗುರಿ ಇಟ್ಟರೆ ಆಟ ಮುಗಿಯೋದಿಲ್ಲ. ಅದಕ್ಕೂ ಯೋಗ ಕರ್ಮಸು ಕೌಶಲ. ಇವತ್ತು ಎಲ್ಲಿ ಪ್ರಧಾನವಾದಂಥ ದೋಷ ಇದೆ ಅದನ್ನು ಹುಡುಕಬೇಕು. ನಿಪುಣ ವೈದ್ಯನಾದವನು ಔಷಧಿ ಕೊಡಬೇಕಾದ್ರೆ ಮೂಲ ಕಾರಣ ಹುಡುಕಿ ಔಷಧಿಯನ್ನು ಕೊಡ್ತಾನೆ, ಉಳಿದು ಸೆಕೆಂಡರಿ, ಕೆಂಬರುತ್ತೆ ಸೀನ್ ಬರುತ್ತೆ ಯೋಚನೆ ಮಾಡೋದಿಲ್ಲ. ಅದು ಮೂಲ ಕಾರಣ ಯಾವುದು ಹುಡುಕಿ ಅದಕ್ಕೆ ದೋಷವನ್ನು ಪರಿಹಾರವನ್ನು ಮಾಡ್ತಾರೆ. ಭೀಮಸೇನ ಹಾಗೆ ಕಲಿಯನ್ನು ನಿಗ್ರಹ ಮಾಡಿ ಹಿಡಿದು ಎಳಕೊಂಡು ಬಂದು ಕೃಷ್ಣ ಧರ್ಮರಾಜರ ಮುಂದೆ ನಿಲ್ಲಿಸ್ತಾರೆ. ಕೃಷ್ಣನಿಗೆ ಗೌರವ ಸರ್ವೋತ್ತಮ ಅಂಥೇಳಿ, ಧರ್ಮರಾಜನಿಗೆ ಗೌರವ ರಾಜ ಅಂತ ಹೇಳಿಬಿಟ್ಟು ಆ ಸ್ಥಾನ ಅಂಥದ್ದು, ಆ ಸ್ಥಾನಕ್ಕೆ ಗೌರವ ಕೊಡಬೇಕು ಅಂತೊಳಗೆ ಮಾಡಿದರಂತೆ. ಆ ಸಮಯದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ಏನು ಕಲಿಯೇ, ಏನು ಕೆಲಸ ಮಾಡ್ತಾ ಇದ್ದೀನಿ ನೀನೀಗ, ನೀನು ಈ ಸಮಯದಲ್ಲಿ ನನ್ನ ರಾಜ್ಯವನ್ನು ಪ್ರವೇಶ ಮಾಡಿ ಯಾತಕ್ಕೆ ಧರ್ಮವನ್ನು ಹಾಳು ಮಾಡ್ತಾ ಇದ್ದಿ, ನನ್ನ ರಾಜ್ಯದಲ್ಲಿ ಯಾತಕ್ಕೆ ಕಾಲನ್ನು ಇಟ್ಟಿದ್ದಿ ಅಂತ ಕೇಳಿದ್ದೇನೆ. ಇದು ಬಹಳ ಮುಖ್ಯವಾದ ಧರ್ಮರಾಜನ ಪ್ರಶ್ನೆ. ಅದು ಕಲಿ ಉತ್ತರ ಕೊಟ್ಟನಂತೆ, ಧರ್ಮರಾಜ ಏನು ಮಾತಾಡ್ತಿ ಅಂತ ಕೇಳ್ತಾನೆ. ಎಷ್ಟು ದುರಹಂಕಾರ ಕಲಿಗೆ ನೋಡಬೇಕು. ಏನು ಮಾತಾಡ್ತಿದ್ದೀನಿ ನೀನೀಗ? ನಿನ್ನ ರಾಜ್ಯದಲ್ಲಿ ನಾನು ಕಾಣಿಟ್ಟಿದ್ದೇನಾ? ನಿನಗೆ ಸರಿಯಾಗಿ ಗೊತ್ತಿದೆಯಾ ಅಂತ ಕೇಳಿದೆ. ಸರಿಯಾಗಿ ಗೊತ್ತಿದೆಯಾ? ದುರ್ಯೋಧನ ಬಿದ್ದಂದಿನಿಂದ ಕಲಿಯುಗ ಪ್ರಾರಂಭ. ನಾನೇ ಕಲಿ, ನನ್ನ ಯುಗ ಅಂತ ಹೇಳ್ತಾನೆ. ಈ ಗುಂಡಾಗಳು ನಮ್ಮದೇ, ನಮ್ಮ ಏರಿಯಾ ಅಂತ ಹೇಳ್ತಾ ಆ ಟೈಪ್. ಗುಂಡಾಗಳು ತಮ್ಮ ಏರಿಯಾ ತಮ್ಮ ಸರ್ಕಲ್ ಅಂತ ಡಿಫೆಂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪೊಲೀಸರೇ ಬರಬಾರದು, ತಮ್ಮದೇ ರಾಜ್ಯ ಅಲ್ಲಿ ಅಂತ ಒಂದು ಕೆಟ್ಟ ಕಲ್ಪನೆಯ ವ್ಯಕ್ತಿ ಅವನು ಹೇಳ್ತಾನೆ. ಇದು ನನ್ನ ನನ್ನ ಸಮಯ, ಇದು ಕಲಿಯುಗ. ಇದು ನಿನ್ನೆ ನೋಡಿದ್ದೇವೆ, ನಿನ್ನೆ ಮನೆಯಲ್ಲ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್. ದುರ್ಯೋಧನ ಯಾವಾಗ ಬಿದ್ದ, ಕಲಿಯುಗ ಪ್ರಾರಂಭವಾಯಿತು. ನಾನು ಕಲಿ, ನನ್ನ ರಾಜ್ಯ ಇದು, ನಾನು ನಿನ್ನ ಕೇಳಬೇಕಾಗಿದೆ ಅಂತ ಹೇಳ್ತೇನೆ ಧರ್ಮರಾಜ. ನಾನು ನಿನ್ನ ಕೇಳಬೇಕು. ನನ್ನ ರಾಜ್ಯ ನೀನ್ಯಾಕೆ ಕಾಲಿಟ್ಟಿದ್ದೀಯಾ, ನೀನ್ಯಾಕೆ ರಾಜ್ಯ ಆಳ್ತಿದ್ದೀ ಅಂತ ಕೇಳ್ತೀನಿ ನಾನು ಅಂತ ಕೇಳಿದ್ದೇನೆ. ಎಷ್ಟು ತಮಾಷೆ, ನಿಜವಾಗಲೂ ಆಶ್ಚರ್ಯ. ಕ್ಲಬ್ನಲ್ಲಿ ಯಾರೋ ಸಂಧ್ಯಾನ ಮಾಡ್ತಾ ಕೂತು, ಇಲ್ಲಿ ಯಾಕೆ ಸಂಧ್ಯಾ ಹೋಗಿ ನಮ್ಮ ಜಾಗ ಅಂತ ಹೇಳಿದ್ರೆ ಯಾಗೋ ಹಾಕಿ. ನಿಮ್ಮ ಜಾಗ ದೇವಸ್ಥಾನ, ಇಲ್ಲಿಯಾಗಿ ಬರ್ತೀರಿ ನೀವೀಗ ಅಂದರೆ. ಒಳ್ಳೆ ಜಾಗದಲ್ಲಿ ಕೆಟ್ಟವನು ಬಂದರೆ ಕೇಳೋರಿಲ್ಲ, ಕೆಟ್ಟವನು ಬೇಕು ತನ್ನ ಜಾಗದಲ್ಲಿ ಒಳ್ಳೆಯವ್ರನ್ನ ಕೇಳ್ತಾನೆ ಯಾತಕ್ಕೆ ಬಂದಿರಿ ಅಂತ ಹೇಳಿ. ಆಗ ಧರ್ಮರಾಜ ಹೇಳ್ತಾನೆ, ಏನು ಮಾತಾಡ್ತಿದ್ದೀನಿ ನೀನೀಗ? ನಾನು ಕೇಳಿದ ಪ್ರಶ್ನೆಗೆ ನಿನ್ನ ಉತ್ತರ ಸರಿಯಾದ ಉತ್ತರ ಅಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ಕಲಿಯುಗ ಪ್ರಾರಂಭವಾಗಿದೆ, ನಾನು ಕಲಿ, ಅದಕ್ಕೆ ಧನರಾಜ್ಯ ಅಂತ ಹೇಳ್ತೀಯಲ್ಲ, ನಿನಗೆ ಮೂಲಭೂತವಾದ ಅರ್ಥ ಗೊತ್ತಿಲ್ಲ. ನಾವೆಲ್ಲರ ಒಂದು ಪ್ರಶ್ನೆಗೆಲ್ಲಿ ಉತ್ತರ ಕೊಡ್ತಕ್ಕಂಥ ಜಾಗ ಇದು. ನಾವೆಲ್ಲ ಸಾಮಾನ್ಯ ಏನು ಮಾಡ್ತೇವೆ, ತಪ್ಪು ಮಾಡೋದು ಕಲಿಯುಗ ಅಂತ ಹೇಳ್ಬಿಡೋದು ಅಷ್ಟೇ. ಜನಗಳ ಅಭ್ಯಾಸ ಅದು, ಒಂದು ಏನಾರು ಮಾಡಿದ್ರೆ ಕಲಿಯುಗರಿ ಯಾಕೆ ಕೇಳ್ತಾರೆ, ದಾಟಿಕೊಂಡ್ಬಿಡ್ತಾರೆ. ಇದೊಂದು ಮನುಷ್ಯನ ಎಸ್ಕೇಪಿಸಮ್. ಇದು ಕಲಿಯುಗ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳಿ ಕಲಿಯುಗದ ಮೇಲೆ ನೆಪ ಹಾಕಿ ಧರ್ಮಾಚರಣೆ ಬಿಡೋದು ವಿವೇಕಿಗಳ ಲಕ್ಷಣ ಅಲ್ಲ. ಧರ್ಮಾಚರಣೆಯನ್ನು ಕಾಲಬಲದ ಮೇಲೆ ಧರ್ಮಾಚರಣೆ ಬಿಡಬಾರದು. ಕಾಲ ಕೆಟ್ಟದ್ದು ಹೌದು, ಇವತ್ತು ರಾತ್ರಿದ ಅನ್ಯಾಯ ಮಾಡೋಕ್ಕಾಗ್ತದ? ಸಾಧ್ಯ ಇಲ್ಲ. ಹಗಲು ಹಗಲೇ, ರಾತ್ರಿ ರಾತ್ರಿನೇ. ಪ್ರಾಮಾಣಿಕತೆ ಎಂಬುದು ಹಗಲಲ್ಲಿ ಮಾತ್ರ ಇರಬೇಕಲ್ಲ, ರಾತ್ರಿಯೂ ಇರಬೇಕು. ಅಂದರೆ ಕೃತಾದಿಗಗಳು ಹಗಲಿದ್ದ ಹಾಗೆ, ಕಲಿಯುಗ ರಾತ್ರಿ ಇದ್ದ ಹಾಗೆ. ರಾತ್ರಿಯಲ್ಲೂ ಕೂಡ ನಮ್ಮ ರೂಲ್ಸನ್ನು ಫಾಲೋ ಮಾಡಬೇಕೋ ಇಲ್ವೋ? ರಾತ್ರಿಯಲ್ಲೂ ರೋಡ್ ಬನ್ವೇ ಅಂದರೆ ಬನ್ವೇನೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳ ಬದುಕಬೇಕು. ಅದು ಜ್ಞಾನಿಗಳ ಲಕ್ಷಣ. ಇದು ಕಾಲ ನಿಂದು ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಿನಗೊಂದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಜನಗಳದು. ಏನು ಪ್ರಶ್ನೆ ಅಂದರೆ, ಕಾಲ ದೊಡ್ಡದು, ರಾಜ ದೊಡ್ಡವನು. ರಾಜನಿಗೆ ತಕ್ಕಂತೆ ಕಾಲ ನಡೀಬೇಕು, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು. ಇದು ಪ್ರಶ್ನೆ. ಇದು ನಮ್ಮ ಜನಗಳು ಕಾಲಕ್ಕೆ ತಕ್ಕಂತೆ ಬದಲಾಗು ಅಂತ ಹೇಳಿಬಿಡ್ತಾರೆ. ಈಗೆಲ್ಲ ಬಿಟ್ಟುಬಿಡಿ, ಕಾಲಕ್ಕೆ ಅಡ್ಜಸ್ಟ್ ಆಗಿಬಿಡಿ ಅಂತ ಹೇಳೋ ಜನ ಸಿಗ್ತಾರೆ. ಅದಕ್ಕೆ ಉತ್ತರ ಕೊಡ್ತೇನೆ ಧರ್ಮರಾಜ. ಆಗ ಕಾಲೋವಾ ಕಾರಣಂ ರಾಜ್ಞಃ, ರಾಜಾವಾ ಕಾಲ ಕಾರಣಂ, ಇತಿತೇ ಸಂಶಯೋ ಮಾಭೂತ್. ರಾಜ ಕಾಲಸ್ಯ ಕಾರಣಂ, ಒಳ್ಳೆ ಸುಭಾಷಿತ. ಕಾಲೋವಾ ಕಾರಣಂ ರಾಜ್ಞಃ, ರಾಜಾವಾ ಕಾಲ ಕಾರಣಂ. ರಾಜನಿಗೆ ಕಾರಣವಾಗಿ ದೊಡ್ಡ ಸ್ಥಾನದಲ್ಲಿ ಕಾಲ ಇದೆಯೋ, ಅಥವಾ ಕಾಲಕ್ಕೆ ಕಾರಣನಾಗಿ ನಿಯಾಮಕನ ಸ್ಥಾನದಲ್ಲಿ ರಾಜ ಇದ್ದಾನೋ ಅಂತ ಪ್ರಶ್ನೆ ಇದು. ಧರ್ಮರಾಜ ಹೇಳ್ತಾನೆ, ಇತಿತೇ ಸಂಶಯೋ ಮಾಭೂತ್. ಈ ರೀತಿ ಸಂಶಯ ಪಡ್ಲಿಕ್ಕೆ ಹೋಗಬೇಡ. ರಾಜ ಕಾಲಸ್ಯ ಕಾರಣ, ಎಂದು ರಾಜನ ಕೈಯಲ್ಲಿ ರಾಜ್ಯ ಇರಬೇಕೆ ಹೊರತು ಉಳಿದವ್ರ ಕೈಯಲ್ಲಲ್ಲ. ಎಂಥ ಕೆಟ್ಟ ಕಾಲದಲ್ಲೂ ಕೂಡ ಒಳ್ಳೆ ರಾಜ ಇದ್ರೆ ಅದು ಒಳ್ಳೆಯದಾಗಬೇಕೆ ಹೊರತು ಕಾಲ ಕೆಟ್ಟದ ಬದಲಾಗಲು ಸಾಧ್ಯ ಇಲ್ಲ. ಇದು ಧರ್ಮರಾಜ ಕೊಟ್ಟ ಉತ್ತರ, ನಮಗೆಲ್ಲ ಬೇಕಾದ ಉತ್ತರ. ಆದ್ದರಿಂದ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿ ಯಾವುದೋ ಯುಗದಲ್ಲಿ ಬರಲಿಲ್ಲ, ಕಲಿಯುಗದಲ್ಲೇ ಬಂದಿತ್ತು. ಅವರ ಸಾಮಾನ್ಯ ಧರ್ಮ ಮಾಡಿ ದೊಡ್ಡ ಧರ್ಮವನ್ನು ಮಾಡಿದೆ. ವಾದಿರಾದ್ರೆ ಯಾವುದೋ ಕಾಲದಲ್ಲಿ ಬರಲಿದ್ದಲ್ಲ. ಪುರಂದರಾಸ, ವಿಜಯದಾಸ ಬಂದವರೆಲ್ಲ ಯಾವುದೋ ಕಾಲದಲ್ಲಿ, ಕಲಿಯುಗದರೆ ಎಲ್ಲರೂ ಕೂಡ ಮಧ್ವಾಚಾರ್ಯ ಕಲಿಯುಗದಲ್ಲಿ ನಿಂತ್ಕೊಂಡು 100% ಧರ್ಮವನ್ನು ಸ್ಥಾಪನೆ ಮಾಡಿ ನೋಡಿದ್ದಾರೆ. ಕಾಲನೇ ದೊಡ್ಡದಾಗೋದಾಗಿದ್ದರೆ ಎಲ್ಲರೂ ಕೆಟ್ಟೆ ಹೋಗಬೇಕಾಗಿತ್ತು, ಅವ್ರು ಯಾಕೆ ಕೆಡಲಿಲ್ಲ? ಅಂದ ಮೇಲೆ ಮನಸ್ಸು ಮಾಡಿದರೆ, ದೇವರಲ್ಲಿ ಭಾರ ಹಾಕಿ ಬದುಕಿದರೆ ಎಂಥ ಕೆಟ್ಟ ಕಾಲದಲ್ಲೂ ಕೂಡ ಒಳ್ಳೆ ರೀತಿ ಬದುಕಲಿಕ್ಕೆ ಬರುತ್ತೆ. ಇದು ಆತನ ಉತ್ತರ. ಎಂಥ ಚಳಿ ಇರಲಿ, ಮಳೆ ಇರಲಿ, ದರಿ ಪೂಜೆ ಮಾಡೋಣ ಮಾಡ್ತಾನೋ ಇಲ್ಲೋ, ಬದರಿಗೆ ಹೋಗಿ ಸ್ನಾನ ಮಾಡಿ ನಡುಕತೇನೆ ಕಾರ್ಯ ಮಾಡ್ತಾರೋ ಇಲ್ಲೋ. ಇವನು ಅದಿಲ್ಲದೆ ಹೋದರೆ ಬೆಂಗಳೂರಿಗೆ ಫಸ್ಟ್ ಕ್ಲಾಸ್ ಬೇಸಿಗೆಯಲ್ಲಿ ಹೋಗಿ ಫ್ಯಾನ್ ಹಾಕಿ ನಿದ್ದೆ ಹೊಡಿತಿರ್ತಾನೆ ಅಷ್ಟೇ. ಮನಸ್ಸಿಲ್ಲದೆ ಹೋದರೆ ಎಂಥ ಒಳ್ಳೆ ಜಾಗದಲ್ಲೂ ನಿದ್ದೆ ಹೊಡಿತಾನೆ. ಮನಸ್ಸಿದ್ದರೆ ಬದರಿಯಲ್ಲೂ ಅನ್ಹಿಕ ಮಾಡ್ತಾನೆ. ಯಾಕೆ? ಮನಸ್ಸು ದೊಡ್ಡದು. ನಮಗೆ ರಾಜ ಗೊತ್ತಾಗಲ್ಲ, ಮನಸ್ಸು, ಮನಸ್ಸೇ ರಾಜ ಇದ್ದ ಹಾಗೆ. ಮನಸ್ಸು ಸರಿಯಾಗಿದ್ದರೆ, ಮನೋ ಹೇಳ್ತಾರಲ್ಲ, ಮನೋವಶ್ಯೇ ಜಗದ್ವಶ್ಯಂ, ಮನೆಯವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಉದ್ಧರೇದ ಆತ್ಮನಾತ್ಮಾನಂ ಇದ್ದ ಹಾಗೆ. ನಾವು ದೇವರ ಮೇಲೆ ಭಾರ ಹಾಕಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಯಾವ ಕಾಲವೂ ಅಡ್ಡಿ ಆಗೋದಿಲ್ಲ. ನಮ್ಮಲ್ಲಿ ವೀಕ್ನೆಸ್ ಇದ್ದರೆ ಅಡ್ಡಿ ಆಗ್ತದೆ ಅಷ್ಟೇ. ನಮ್ಮಲ್ಲೇ ದೌರ್ಬಲ್ಯ ಇದ್ದರೆ ಅಡ್ಡಿ ಆಗ್ತದೆ ಹೊರತು ದೌರ್ಬಲ್ಯ ಇಲ್ಲದೆ ಹೋದರೆ ಎಂದು ಕಾಲ ಡಾಮಿನೇಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ದೊಡ್ಡದೋದ್ರೆ ಡಾಮಿನೇಟ್ ಆಗೋದು ಅಂತ ಅರ್ಥ. ಕಾಲ ಡಾಮಿನೇಟ್ ಆಗಬೇಕು, ರಾಜ ಡಾಮಿನೇಟ್ ಆಗಬೇಕು ಅಂದರೆ ರಾಜ ಡಾಮಿನೇಟ್ ಆಗಬೇಕು ಅಂತ ಕಾಲ ಡಾಮಿನೇಟ್ ಆಗಬಾರ್ದು. ನಿನ್ನ ಕಾಲ ಅಂತ ಹೇಳ್ಕೊಂಡು, ಆದರೆ ನನ್ನ ರಾಜ್ಯ ಇದು, ಕಾಲ ನಿಂದು ರಾಜ್ಯ ನನ್ನದು ಅಂದ ಮೇಲೆ ನನ್ನ ಮಾತು ನಡಿಬೇಕು, ನಿನ್ನ ಮಾತಲ್ಲ ಅಂತ ಹೇಳಿದರೆ ನನ್ನ ಮಾತು ನಡಿಬೇಕು, ನಿನ್ನ ಮಾತಲ್ಲ. ಇದು ಒಳ್ಳೆ ಧರ್ಮರಾಜನ ಉತ್ತರ. ಇದು ಕಲಿ ಬಿಡಿದ್ರೆ ಮತ್ತೆ ಮಾತಾಡ್ತಾನೋ? ಒಂದು ಪ್ರಶ್ನೆ ಉತ್ತರಗಳಿವೆಲ್ಲ ಕೂಡ.
ನೋಡು ಧರ್ಮರಾಜ, ನೀನೇನು ಹೇಳ್ತಿ, ಕಾಲ ಕಾಲ ರಾಜ್ಯಗಳಲ್ಲಿ ರಾಜ ದೊಡ್ಡವನು ಕಾಲ ಅಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ಮಾತು ಅರ್ಥ ಇದೆ, ಆದರೆ ನಾನು ಎಂಥವನು ಗೊತ್ತಾ ಅಂತ ಹೇಳ್ತಾನೆ. ನಾನು ಎಂಥವನು ಗೊತ್ತೇನೋ, ರಾಜ ಕಾಲಕ್ಕೆ ಕಾರಣ ಹೋದಲ್ಲೋ, ನಾನು ಯಾರನ್ನ ಕೆಡಿಸ್ತೇನೆ ಗೊತ್ತೇನೋ, ಮೊದಲು ರಾಜನ್ನೇ ಕೆಡಿಸ್ತೇನೆ ಅಂತ ಹೇಳ್ತಾನೆ. ಪೂರ್ವಂ ರಾಜಾನಮಾವಿಷ್ಯ, ರಾಜಾನಂ ಪೂರ್ವಮಾವಿಷ್ಯ, ಮೊದಲು ರಾಜನೊಳಗೆ ಎಂಟರ್ ಆಗ್ತೇನೆ ನಾನು ಅಂತ ಹೇಳ್ತಾನೆ. ಇನ್ನೇನು ದೊಡ್ಡವನ ಕಡಾಯ ಕತೆ ಮುಗೀತಲ್ಲ ಅಂತ ಹೇಳ್ತಾನೆ. ಇದು ಅವನ ಮಾತು ನಡೀತಿರೋದೇ ಹಾಗೆ. ಇವತ್ತು ಯಾರು ಕೆಡ್ತಾರೆ ಮೊದಲೊಂದು ಕೇಳಿದರೆ, ರಾಜ ಮಷ್ಟು ಕೆಟ್ಟು ಬಿಡ್ತಾನೆ. ಇವತ್ತು ಕೆಟ್ಟಿರೋದು ಅಲ್ಲೇ ತಾನೇ ಶುರುವಾಗೋದು. ಭ್ರಷ್ಟಾಚಾರ ಬಾಟಮ್ ಟು ಟಾಪ್ ಹೋದರೆ ಪ್ರಾಬ್ಲಮ್ ಇಲ್ಲ, ಟಾಪ್ ಟು ಬಾಟಮ್ ಹೋದರೆ ಪರಿಚಯ ಆಗೋದು. ಬೇಲಿಂದ ಧರ್ಮ ಕೆಟ್ಟರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ರಾಜರೊಳಗೆ ಮೊದಲು ಪ್ರವೇಶ ಮಾಡ್ತೇನೆ, ರಾಜನ ಬುದ್ಧಿ ಕೆಡಿಸಿಬಿಡ್ತೇನೆ, ಅದು ಫಸ್ಟ್ ಸ್ಟೆಪ್ ಅದು. ಆಮೇಲೆ ಎಲ್ಲಿ ಹೋಗ್ತೇನೆ ಗೊತ್ತೇನೋ, ವಿಪ್ರಾಂಶ್ಚ ಬ್ರಾಹ್ಮಣರ ಅಟ್ಯಾಕ್ ಮಾಡ್ತೇನೆ ಅಂತ ಹೇಳ್ತಾನೆ. ಅದು ರಾಜರು ಬ್ರಾಹ್ಮಣರು ಇವರೇ ಭಾರಿ ಡೇಂಜರಸ್, ಅವರೊಳಗೆ ಕಲಿ ಪ್ರವೇಶ ಮಾಡಿಬಿಡ್ತಾರೆ. ಇವತ್ತು ಆ್ಯಕ್ಚುಯಲ್ ನೋಡ್ತಿರೋದು ಅದನ್ನೇ ನಾವು. ಯಾವುದನ್ನು ಅಧರ್ಮ ಅಂತ ರಾಜ ಘೋಷಣೆ ಮಾಡಬೇಕೋ ಅದನ್ನು ಧರ್ಮ ಅಂತ ಘೋಷಣೆ ಮಾಡ್ತಾರವರು. ಶಾಸ್ತ್ರದಲ್ಲಿ ಏನು ನಿಷಿದ್ಧ ಅಂತ ಹೇಳಿದ್ದಾರೆ ಅದೆಲ್ಲ ವಿಹಿತ ಅಂತ ಇವರು ಡಿಕ್ಲೇರ್ ಮಾಡ್ತಿದ್ದಾರೆ ಸರ್ಕಾರದಿಂದ. ರೇಸ್ಗೆ ಏನು ಒಳ್ಳೆ ವೈಭವದ ಮಠಕ್ಕೆ ಯಾರು ಜಾಗ ಕೊಡೋ, ರೇಸ್ಗೆ ನೂರಾರು ಎಕರೆ ಜಾಗ ಕೊಡ್ತಾರೆ ಬೇಕಾದ್ರೆ ನೋಡಿ, ಒಳ್ಳೆ ಹಾರ್ಟ್ ಆಫ್ ದಿ ಸಿಟಿ ಒಳಗೆ ರೇಸ್ ಇಡ್ತಾ ಇರ್ತದೆ. ಅದಕ್ಕಂತ ಅರೇಂಜ್ಮೆಂಟ್ಸ್ ಮಾಡ್ತಾರೆ, ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಯಾಕೆಂದ್ರೆ ರಾಜರೇ ಅಂತ ನಡೆಸಕ್ಕೆ ಹೋದರೆ ಹೆಂಡ ಕುಡಿಬೇಕಾದಲ್ಲೋ ಕುಡಿಯೋಕೆ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಬೀದಿಗೊಂದು ದೇವಸ್ಥಾನ ಇರೋ ಗ್ಯಾರಂಟಿ ಇಲ್ಲ, ಬೀದಿಗೊಂದು ಅರೆಕ್ ಶಾಪ್ ಇರಬೇಕು, ಹೆಂಡದಂಡ ಇರಲೇ ಲೈಸೆನ್ಸ್ ಕೊಟ್ಬಿಡ್ತಾರೆ. ಅದಕ್ಕೆ ಬಿಡೋದಿಲ್ಲ, ಲೈಸೆನ್ಸ್ ಸರ್ಕಾರನೇ ಕೊಡೋದು ಇಡ್ತಾರೆ. ಹೇಗೆ ಅವರು ಕೊಟ್ಬಿಡ್ತಾರೆ, ರಾಜ ಹೇಗೆ ಕೆಡಿಸ್ತಾನೆ ನೋಡಿ. ಇದು ದೊಡ್ಡ ಆಶ್ಚರ್ಯ ಅಂದರೆ, ಮೊದಲು ರಾಜನನ್ನು ಆಶ್ರಯಿಸ್ತೇನೆ, ಆಮೇಲೆ ಬ್ರಾಹ್ಮಣರನ್ನು ಆಶ್ರಯಿಸ್ತೇನೆ. ಬ್ರಾಹ್ಮಣರೆಲ್ಲ ಹೇಳ್ತಕ್ಕಂಥವ್ರು, ಅವನು ಆಳ್ತಕ್ಕಂಥವನು, ಆಳ್ತಕ್ಕಂಥವನ ಮನಸ್ಸನ್ನು ಮೊದಲು ಕೆಡಿಸ್ತೇನೆ, ಹೇಳ್ತಕ್ಕಂಥವ್ನ ಮನಸ್ಸನ್ನು ಹಾಗೆ ಕೆಡಿಸ್ತೇನೆ. ಅವನೇನು ಮಾಡ್ತಾನೆ, ಬ್ರಾಹ್ಮಣರು ಕೇಳಬೇಕಾಗ ಅವ್ರು ಸರಿಬಿಡಿ ಅಂತ ಹೇಳಿಬಿಡ್ತಾರೆ. ಇವತ್ತು ನಮ್ಮಲ್ಲಿ ನೋಡಿಬೇಕಾದ್ರೆ ಸಹೋದರ ಮದುವೆ ಆಗ್ಲಿಕ್ಕೆ ಬರೋದಿಲ್ಲ, ಶಾಸ್ತ್ರ ಹೇಳ್ತದೆ. ಯಾರೋ ಬರ್ತಾರೆ ಆಚಾರ್ಯ ಹೇಳಿದ್ರಿ, ಇನ್ನೊಬ್ರು ಕೇಳಿದ್ವಿ ಬರುತ್ತೆ ಅಂತ ಹೇಳ್ತಾರೆ, ಏನು ಮಾಡ್ತೀರಾಗ? ಯಾವುದು ಬರೋದಿಲ್ಲ ಅಂತ ಹೇಳಿರ್ತಾರೆ, ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅವ್ರ ಉದ್ದೇಶ ಇವ್ರು ಬರೋದಿಲ್ಲ ಅಂತ ಬರುತ್ತೆ, ಅಷ್ಟೇ ಉತ್ತರ. ಇವತ್ತು ಸ್ಪಷ್ಟ ತೋರಿಂತ ದಾಖಲೆ, ಎಷ್ಟು ಮುಹೂರ್ತ ಸರಿ ಇಲ್ಲ, ಇನ್ನೊಬ್ಬ ಸರಿ ಇದೆ ಅಂತ ಹೇಳಿ ಕಳಿಸ್ತಾರೆ, ಬಿಡೋದಿಲ್ಲ. ಇಷ್ಟು ದೋಷ ಇದೆ ಇಲ್ಲ ಬರೋ ಪರವಾಗಿಲ್ಲ. ಈ ರೀತಿಯಾದ ಒಂದು ಧೋರಣೆ ಬಂದ ಮೇಲೆ ಏನಾಗುತ್ತೆ, ಇವತ್ತೊಬ್ಬ ವೈದ್ಯರು ಎಕ್ಸ್ರೇ ನೋಡಿದ ಮೇಲೆ ಎಲ್ಲರೂ ಉತ್ತರ ಒಂದೇ ಆಗಿರಬೇಕು, ಎಕ್ಸ್ರೇ ಹೇಳಿದ ಮೇಲೆ ಉತ್ತರ ಒಂದೇ ಆಗಬೇಕು. ಆದರೆ ಅವನೇನು ಮಾಡ್ತಾನೆ, ಎಕ್ಸ್ರೇ ನೋಡೋದಿಲ್ಲ, ಮೊದಲು ಯಾವ ಡಾಕ್ಟರ್ ಹೇಳಿದ್ದ ನೋಡ್ತಾನೆ, ಅದಕ್ಕೆ ಆಗೇನೆ ಹೇಳೋದು ಮೊದಲು, ಅವನು ಫ್ರ್ಯಾಕ್ಚರ್ ಆಗಿ ಫ್ರ್ಯಾಕ್ಚರ್ ಆಗಿಲ್ಲ ಅಂಬೋದು. ಆದರೆ ರೋಗಿಗೆ ನೋಡ್ತಾನೆ, ಅವನಿಗೆ ಡೌಟ್ ಬರೋದಿಲ್ಲ. ಧರ್ಮಶಾಸ್ತ್ರ ಹಾಗೆಲ್ಲ ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ಅಲ್ಲಿ ಡೌಟ್ ಬಂದುಬಿಡುತ್ತೆ. ಇವತ್ತು ವೈದ್ಯ ಸುಳ್ಳು ಹೇಳ್ತಾರೆ ಅಂತ ಬೇಕಾದ್ರೆ ಪರೀಕ್ಷೆ ಮಾಡಬಹುದು, ಆದರೆ ಇವತ್ತು ಪುರೋಹಿತರು ಜ್ಞಾನಿಗಳು ಸುಳ್ಳು ಹೇಳ್ತಾರೆ ಪರೀಕ್ಷೆ ಮಾಡೋಕೆ ಬರೋದಿಲ್ಲ, ಅಬ್ಸ್ಟ್ರಾಕ್ಟ್ ಅದು, ಕಣ್ಣಿಗೆ ಕಾಣೋದಿಲ್ಲ. ಆದ್ದರಿಂದ ಅಲ್ಲಿ ಒಪಿನಿಯನ್ ಬಹಳ ಪ್ರಧಾನವಾಗಿ ಬಿಡುತ್ತದೆ, ತಪ್ಪು ಒಪಿನಿಯನ್ ಕೊಡ್ತಾರೆ. ಇವತ್ತು ಎಷ್ಟೋ ಮಠಗಳಲ್ಲಿ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿಯಲ್ಲಿ ಹೆಚ್ಚೋ ಎಷ್ಟು ಮಠಗಳಲ್ಲಿ ಟೊಮೆಟೊ ಕಾಮನ್ ಆಗೋಗ್ಬಿಟ್ಟಿದೆ, ಎಷ್ಟೋ ಮಠಗಳಲ್ಲಿ ಬಹಳಷ್ಟು ಮಂದಿ ಬೆಳಿಗ್ಗೆನೂ ಕಾಮನ್ ಆಗಿಬಿಟ್ಟಿದೆ. ಅಲ್ಲಿ ರಾಯರು ಬರುತ್ತಾ ಅಂದರೆ ರಾಯರು ನೈವೇದ್ಯ ಮಾಡೋದಿಲ್ಲ ಅಂತಾರೆ, ಏನು ತೊಗೊಂಡೇ ಮಾಡ್ತಿರು ಗೊತ್ತಾ, ರಾಯರು ನೈವೇದ್ಯ ಮಾಡೋದಿಲ್ಲ, ಅವ್ರು ನಾವು ತಗೋತೀವಿ ಅಂತ ಹೇಳ್ತಾರೆ. ರಾಯರು ಬರೀ ಅನ್ನ ಅಷ್ಟೇ, ಹೆಂಗೆ ಬಿದ್ದುಕೊಂಡಿರಲಿ, ಅವರ ಅವರಣೆ ಬಾರ ಅಷ್ಟೇನೆ. ಇಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂದರೆ ಮಠದ ಜನ ಧರ್ಮ ಎಲ್ಲಿ ಕೆಟ್ಟಿದೆ ಲೆಕ್ಕ ಹಾಕಿ. ಈಗ ಯಾರಾದರೂ ಪಾಪ ಮಠಕ್ಕೆ ಧೈರ್ಯವಾಗಿ ಊಟಕ್ಕೆ ಹೋಗ್ತಾನೆ ಪಾಪ, ಯಾಕೆ ಇಲ್ಲಿ ಮೋಸ ಆಗಿರೋ ಚಾನ್ಸಸ್ ಇಲ್ಲ, ನಿಷಿದ್ಧ ಇರುವ ಚಾನ್ಸಸ್ ಇಲ್ಲ ಅಂತ ಅಲ್ಲೇ ಹೀಗೆ ಮಾಡಿಬಿಟ್ರೆ ಇಲ್ಲ ಎಲ್ಲಿ ಹೋಗಬೇಕು ಅವನು ಧರ್ಮಾಚರಣೆಗೆ. ಬೇಕಾದ್ರೆ ಬೇರೆ ಕಡೆ ಬಂದ್ಬಿಡ್ತಾರೆ, ಧೈರ್ಯವಾಗಿ ಹೇಳ್ಬಿಡ್ತು, ಬೇಕಾದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ, ನೀವು ಬೇರೆ ಕಡೆ ಹೋಗ್ಬೋದು, ಡಿಕ್ಲೇರ್ ಮಾಡಿಬಿಡ್ತಾರೆ. ಇದು ಈ ರೀತಿ ಪದ್ಧತಿ ಬಂದರೆ ಎಲ್ಲಿ ಧರ್ಮ ಉಳಿಬೇಕೋ ಅಲ್ಲೇ ಧರ್ಮ ಕೆಡೋದಾದರೆ ಧರ್ಮ ಉಳಿಯೋದೆಲ್ಲಿ? ದೀಪ ಹಾಕಿದಲ್ಲಿ ನಿಮಗೆ ಇವತ್ತು ಕತ್ಲಿರೋದಾದರೆ ಬೇರೆ ಕಡೆ ಬೆಳಕು ಹೇಗೆ ಬರುತ್ತೆ? ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನು ಕಲಿ ಮಾಡ್ತಾನೆ ಅಂತ. ಮತ್ತು ರಾಜ ಮಹಾರಾಜರುಗಳಲ್ಲಿ ಮೋಸ್ಟ್ ವ್ಯಾಲಿಡ್ ಕೇಸಸ್ ಇನ್ವ್ಯಾಲಿಡ್ ಮಾಡಿಬಿಡ್ತಾರೆ, ಮೋಸ್ಟ್ ವ್ಯಾಲಿಡ್ ಕೇಸಸ್ನ ಇನ್ವ್ಯಾಲಿಡ್ ಮಾಡಿಬಿಡ್ತಾರೆ. ಇನ್ವ್ಯಾಲಿಡ್ ಕೇಸಸ್ ಭಾರಿ ವ್ಯಾಲಿಡ್ ಎಂಬ ರೀತಿ ಮಾಡಿಬಿಡ್ತಾರೆ. ಯಾತಕ್ಕೆ? ದುಡ್ಡು ಕೆಲಸ ಮಾಡುತ್ತೆ. ಕಲಿ ಅಂದರೆ ಧನದಲ್ಲಿ ಪ್ರವೇಶ ಮಾಡಿ ಎಂಟರ್ ಆಗ್ತಾನಂತೆ, ಧನದಿಂದ ಬಂದು ತಲೆ ಕೆಡಿಸಿಬಿಡ್ತಾರೆ. ಈ ಮಹಾಭಾರತದ ಮಾತನ್ನು ಕೇಳದೇ ಇದ್ದವರಿಗೆ ಸಹ ಡೌಟ್ ಬರುತ್ತೆ, ಕೇಳಿದವರಿಗೆ ಏನು ಸಮಸ್ಯೆಯೇ ಬರೋದಿಲ್ಲ. ಮತ್ತು ಮಠಮಾನ್ಯಗಳು ಹೇಗಿರಬೇಕು, ನಮ್ಮ ಸಮಸ್ಯೆಗೆ ಉತ್ತರ ಕೊಡಾಗಿರಬೇಕಲ್ಲಿ. ಮಠಮಾನ್ಯಗಳು ಅಂದರೆ ಅಲ್ಲಿ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಅಂತ ತಿಳ್ಕೋಬೇಕು. ಅಲ್ಲೇ ದೊಡ್ಡ ಪ್ರಾಬ್ಲಮ್ಮೇ ಹೋಗಿಬಿಟ್ರೆ, ಇವತ್ತು ಅಲ್ಲೇ ಭಾರಿ ಪ್ರಾಬ್ಲಮ್ ನೋಡಿಬಿಟ್ರೆ ನಮ್ಮ ಪ್ರಾಬ್ಲಮ್ಮೇ ವಾಸಿ ಅಂದ್ಕೊಂಡ್ಬಿಡ್ತೇವೆ ಎಷ್ಟೋ ಸಲ. ನಮ್ಮ ಪ್ರಾಬ್ಲಮ್ ಸಾರವಾದ ವಾಸಿ, ಅವ್ರದ್ದೇ ನಮಗಿಂತ ಡೇಂಜರಸ್, ರೋಗಿಗಿಂತ ವೈದ್ಯನೇ ಜಾಸ್ತಿ ಕೆಮ್ಮಿದ್ರೆ ಔಷಧಿ ಯಾರು